ಸೋಮವಾರಂ ಶ್ರೀಮಹಿಷ್ಯಷ್ಟೇತ್ಯಭ್ಯ ಕಾರ್ಯಸ್ಮಾತಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಸಮಸ್ತಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಏವಂ ಋಷ್ಯಗುಣತೋ ಮನಸಸ್ತ್ರ್ಯವಸ್ಥಾಃ ಮನ್ಮಾಯಯಾ ಮಯಿ ಕೃತಾಃ ಇತಿ ನಿಶ್ಚಿತಾರ್ಥಾಃ ಸಂಚಿದ್ಯ ಹರ್ದಮನುಮಾನ ಸದುಕ್ತಿ ತೀಕ್ಷ್ಣ ಜ್ಞಾನಾಸಿನಾ ಭಜತ ಮಾ ಅಖಿಲ ಸಂಶಯಾಹಿಂ ವೀಕ್ಷೇತ ವಿಭ್ರಮಮಿಮಂ ಮನಸೋ ವಿಲಾಸಂ ದೃಷ್ಟಂ ವಿನಷ್ಟಮತಿಲೋಲಮಲಾತಚಕ್ರಂ ವಿಜ್ಞಾನಮೇಕಮುರುಹೇವ ವಿಭಾತಿ ಮಾಯಾ ಸ್ವಪ್ನೇ ಯಥಾ ತ್ರಿಗುಣಸರ್ಗಕೃತೋ ವಿಕಲ್ಪಃ ದೃಷ್ಟಿಂ ತತಃ ಪ್ರತಿನಿವರ್ತ್ಯ ನಿವೃತ್ತತರ್ಷಃ ತೂಷ್ಣೀಂ ಭವೇತ್ ನಿಜಸುಖಾನುಭವೋ ನಿರೀಹಃ ಸಂದೃಶ್ಯತೆ ಕ್ವಚ ಯದೀದವಸ್ತು ಬುದ್ಧ್ಯಾ ತ್ಯಕ್ತಂ ಭ್ರಮಾಯ ನ ಭವೇತ್ ಸ್ಮೃತಿರಾನಿಪಾತಾತ್ ದೃಷ್ಟಿಂ ತತಃ ಪ್ರತಿನಿವರ್ತ್ಯ ನಿವೃತ್ತತರ್ಷಃ ತೂಷ್ಣೀಂ ಭವೇತ್ ನಿಜಸುಖಾನುಭವಃ ನಿರೀಹಃ ಸಂದೃಶ್ಯತೆ ಕ್ವಚ ಯದಿ ಇದಂ ಅವಸ್ತು ಬುದ್ಧ್ಯಾ ತ್ಯಕ್ತಂ ಭ್ರಮಾಯ ನ ಭವೇತ್ ಸ್ಮೃತಿಃ ಆನಿಪಾತಾತ್ ಏವಂವಿಧಂ ಮಿಥ್ಯಾಜ್ಞಾನಂ ಮೋಕ್ಷಾರ್ಥಿನ ಹೇಯಮಿತಿ ಭಾವೇನಃ ದೃಷ್ಟಿಮಿತಿ ದೃಷ್ಟಿಂ ತತಃ ಪ್ರತಿನಿವರ್ತ್ಯ ನಿವೃತ್ತತರ್ಷ್ಣಃ ಯತಃ ಪಾಪಫಲಂ ಮಿಥ್ಯಾಜ್ಞಾನಂ ತತಃ ನಿವೃತ್ತತರ್ಷಃ ವಿಷಯಾಭಿಲಾಷರಹಿತಃ ಯಾವುದರಿಂದ ಪಾಪಫಲಂ ಮಿಥ್ಯಾಜ್ಞಾನ ಪಾಪದಿಂದ ಬರೋದು ಮಿಥ್ಯಾಜ್ಞಾನ ಮತ್ತೆ ಪಾಪ ಮಾಡಿಸೋದು ಮಿಥ್ಯಾಜ್ಞಾನ ಅಂತ ಮಿಥ್ಯಾಜ್ಞಾನವನ್ನು ಬಿಟ್ಟುಬಿಡಬೇಕು ಪ್ರತಿನಿವರ್ತ್ಯ ದೃಷ್ಟಿಂ ಮಿಥ್ಯಾಜ್ಞಾನಂ ದೃಷ್ಟಿ ಅಂದರೆ ಮಿಥ್ಯಾಜ್ಞಾನವನ್ನು ಬಿಟ್ಟುಬಿಟ್ಟು ಪರಮಾತ್ಮ ಭೇದಾದಿ ದರ್ಶನರಹಿತ ಪರಮಾತ್ಮ ಭೇದಾದರ್ಶನರಹಿತ ಭೂತ್ವ ತೂಷ್ಣೀಂ ಭವೇತ್ ನಿರಂತರ ಧ್ಯಾನಮಂತರೇಣ ಪ್ರವೃತ್ತ್ಯಂತರವಿಧುರಃ ಸ್ಯಾತ್ ತೂಷ್ಣೀಂ ಭವೇತ್ ಸುಮ್ಮನೆ ಇರಬೇಕು ಸುಮ್ಮನೆ ಇರಬೇಕು ಅಂದರೆ ಧ್ಯಾನ ಮಾಡ್ಕೊಂಡಿರಬೇಕು ಅಂತ ಅರ್ಥ ಅದಕ್ಕೆ ತತ ತೂಷ್ಣೀಂ ಬಭೂವಃ ನಯೋತ್ಸೈತಿ ಗೋವಿಂದಂ ಮುಕ್ತ್ವ ತೂಷ್ಣೀಂ ಬಭೂವಃ ಅಲ್ಲಿ ತೂಷ್ಣೀಂ ಭವೇತ್ ಅಂತ ಹೇಳಿದ್ರಲ್ಲ ತೂಷ್ಣೀಂ ಬಭೂವ ಅದಕ್ಕೆ ಏನು ಮಾಡಿದ ಕೃಷ್ಣ ಉಪದೇಶವನ್ನು ಮಾಡಿಬಿಟ್ಟು ಇದು ಸುಮ್ಮನೆ ಕೊಡೋದು ಅಂತ ಅರ್ಥ ಅಲ್ಲ ಏನು ಮಾಡಿದ್ರೆ ಧ್ಯಾನ ಕೊಡೋದು ಅಂತ ಅರ್ಥ ಹೇಳೋದಕ್ಕೆ ಅಲ್ಲ ಅಟೆಂಟಿವ್ ಆಗಿ ಕೊಡೋದಕ್ಕೆ ತೂಷ್ಣೀಂ ಬಭೂವ ಇದು ಕೇಳಿ ಆಯ್ತಲ್ಲ ಸುಮ್ಮನೆ ಕೊಡು ಅಂತಾರೆ ಅರ್ಥ ಏನದಕ್ಕೆ ಗಮನ ಕೊಟ್ಟು ಕೇಳು ಅಂತ ಭವೇತ್ ನಿಜ ಸುಖಾನುಭವ ನಿರೀಹ ಸುಮ್ಮನೆ ಇದ್ರೆ ಏನು ಉಪಯೋಗ ಆಗುತ್ತೆ ನಮಗೆ ಅಂದರೆ ನಿಜ ಸುಖಾನುಭವ ಧ್ಯಾನ ಕಾಲಕ್ಕೆ ಏನಾಗುತ್ತಾಗ ನಿಜ ಸುಖದ ಅನುಭವ ಆಗುತ್ತೆ ಸ್ವರೂಪ ಭಕ್ತಿರ ನೈಜ ಸುಖಾನುಭೂತಿ ಈ ಪದ ಇಟ್ಕೊಂಡ್ರೆ ಆ ವ್ಯಾಸರಾಜ ಉಪಯೋಗಿಸಿದ ಕಾಲ ಎಲ್ಲಿದೆ ಅಂತ ಗೊತ್ತಾಗುತ್ತೆ ನಿಜ ಸುಖಾನುಭವ ನಿಜ ನೈಜ ಸುಖಾನುಭವ ಅನುಭೂತಿ ಎಲ್ಲ ಒಂದೇ ಪದಗಳು ನಿರೀಹ ಯಾವುದೇ ಅಪೇಕ್ಷೆ ಅದೇ ನಿಸ್ಪೃಹನಾಗಿರಬೇಕು ಸಂದೃಶ್ಯತೆ ಕ್ವಚ ಯತೀದಂ ಅವಸ್ತು ಬುದ್ಧ ಈ ರೀತಿಯಾಗಿ ಜಗತ್ತೆಲ್ಲ ಒಂದ್ಸತ್ ಅವಸ್ತು ಬುದ್ಧ ಇದು ಅಮಂಗಳ ಅಂತಕ್ಕಂಥ ಭಾವನೆ ಬಂದ ಮೇಲೆ ತ್ಯಕ್ತಂ ಭ್ರಮಾಯ ನ ಭವೇತ್ ಮತ್ತೆ ಭ್ರಮೆಗೆ ಕಾರಣವಾಗೋದಿಲ್ಲ ಸ್ಮೃತಿ ಆನಿಪಾತ ದೇಹ ಬಿಟ್ಟು ಲಿಂಗದೇಹ ಭಂಗವಾಗೋ ಯೋಚನೆಯೇ ಇಲ್ಲ ಆಗಿದ್ದು ಬಿಡ್ತಾನೆ ಇದು ಹಾಗ ಹಾವಲ್ಲ ಅಂತ ಗೊತ್ತಾದ ಮೇಲೆ ಭಯಪಡೋ ನೆಸಿಟಿನೇ ಬರೋದಿಲ್ಲ ಗೊತ್ತಾಯ್ತಿಲ್ಲ ಪಕ್ಕ ಇನ್ನೊಬ್ರು ತೊಗೊಂಡು ಹಾಕ್ತಾನೆ ತಮಾಷೆ ಮಾಡ್ಕೊತ ಹಾಕ್ತಾನೆ ಯಾಕೇನು ಗೊತ್ತಿದೆ ಅವನಿಗೆ ಇದು ಹಾವಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಒಂದ್ಸರಿ ಹಾವಲ್ಲ ಅಂತ ಕನ್ವಿನ್ಸ್ ಆದ ಮೇಲೆ ಹಗ್ಗದ ಬಗ್ಗೆ ಭಯ ಹೇಗೆ ಬರೋದಿಲ್ವೋ ಹಾಗೆ ಒಂದ್ಸರಿ ಈ ರೀತಿ ಸ್ವರೂಪದ ಸುಖದ ಅನುಭವ ಬಂತು ದೇವರ ಅನುಗ್ರಹದಿಂದ ಅಂದಮೇಲೆ ಬೇರೆ ಕಡೆ ದಾರಿ ತಪ್ಪು ಪ್ರಸಂಗನೇ ಬರೋದಿಲ್ಲ ದೃಷ್ಟಿಂ ತತಃ ಪ್ರತಿನಿವರ್ತ್ಯ ನಿವೃತ್ತ ತರ್ಷಃ ತೂಷ್ಣೀಂ ಭವೇತ್ ನಿಜ ಸುಖಾನುಭವ ನಿರೀಹ ಸಂದೃಶ್ಯತೆ ಕ್ವಚ ಯತಿ ಇದಂ ಅವಸ್ತು ಬುದ್ಧ್ಯಾ ತ್ಯಕ್ತಂ ಭ್ರಮಾಯ ನ ಭವೇತ್ ಸ್ಮೃತಿ ಆನಿಪಾತ ಯತಃ ಪಾಪಫಲಂ ಮಿಥ್ಯಾಜ್ಞಾನಂ ತಥೋ ನಿವೃತ್ತತರ್ಷಃ ವಿಷಯಾಭಿಲಾಷರಹಿತಃ ದೃಷ್ಟಿಂ ಮಿಥ್ಯಾಜ್ಞಾನಂ ಪ್ರತಿನಿವರ್ತ್ಯ ಪರಮಾತ್ಮಭೇದಾದಿದರ್ಶನರಹಿತಃ ಭೂತ್ವಾ ತೂಷ್ಣೀಂ ಭವೇತ್ ನಿರಂತರ ಧ್ಯಾನಮಂತರೇಣ ಪ್ರವೃತ್ತ್ಯಂತರವಿಧುರಃ ಸ್ಯಾತ್ ನಿರಂತರ ಧ್ಯಾನವನ್ನು ಬಿಟ್ಟು ಪ್ರವೃತ್ತ್ಯಂತರವಿಧುರ ಬೇರೆ ಪ್ರವೃತ್ತಿ ಮಾಡೋದಕ್ಕೆ ಹೋಗಬಾರದು ಕಿಮನೇನ ಪಾಷಾಣವತ್ ಅವಸ್ಥಾನೇನೇನಿದೆ ತತಃ ನಿಜ ಅಲ್ರಿ ಕಲ್ಕೂತ ಕೊಡಬೇಕು ಅಂತ ಹೇಳಿದಾಗ ಆಯ್ತಲ್ಲ ಅಂತ ಕೇಳಿದರೆ ಅಲ್ಲ ಏನಾಗುತ್ತೆ ನೋಡಿ ಅಂತ ಹೇಳ್ತಾರೆ ಅನೇನ ಸ್ವರೂಪ ಸುಖಸ್ಯ ಅನುಭವೋ ಯಸ್ಯ ತಥ ಸ್ವರೂಪ ಸುಖದ ಅನುಭವ ಬರುತ್ತೆ ಅಂತ ಕೇಳ್ತಾರೆ ವಿಂದತ್ಯಾತ್ಮನಿ ಯತ್ ಸುಖಂ ಸ್ವಾಗತ. ಆರನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ಧ್ಯಾನ ಕೂತಾಗ ಏನಾಗುತ್ತಾಗ ವಿಶಿಷ್ಟವಾದ ಸುಖ ಉಂಟಾಗುತ್ತೆ. ಆ ಸುಖ ಬೇರೆ ಯಾವ ಸುಖಕ್ಕೂ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ. ಅದೇ ಸ್ವರೂಪ ಸುಖ ಅನುಭವಿಸದ ನಾನು ನಿತ್ಯ ನೈಮಿತ್ತಿಕಾದಿ ಕ್ರಿಯಾ ದರ್ಶನಾತ್ ಪ್ರವೃತ್ತಿಯಂತರ ಶೂನ್ಯ ಕಥಮತ್ರ ನಿರೀಹ ಆಯಿತು. ಆಯಿತು, ಧ್ಯಾನ ಕೂತಾಗಿದ್ರೆ ಸರಿನೇ. ಅಪೃಷ್ಠ ಜ್ಞಾನಿಗಳು ಕೂಡ ನಿತ್ಯ ನೈಮಿತ್ತಿಕಾದಿ ಕ್ರಿಯೆಗಳನ್ನು ಮಾಡ್ತಾರಲ್ಲ, ಏ ಸುಮ್ಮನೆ ಕೂತಾಗಾಯ್ತು ಅಂದರೆ ನಿರೀಹ ಫಲಾಪೇಕ್ಷ ಪಡೆದು ಹೋದ್ರೆ ಸುಮ್ಮನೆ ಕೂತಾಗಲ್ಲ. ಒಂದು ಸುಮ್ಮನೆ ಕೂಡೋದು ಧ್ಯಾನ ಮಾಡೋದು ಒಂದು ಅರ್ಥ. ಇದು ಫಲಾಪೇಕ್ಷೆ ಪಡೆದೇ ಇದ್ರೂ ಕೂಡ ಏನರ್ಥ ಅದು ಒಂದು ಒಳ್ಳೆ ಧ್ಯಾನ ಇದ್ದಾಗ ಲೆಕ್ಕ. ಧ್ಯಾನಕ್ಕೆ ಭಾರಿ ಅನುಕೂಲ ಆಗುತ್ತೆ. ಆದ್ದರಿಂದ ಭಾಳ ಮುಖ್ಯ. ಫಲಾಪೇಕ್ಷೆ ಬಿಟ್ಟಾಗ ಟೆನ್ಷನ್ನೇ ಇರೋದಿಲ್ಲ. ಏನೋ ಮಾಡ್ತಾರೆ, ಎಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತಾರೆ, ಮಾಡಿರೋದಿಲ್ಲ. ಭಾರಿ ಡೆಸ್ಪರೇಟ್ ಆಗಿಬಿಡ್ತಾರೆ. ಎಸ್ಪೆಕ್ಟೇ ಮಾಡಿಲ್ಲ, ಏನಾಯ್ಕೊಂಡು ಖುಷಿನೇ ಅವನಿಗೆ. ಈಗ ನಿರೀಕ್ಷೆ ಇಲ್ಲ ಅಂದಮೇಲೆ ಅವನಿಗೇನಾಗೋದಿಲ್ಲ, ದುಃಖದ ಪ್ರಶ್ನೆ ಇಲ್ಲ. ನಿರೀಕ್ಷೆ ಇದ್ದು ಕೈ ಕೊಟ್ಟಾಗ ದುಃಖ ಕಾರಣವಾಗುತ್ತೆ, ಆ ಪ್ರಶ್ನೆ ಬರೋದಿಲ್ಲ. ಅದನ್ನು ನಿತ್ಯ ನೈಮಿತ್ತಿಕಾದಿ ಕ್ರಿಯಾ ದರ್ಶನಾತ್ ಪ್ರವೃತ್ತ್ಯಂತರ ಶೂನ್ಯ ಕಥಮತ್ರ ನಿರಿಹ ಇತಿ. ನಿಷಿದ್ಧ ಚೇಷ್ಟಾ ವಿಧರೂ ಭವತಿ ನತ್ತು ಕ್ರಿಯಾ ಮಾತ್ರ ಶೂನ್ಯ. ಒಂದರ್ಥ ನಿಷಿದ್ಧ ಕಾರ್ಯಗಳನ್ನು ಮಾಡೋದೇ ಇಲ್ಲ, ಇನ್ನೊಂದರ್ಥ ಫಲಾಪೇಕ್ಷೆ ಪಡೋದೇ ಇಲ್ಲ. ನಾನು ಸಂಸಾರೇ ವರ್ತಮಾನೋ ಮೂಢಜನ ಸ್ಥಿತಂ ಭ್ರಮಂ ದೃಷ್ಟ್ವಾ ಸ್ವಯಂ ಮುಹ್ಯತೀತಿ ಕಿಂ ನ ಸ್ಯಾದಿತ್ಯತ್ರ ಸಂದೃಶ್ಯತೆ ಇದೆ. ಸಂಸಾರದಲ್ಲಿದ್ದಾಗ ಮೂರ್ಖಜನರ ಸಹವಾಸದಿಂದ ದಾರಿ ತಪ್ಪೋದಲ್ಲ ಅಂದರೆ ಜ್ಞಾನ ಬಂದಮೇಲೆ ದಾರಿ ತಪ್ಪೋದಿಲ್ಲ. ಜ್ಞಾನ ಬರೋವರೆಗೂ ಚಾನ್ಸ್ ಇದೆ, ಜ್ಞಾನ ಬಂದಮೇಲೆ ಯೋಚನೆ ಇಲ್ಲ. ಇದು ಕ್ವಚಿತ್ ಮೂಢಜನೇ ಸ್ಥಿತವಿಧಂ ಪರಮಾತ್ಮ ಭೇದ ಜ್ಞಾನ ಜ್ಞಾನಿನ ಸಂದೃಶ್ಯತೆ ತಥಾಪಿ ಅವಸ್ತು ಬುದ್ಧ ಅವಿದ್ಯಮಾನೋಯಂ ಭೇದ ಇತಿ ಜ್ಞಾನೇನ ತ್ಯಕ್ತಂ ಮಿಥ್ಯಾಜ್ಞಾನಂ ಪುನಃ ಭ್ರಮಾಯ ಭ್ರಮಜನನಾಯ ನ ಭವೇ. ಒಂದರ್ತೆ ಕರಡಿ ಹೊಡೆದ್ಮೇಲೆ ಮತ್ತೆ ಏನು ಮಾಡಿಸಿದ್ರೆ ಏನಾಗೋದಿಲ್ಲ, ಅದು ಮೊದಲಂತೆ ಕೂಡಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಕರಡಿ ಹೊಡೆದಾಗ ಅಂದರೆ ಅದು ದೃಷ್ಟಾಂತ ಯಾವ ರೀತಿ ತಗೋಬೇಕೀಗ, ಕರಡಿ ಹೊಡೆದಾಗ ಹೊಡಿಬೇಕು ಅಂತ ಅರ್ಥಲ್ಲ. ಸೇರಿದ ಮತ್ತೆ ವಾಪಸ್ ಆಗಬ ಏನು ಮಾಡಿದ್ರೆ ಮೊದಲಂತೆ ಆಗೋದಿಲ್ವೋ. ಜ್ಞಾನ ಬಂದಮೇಲೆ ಏನೇ ಆದರೂ ಕೂಡ ಮೊದಲಂತೆ ಆಗೋದಿಲ್ಲ. ಏನು ಚೇಂಜ್ ಕಾಣುತ್ತಾಗ ಟೋಟಲ್ ಚೇಂಜ್ ಬಂದುಬಿಡುತ್ತೆ. ಅದು ಬಹಳ ಮುಖ್ಯ. ಹಾಂ ಹಾಂ, ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ ಅಂತಲೇ ಅರ್ಥ, ಬೇರೆ ಜ್ಞಾನ ಜ್ಞಾನ ಅಲ್ಲ. ಮೋಕ್ಷ ಎಷ್ಟು ಬದರಿ ಬಗ್ಗೆ ಕೇಳಿದ್ರು ಕೂಡ ಹೇಳ್ತಿದ್ದಾರೆ, ಕೊನೆಗೆ ಬದರಿಗೆ ಹೋಗಿದ್ರೆ ಇಲ್ಲ ಅಂದ್ಬಿಡು. ಮೂದೋದಲ್ಲಿ ಅವ್ನ ಮಾತಿನಲ್ಲಿ ಏನಿದೆ, ಇಷ್ಟೆಲ್ಲ ಮಾತಾಡಿದ್ರು ಕೂಡ ಏನದು, ಕೇಳಿದ್ದೆ ಹೊರತು ನೋಡಿದ್ದಲ್ಲ. ಆದ್ದರಿಂದ ನೋಡೋದಕ್ಕೂ ಕೇಳೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ನೋಡಿದ್ದಾನೆ ಅವನ ಮಾತಿಗಿರೋ ಅರ್ಥನೇ ಬೇರೆ. ನೋಡಿಲ್ಲ ಅನ್ನೋ ಮಾತಿಗೆ ಎಷ್ಟು ವಿವರಣೆ ಮಾಡಿದಾಗಲೂ ಕೂಡ ಮೈನಸ್ ಪಾಯಿಂಟ್ ಏನದು, ಇನ್ನೂ ನೋಡಿಲ್ಲ ಹಾಗೆ ಉಳ್ಕೊಂಬಿಡುತ್ತೆ. ಮೋಕ್ಷಮಾರಭ್ಯ ತಾವತ್ ಪರ್ಯಂತ ಶ್ರುತಿರ್ ಯಸ್ಮಾತ್ ನೆಗ್ಭಾವೇನ ಪಾತೋ ಯಸ್ಮಿನ್ ಸನ್ನಿಪಾತ ಬಂಧಂತಮಃ. ಅವನಿಗೆ ಮತ್ತೆ ಅಂಧಂತಮಸ್ಸಿನ ಪ್ರಸಕ್ತಿ ಬರದೇ ಇಲ್ಲ. ಮೋಕ್ಷಮಾರಭ್ಯ ತಾವತ್ ಪರ್ಯಂತ ಶ್ರುತಿರ್ ಯಸ್ಮಾತ್ ಜ್ಞಾನಿನೋ ನಿಪಾತ ಪರ್ಯಂತ ಶ್ರುತಿ ಜ್ಞಾನಮಸ್ತಿ ಇತಿ ಯತ್ ತಸ್ಮಾದ್ ಇತ್ಯರ್ಥ. ಜ್ಞಾನಿಗೆ ಒಂದ್ಸತ್ತೆ ಬಂತು ಅಂದಮೇಲೆ ಏನು ಮಾಡಿದ್ರು ಜ್ಞಾನ ಅದು ಒಳ್ಳೆ ಕಾಲಕ್ಕೆ ಬದ್ದೇ ಬರುತ್ತೆ. ಆದ್ದರಿಂದ ಅವನು ನಿರಾಶನಾಗೋ ಕಾರಣ ಇಲ್ಲ. ಜ್ಞಾನಫಲಂ ಮೋಕ್ಷ ಕರ್ಮಫಲಂ ಸ್ವರ್ಗ ಏವಂ ಮಿಥ್ಯಾಜ್ಞಾನಫಲಂ ಅಂಧಂತಮಃ ಇತಿ ಸ್ಫರತಿ ಜ್ಞಾನಿ ಇತಿ. ಒಟ್ಟೇನಾಯ್ತೀಗ, ಜ್ಞಾನದ ಫಲ ಮೋಕ್ಷ, ಕರ್ಮದ ಫಲ ಸ್ವರ್ಗ, ಮಿಥ್ಯಾಜ್ಞಾನದ ಫಲ ಅಂಧಂತಮಸ್ಸು ಅಂತ ಅರ್ಥ. ಅದಕ್ಕೆ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪರ. ಎಷ್ಟು ಆಚಾರ್ಯ ಎಷ್ಟು ವಿಧ ಬರೆದಿದ್ದಾರೆ ಅಂದರೆ, ಶುಭಕರ್ ಜ್ಞಾನ ಹೊಂದಿಲ್ಲ ಎಷ್ಟು ಶುಭಕರ್ಮ ಬೇಕಾದರೂ ಮಾಡಿದ್ದೀವಿ. ಪುಟ್ಟದಿಲ್ಲಿಗೆ ಸ್ವರ್ಗ ಅಷ್ಟೇ, ಅಟ್ಮೋಸ್ಟ್ ಅಂದರೆ ಸ್ವರ್ಗ, ಇನ್ನೇನು ಸಾಧ್ಯ ಇಲ್ಲ. ಡಿಪಾರ್ಟ್ಮೆಂಟ್ ಇರ್ತಾರೆ, ಇಲ್ಲಿವರೆ ಪ್ರಮೋಷನ್ ಸಿಗ್ಬೋದು ಅವನಿಗೆ, ಇಲ್ಲಿವರೆ ಸಿಗ್ಬೋದು. ಹೈಯೆಸ್ಟ್ ಪೋಸ್ಟ್ ಅದು ಎಂಡ್ ಆಗಿಬಿಡುತ್ತೆ, ಮುಗಿದೋಯ್ತಲ್ಲಿ. ಸೊ ಕರ್ಮದ ಒಂದು ಎಂಡ್ ಅಷ್ಟಿಗೆ ಮುಗಿದೋಯ್ತು. ಆದರೆ ಯಾವಾಗ ಇದಾಗ್ತಾರಲ್ಲೋ ಅಧ್ಯರಯಂಚ ವಿಕರ್ಮಣ, ಇನ್ನು ಭಾರಿ ಭಾರಿ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ. ಎಷ್ಟು ಕೆಟ್ಟ ಕೆಲಸ ಮಾಡಿದ್ರೆ ನರಕ ಆಗುತ್ತೆ, ಅಂಧಂತಮಸ್ಸು ಆಗೋದಿಲ್ಲ. ಎಂಥ ಮಹಾಪಾತಕ ಮಾಡಿದ್ರು ಕೂಡ ಅಂಧಂತಮಸ್ಸು ಆಗೋದಿಲ್ಲ. ಹಾಗಿದ್ರೆ ಮೋಕ್ಷಕ್ಕೆ ಅಂಧಂತಮಸ್ಸು ಏನು ಸಾಧನ ಅಂದರೆ, ಮಿಥ್ಯಾಜ್ಞಾನೇನ ಚ ತಮಃ, ದೇವ್ರ ಬಗ್ಗೆ ತಪ್ಪು ತಿಳಿತಾರಲ್ಲ ಅದು ಅಂಧಂತಮಸ್ಸಿಗೆ ಕಾರಣ. ಗೊತ್ತಾಯ್ತಾ, ದೇವ್ರ ಬಗ್ಗೆ ತಪ್ಪು ತಿಳಿದೆ ಎಷ್ಟು ಪಾಪ ಮಾಡಿದರೂ ಕೂಡ ಅದು ಯಾವುದಕ್ಕೆ ಕಾರಣ ಆಗುತ್ತೆ, ನರಕಕ್ಕೆ ಕಾರಣ ಆಗುತ್ತೆ ಹೊರತು ಇದಕ್ಕೆ ಕಾರಣ ಆಗೋದಿಲ್ಲ. ಸೊ ನಮ್ಗೆ ಎರಡಿದೆ, ಒಳ್ಳೆಯದರಲ್ಲಿ ಸ್ವರ್ಗ ಮೋಕ್ಷ, ಕೆಟ್ಟದರಲ್ಲಿ ನರಕ ಅಂಧಂತಮಸ್ಸು. ಗೊತ್ತಾಯ್ತಾ, ಇದರಿಂದ ಹೋಗ್ಬೇಕಾದ್ರೆ ಯಾವ ಕಡೆ ಹೋಗ್ತಾನೆ ಯೋಚನೆ ಮಾಡಬೇಕು. ಮತ್ತೇನಾಯ್ತು, ಈಗ ಮೋಕ್ಷಕ್ಕೆ ಏನು ಮಾಡಬೇಕು ಅಂದರೆ, ಎಷ್ಟು ಶುಭಕರ್ಮ ಇದ್ದರೂ ಸಾರದು, ಜ್ಞಾನೇನೈವ ಪರಂಪದ, ಜ್ಞಾನದಿಂದನೇ ಪರಂಪದ. ಆದ್ದರಿಂದ ಜ್ಞಾನ ಒಂದು ಬಿಟ್ಟರೆ ಏನಾಗಲಿಲ್ಲ. ಅದು ಎಷ್ಟೋ ಜನ ಮೂರು ನಾಲ್ಕು ಗಂಟೆ ದಿರ್ಪೂಜೆ ಮಾಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ, ಎಂದೋ ಅವ್ರಿಗೆ ಪಾಠ ಪ್ರವಚನಕ್ಕೆ ಟೈಮೇ ಸಿಗೋದಿಲ್ಲ. ಕೊನೆಗೆ ಏನಾಯ್ತು ಅಲ್ಲಿಗೆ, ಅದು ಎಷ್ಟು ಫಲ ಸಿಕ್ಕರೂ ಕೂಡ ಒಂದು ಎಂಡಿದೆ ಅದಕ್ಕೆ. ಈಗ ಎಷ್ಟೇ ಮಾಡಿದ್ರು ಅದು ಮೋಕ್ಷಕ್ಕೆ ಸಾಧನ ಆಗೋದಿಲ್ಲ. ಆದ್ದರಿಂದ ಯಾವ ಕಾಲಕ್ಕೆ ಏನಿರಬೇಕದು, ದಾರದ ಸಂಪರ್ಕ ಬರಲೇಬೇಕು ಅನ್ನೋದು ಗೊತ್ತುಕೊಡ್ತಾರೆ. ಅದನ್ನು ಸೇರಿಸಿದ್ರು, ಜ್ಞಾನಫಲಂ ಮೋಕ್ಷ ಕರ್ಮಫಲಂ ಸ್ವರ್ಗ ಏವಂ ಮಿಥ್ಯಾ ಜ್ಞಾನಫಲಂ ಅಂಧಂತಮಃ ಇತಿ ಸ್ಮರತಿ ಜ್ಞಾನಿ ಇತಿ. ಏನು ಅಲ್ಲ ಹೇಳಿ, ನಾನು ಮೋಕ್ಷ ಮಾಡಬಾರ್ದು ಅಂತ ಹೇಳಿದ್ದು ಹೇಳಬೇಕಾಯ್ತು. ಮಾಡಬಾರ್ದು ಅಂತ ಹೇಳಿದ್ದ, ಮಾಡಬಾರ್ದು ಅಂತ ಹೇಳಲಿಲ್ಲ. ಬರೀ ಅಂತ ಕಳಿಸಿದ್ದೀನಿ ಮಾಡ್ಕೊಂಡ್ಬಿಟ್ರೆ ಜ್ಞಾನ ಬರೋದು ಯಾವಾಗ, ಅವು ಪ್ರತಿ ಸತ್ಯ ಮಳೆ ಬಂದಾಗೆಲ್ಲ ಹೊರತು ಕ್ಲೀನ್ ಮಾಡೋದು ಬಿಟ್ಬಿಡೋದು, ಕ್ಲೀನ್ ಮಾಡೋದು ಬಿಟ್ಬಿಡೋದು, ಬಿತ್ತದೇ ಇಲ್ಲ ಎಂದು ಅವನು ಏನು ಮಾಡಬೇಕು ಅದಕ್ಕೆ? ಅದಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀರಿ ಜನ್ಮ ಪೂರ್ತಿ ಅಂತ ಕೇಳಿದರೆ ಬಿತ್ತದೆ ಅವಾಗ, ಮುಂದಿನ ಜನ್ಮಕ್ಕೆ ಯಾಕೆ ಹೋಗ್ಬೇಕು? ಇಲ್ಲೇ ಮಾಡ್ಬೋದಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಬರೋದ್ರಲ್ಲಿ ಇಲ್ಲೇ 3 ಗಂಟೆಗೆ ಇರ್ಬೋದು, 2 ಗಂಟೆಗೆ ಇರ್ಬೋದು, 1 ಗಂಟೆ ಮಾಡಕ್ಕೆ ಹೋಗೋ, ಅದಿಲ್ಲ ಮುಂದಿನ ಜನ್ಮ ಕೆಟ್ಕೊಂಡ್ಬಿಡ್ಬೇಕಾದ್ರ ಮುಂದಿನ ಜನ್ಮ ಬರುತ್ತೆ ಅಂತ ಹೂ ನೋಸ್ ಅದು ಈಗ ಮುಂದಿನ ಜನ್ಮ ಕೂಡ ಗ್ಯಾರಂಟಿ ಕೂಡ ಇಲ್ಲ ಅದಕ್ಕೆಲ್ಲ ಕೂಡ, ಇಲ್ಲ ಇಲ್ಲ ಸಾಧ್ಯ ಇಲ್ಲ. ಜ್ಞಾನ ಸಂಪರ್ಕ ಬರದೆ ಹೋದರೆ ಕರ್ಮ ಒಂದು ಸರಿ ಎಂಡಾಗ್ಬಿಡು ಮುಗ್ದಾಯ್ತು. ಅರ್ಥ ಆಯ್ತಾ? ನಿಮ್ಮ ಪ್ರಶ್ನೆ ಅಲ್ಲ, ಕೃಷ್ಣ ಹೇಳ್ದೆ ಹೇಳ್ತಿರೋದು. ಪ್ರತಿನಿತ್ಯ ಏನು ಮಾಡ್ಬೇಕು ನಾವೀಗ? ಧ್ಯಾನ ಪ್ರವಚನ ಅಭ್ಯಾಂಚ ಯಥಾಯೋಗ್ಯ ಉಪ ಆಚಾರ್ಯರ ಮಾತದು, ಮುಂದಿನ ಜನ್ಮ ಅಂತ ಆಚಾರ್ಯ ಹೇಳಿಲ್ಲ, ಇದೇ ಜನ್ಮದಲ್ಲೇ ಮಾಡಬೇಕು ಅಂತ ಹೇಳಿದರು. ಗೊತ್ತಾಯ್ತಾ? ಆದ್ದರಿಂದ ಮುಂದಿನ ಜನ್ಮದವರು ಕಾಯ ತಪ್ಪದು ಯಾವ ಕಾಲಕ್ಕೂ ಕೂಡ. ಭಾರಿ ಸದಾಚಾರ್ಯಗಳಾಗಿಲ್ಲ, ಭಾರಿ ದುಃಖ ಪಡಬೇಕು, ಅಯ್ಯೋ ಹಾಳಾಗಿ ಹೋಗ್ತಾರಲ್ಲ ಅಂತೇಳಿ. ಸದಾಚಾರ್ಯಗಳಾಗಿದ್ದಾರೆ, ಓದ್ತಾ ಇಲ್ಲ, ಮತ್ತೆ ದುಃಖ ಪಡ್ಬೇಕು ಯಾತಕ್ಕೆ? ಅಯ್ಯೋ ಇವನು ಜ್ಞಾನ ಕಾರ್ಯ ಹಿಡಿದಿಲ್ಲ ಅಂತ ಹೇಳ್ಬಿಟ್ಟು. ಈ 2 ಸ್ಟೇಜ್ ಇರಬೇಕು ನಮ್ಗೆ. ಇವತ್ತು ದುರಾಚಾರಿಗಳಾದರೆ ಸಂತೋಷ ಪಡೋದಾದರೆ ಭಾರಿ ಕಷ್ಟ ಆಗುತ್ತೆ. ಅಂದರೆ ಸದಾಚಾರ ಬೇಡ ಅಂತ ಹೇಳಲಿಲ್ಲ, ಅದೇ ಎಂಡ್ ಅಲ್ಲ ಅಂತ ಹೇಳಿ. ಅರ್ಥ ಆಯ್ತಾ? ಈಗ ಗುಡ್ ಕಾಂಡಕ್ಟ್ ಅಂಬುದು ಪಾಸ್ ಆಗಲಿಕ್ಕೆ ಕಾರಣ ಅಲ್ಲ, ಎಷ್ಟೇ ಗುಡ್ ಕಾಂಡಕ್ಟ್ ಆಗಿರಲಿ ಪಾಸ್ ಆಗಲಿಕ್ಕೆ ಕಾರಣ ಅಲ್ಲ, ಅದು ಓದೇಬೇಕು. ಬಂದೇ ಬರುತ್ತೆ ನಿಯಮ ಹೇಳಲಿಲ್ಲ, ಸದಾಚಾರಕ್ಕೆ ಯಾವಾಗ ಬರುತ್ತೆ ಅದು ಜ್ಞಾನಕಾರ ಮಿಕ್ಸ್ ಆಗ್ತಾ ಹೋದರೆ ಮಿಕ್ಸ್ ಆಗ್ತಾ ಅದು ಪರೋಕ್ಷ ಜ್ಞಾನ ಅಂತ ಕರೆದು. ಪರೋಕ್ಷ ಜ್ಞಾನ ಸೇರಿಕೊಂಡಾಗ ಏನಾಗುತ್ತದೆ? ಅದು ಜ್ಞಾನ ಕಾರಣ ಆಗುತ್ತೆ, ಇಲ್ಲವರು ಬಂಧಕನೆ ಮೊದಲು ಕರ್ಮಣ ಬದ್ಧತೆ ಜಂತು ಯಾವುದು ಕಾರಣ ಆಗ ಬಂಧನಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಬರೀ ಕರ್ಮ ಮೆಕ್ಯಾನಿಕಲಿ ಯಾವುದು ಕಾರಣ ಆಗೋದಿಲ್ಲ, ಅಪ್ರೋ ಜ್ಞಾನ ಕಾರಣ ಆಗೋದಿಲ್ಲ. ಅದು ಯೋಗ ಆಗಬೇಕು, ಅದು ಯೋಗ ಆಗಬೇಕಾದ್ರೆ ಏನಾದರೂ ಫಲಾಪೇಕ್ಷೆ ಬಿಡಬೇಕು. ಫಲಾಪೇಕ್ಷೆ ಬಿಡೋದು ಯಾವಾಗ? ಜ್ಞಾನ ಇದ್ದರೆ. ಜ್ಞಾನ ಫಲಾಪೇಕ್ಷೆ ಬಿಡ್ತಾನೆ ನಿಮ್ಮತ್ತೆ. ಆದ್ದರಿಂದ ನಿರಾರೋಗ್ಯ ಅಭ್ಯಾಸ ಮಾಡ್ಕೊತಾ ಹೋಗ್ಬೇಕು. ಅದು ಸಾವು ಏನೇ ಆಗಿರಲಿ, ಸಾವಿರ ಮಾಡಿರಲಿ, ಅಷ್ಟಕ್ಕೆ ಎಂಡ್ ಆದರೆ ಉಪಯೋಗ ಇಲ್ಲ. ಅರ್ಥ ಆಯ್ತಾ? ಈಗ ಅದು ಎಂಡ್ ಆಯಿತು, ಅದಕ್ಕೆ ಇದಕ್ಕಿಂತ ಏನಪ್ಪ ದೇವ್ರಪೂಜೆ, ದೇವ್ರಪೂರ್ತಿ ದೇವ್ರಪೂಜೆ ಮಾಡಿದ್ದೇನೆ, ಒಂದು ಗ್ರಂಥರು ಓದಿಲ್ಲ ಪರವಾಗಿಲ್ಲ ಬಿಡು ಅಂದರೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಈಗ ಅದನ್ನು ಯೋಚನೆ ಮಾಡಬೇಕು. ಇನ್ನು ಜ್ಞಾನ ಬಂದು ದೇವ್ರಪೂಜೆ ಬಿಡಬೋದು ಅಂತ ಕೇಳಿದರೆ ಬಿಡೋ ಚಾನ್ಸೇ ಇಲ್ಲ. ಯಾಕೆ ಜ್ಞಾನ ಬಂದರೆ ಏನು ಮಾಡ್ತಾನೆ ಅವನು? ಇನ್ನು ಹೆಚ್ಚು ಮಾಡ್ತಾನೆ, ಮಾಡೇ ಮಾಡ್ತಾನೆ, ಹೆಚ್ಚು ಮಾಡ್ತಾನೆ ಮೊದಲಿಗಿಂತ. ಆದ್ದರಿಂದ ಅದಕ್ಕೆ ಅದೊಂದಕ್ಕೊಂದು ಲಿಂಕ್ ಇದೆ. ಥಿಯರಿಟಿಕಲಿ ಪ್ರಶ್ನೆ ಕೇಳೋದು ಬೇರೆ, ಪ್ರಾಕ್ಟಿಕಲಿ ಕೇಳೋದು ಬೇರೆ. ಆಯ್ತು, ಹಾವು ಕೂದಿದೆ ತಿಳ್ಕೊಂಡಿದ್ದೇನೆ ಬಿಡಿ, ಮೋಕ್ಷ ಆಗುತ್ತೆ ಬಿಟ್ಟುಬಿಡ್ತು ನಾನು ಕಚ್ಚೋದಿಲ್ವಾ ಅಂದರೆ ಓಡಬೇಕು. ಬರೀ ಕೂತರೆ ಅಲ್ಲ, ಬರೀ ಹಾವಿತ್ತು ಹಾವಿನ ಜ್ಞಾನ ಒಂದು ಮಾತ್ರಕ್ಕೆ ಏನಾಗೋದಿಲ್ಲ, ಬರಲ್ಲ ಸಾಧ್ಯ ಇಲ್ಲ. ತಕ್ಷಣ ಏನು ಮಾಡ್ತಾನೆ? ಆಟೋಮೆಟಿಕ್ ಅದು ಓಡು ಅಂತ ಯಾರಿಗೂ ಹೇಳಬೇಕಾಗಿಲ್ಲ. ಹಾವಿನ ನೋಡಿದ್ರೆ ಏನು ಮಾಡ್ತಾನೆ ಅವನು? ಹೋಗಂದ್ರೂ ಹೋಗೋದಿಲ್ಲ ಆ ಹತ್ರ, ಓಡೋ ಅಲ್ಲ, ಮೊದಲೇ ಓಡ್ತಾರೆ. ಜಾರವರು ಇವನು ಬೀಳಿಸಿ ತಳ್ಳಿ ಹೋಗ್ತಾರೆ ಹೊರತು ಬಿಡೋದಿಲ್ಲ. ಯಾಕೆ? ಏನು ಮಾಡುತ್ತದೆ ಆ ಕೆಪಾಸಿಟಿ ಇದೆ. ಜ್ಞಾನ ಬಂದಮೇಲೆ ಏನು ಶಕ್ತಿ ಇದೆ ಅದಕ್ಕೆ ಬಿಡೋಕೆ ಸಾಧ್ಯ ಇಲ್ಲ. ಅದು ಕೃಷ್ಣ ಬಂದ ದುರ್ಯೋಧನ ಎಲ್ಲ ಏನು ಮಾಡಿದ್ರು? ಕೂತವ್ರು ಹೇಳುವಾಗ ಎದ್ದೆ ಬಿಡ್ರಿ, ಕೂತವ್ರೆ ಎದ್ದು ಕೂತ್ಕೊಂಡ್ಬಿಡಿದೆ. ಹಂಗೆ ಏನು ಮಾಡಿದ್ರು ಕೊಡು? ಸೂರ್ಯನ ನೋಡಿದ್ಮೇಲೆ ಏನಾಗುತ್ತೆ ಅಲ್ಲಿ? ಸೂರ್ಯನ ನೋಡಿದ ತಕ್ಷಣ ಕಣ್ಣು ಮುಚ್ಚಿಕೊಳ್ಳಬೇಕು ನಾವು. ಮುಚ್ಚೋತ್ತೆ ಯಾರು ಆರ್ಡರ್ ಮಾಡಬೇಕಾಗಿಲ್ಲ ಅದಕ್ಕೆ. ಮುಚ್ಚಬೇಡ ಅಂದರೆ ಕೇಳೋದಿಲ್ಲ ಯಾರು ಕೂಡ. ಆ ಹೇಳೋರು ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಅಂತೀಯ. ಗೊತ್ತಾಯ್ತಾ? ಅದರಿಂದ ಅದೇ ಅರ್ಥಕ್ರಿಯಾಕಾರಿತ್ವ ಅಂದ್ರೆ ಅದು. ಸೊ ಜ್ಞಾನ ಬಂದು ಪೂಜೆ ಮಾಡೋದಿಲ್ಲ ಅಂತ ಕೇಳಿದ್ರೆ ತಪ್ಪದು, ಅದಕ್ಕೆ ಅರ್ಥನೇ ಇಲ್ಲ. ಜ್ಞಾನ ಬಂದಿಲ್ಲ ಅಂತ ಅರ್ಥ. ಅದು ಬಂದಿರೋ ಜ್ಞಾನ ಎಂಥದ್ದು? ಅದು ಸರಿಯಾದ ಜ್ಞಾನ ಬಂದಿಲ್ಲ ಅಂತ. ಸರಿಯಾದ ಜ್ಞಾನ ಬಂದ ಮೇಲೆ ಅದು ನಿಜವಾಗ್ಲೂ ಹಾವು ಮೇಲೆ ಹಾಕಿದ್ರು ಅವ್ನು ಹೇಳ್ತಾ ಇಲ್ಲ ಅಂದ್ರೆ ಏನರ್ಥ? ಅವ್ರು ಗೊತ್ತವ್ರಿ ಹಬ್ಬರ ಬರಬ್ಬರ ಹಾಕ್ತಾರೆ ಗೊತ್ತಾರೆ. ಅದೇ ನಮ್ಮ ಪುಟ್ಟ ಅವ್ರು ಇರ್ತಾರಲ್ಲ, ಇವ್ರ ನಡೀತಿರಿದೆಯಲ್ಲ, ಅದ್ರ ಪರ ವಾದ ಮಾಡೋರಿದ್ದಾರೆ ಏನರ್ಥ? ಅವ್ರು ಹಿಡ್ಕೊಂಡು ಹೋದ್ರೆ ವಾದ ಮಾಡೋರಿರ್ತಾರೆ, ಅದೆಲ್ಲ ಮೋಸ ಈಸ ಅನ್ಕೊಂಡು ಎಷ್ಟೋ ದಿವಸದ ಹಿಂದಿನಿಂದ ಇದೆ ಅಂತ ಕೇಸ್ ಅದು. ಸ್ಟಿಲ್ ಅವ್ರಿಗೆ ಏನದ ಒಂದು ಗುಂಪು ಇಲ್ಲ, ಅವನೇನು ತಪ್ಪಿಲ್ಲ. ಅವ್ರ ಕಲಿಯುಗದಲ್ಲಿ ವಿಶೇಷ ಅಂತ ಕಿಡಿ, ಯಾವ ತಪ್ಪನ್ನು ಏನಂತ ಮಾಡ್ತಾರೆ, ಅದನ್ನ ಸಮರ್ಥನೆ ಮಾಡ್ತಾರೆ. ಭಾರಿ ವೈಭವ ಮಾಡ್ತಕ್ಕಂಥ ಜನ ಸಿಗ್ತಾರೆ. ಒಳ್ಳೆಯದನ್ನು ನಿಂದೆ ಮಾಡ್ತಾರೆ, ಬೇಕಾದ್ರೆ ರಿಫ್ಯೂಸ್ ಮಾಡಿದ್ರೇ ಮೋಕ್ಷಕ್ಕೆ ಹೋಗೋದು. ರಿಫ್ಯೂಸ್ ಮಾಡಲೇಬೇಕು ಸ್ವರ್ಗನ. ನೀವು ತಿಂಡಿ ರಿಫ್ಯೂಸ್ ಮಾಡಿದ್ರೇ ಊಟ ಸಕಾಲಕ್ಕಾಗೋದು. ತಿಂಡಿ ತೊಗೊಂಡ ತಕ್ಷಣ ಏನಾಗ್ತದೆ? ಊಟ ಲೇಟ್ ಅಂತ ಅರ್ಥ. 12 ಗಂಟೆ ತಿಂಡಿ ಕೊಡ್ತಾಯಿದ್ರೆ ಏನರ್ಥ? 12 ಗಂಟೆ ತಿಂಡಿ ಕೊಡ್ತಾರೆ ಅಂದರೆ ಇನ್ನು 3-4 ಗಂಟೆ ಊಟ ಚಾನ್ಸೇ ಇಲ್ಲ ಅಂತ. ಹಾಂ ಹಾಂ, ಮತ್ತದೆ ಸ್ವರ್ಗಪ್ರಾಪ್ತಿ ಎಂಬುದೇನೀಗ ಅದಾಗಿ ಬಂದರೆ ನೋ ಪ್ರಾಬ್ಲಮ್. ಕೇಳಬಾರ್ದು ನಾವು, ಅರ್ಥ ಆಯ್ತಾ? ಈಗ ಕೇಳಿದರೆ ಮುಗ್ದೋಯ್ತು. ಹ್ಞೂ, ಅರೆ ಅದಾಗಿ ಇದ್ದ ಸ್ವರ್ಗದಲ್ಲಿ ಏನೀಗ? ಗೊತ್ತಾಯ್ತಾ? ಏನು ಯೋಚನೆ ಇಲ್ಲಿ, ಅದಾಗಿ ಬಡಿಸಿದಾರಪ್ಪ. ಏನು ಬಡಿಸಿದ್ರು ಪ್ಲಸ್ ಪಾಯಿಂಟೇ ನಿಮಗೆ. ಕೇಳಿ ಮಾಡಿಸ್ಕೋಬಾರ್ದು, ಅರ್ಥ ಆಯ್ತಾ? ಈಗ ಚೇ ಹೇಳಿದ್ದೇನೆ, ಸ್ವರ್ಗಕ್ಕೆ ಊಟ ಮಾಡಿಬಿಡ್ರಿ ಅಂತ ಹೇಳೇ ಇಲ್ಲ ಅವರು. ಕೇಳಿ ಹಾಕ್ಸೋಬೇಡಿ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಈಗ ಸ್ವರ್ಗ ಕೊಟ್ಟರೆ ಎಂಜಾಯ್ ಮಾಡಿ, ಏನು ತಪ್ಪಲ್ಲ. ಬಟ್ ಇದು ಸಾಕಪ್ಪ, ಏನು ಸಂಧಿ ಏನೋ ತಿಳ್ಕೊಬಿಡಿ, ಇಲ್ಲಿಗೆ ಇರ್ತೀರಿ ಅಂದ್ರೆ ಹೋಯ್ತಾ ಅಲ್ಲಿಗೆ. ಸ್ವರ್ಗಕ್ಕೆ ಸ್ಟಾಪ್ ಆಗಬಾರ್ದು. ಏನಾಗಬೇಕದಕ್ಕೆ? ಸಾಧನೆ ಮತ್ತೆ ಹೇಳಿ, ಸಾಧನೆ ಮಾಡಲೇಬೇಕು. ಸ್ವರ್ಗಕ್ಕೆ ಎಂಡ ಅಂತಾದರೆ ಸಾಧನೆ ಮಾಡಲೇಬೇಕು. ಉಳಿದವರಿಗೆ ಜ್ಞಾನಿಗಳಿಗೆ ಸ್ವರ್ಗದಲ್ಲಿ ಎಂಡ ಆಗೋದಲ್ಲಿ ಮೇಲಕ್ಕೆ ಹೋಗ್ಬಿಡ್ತಾರೆ, ಇನ್ನೂ ಮೇಲೆ ಹೋಗ್ಬಿಡ್ತಾರೆ. ಸ್ವರ್ಗದ ಕಾನ್ಸೆಪ್ಟ್ ಅಷ್ಟೇ, ಮಾರುಲೋಕ ಜನಲೋಕ ಎಂಥವುಗಳವೆಲ್ಲ ಕೂಡ ಸ್ವರ್ಗಕ್ಕಿಂತ ಭಾರಿ ದೊಡ್ಡ ಅವೆಲ್ಲ ಕೂಡ. ಸತ್ಯಲೋಕಕ್ಕೂ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ, ಅಲ್ಲಿಗೆ ಹೋಗ್ಬಿಡ್ತಾರೆ. ಅಲ್ಲ, ಸ್ವರ್ಗಪ್ರಾಪ್ತಿ ಇಷ್ಟನೇ ಪಡೋದಿಲ್ಲ ಫಸ್ಟ್ ಅವರು. ಸ್ವರ್ಗಪ್ರಾಪ್ತಿ ಆದಾಗ ಅನೇಕ ಕೇಸುಗಳು, ಅಧಿಕಾರಿಗೆ ಸ್ವರ್ಗಕ್ಕೆ ಹೋಗೋದು ಬೇರೆ, ಯಾವುದೋ ಒಂದು ಸ್ಟೇಜಿಂದ ರೈಪ್ ಆಗಿದೆ ಸ್ವರ್ಗಕ್ಕೆ ಹೋಗೋದು ಬೇರೆ, ಅನೇಕ ಕಾರಣಗಳಿರುತ್ತೆ. ಅವನು ಪೂರ್ತಿ ರೈಪ್ ಆದಮೇಲೆ ಸ್ವರ್ಗದಿಂದ ಮೇಲೆ ಹೋಗಿಬಿಡ್ತಾವನು, ಕೆಳಗೆ ಹೋಗೋ ಚಾನ್ಸೇ ಇಲ್ಲ. ಕೆಲವು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇದು ಮಾಡಿರ್ತಾನೆ, ಐ ಎ ಎಸ್ಗೆ ಕ್ಲರ್ಕಾಗಿ ಅಪಾಯಿಂಟ್ ಮಾಡ್ತಾರ. ಅದು ಕೆಲವು ನಿಧಾನ ಪಾಪ ಕ್ಲರ್ಕ್ ಆಗಿದ್ದು ಐ ಎ ಎಸ್ ಮಾಡ್ಕೊಂಡು ಬರೋರು ಇರ್ತಾರೆ, ಆ ವಿಚಾರ ಬೇರೆ. ಐ ಎ ಎಸ್ ಫಸ್ಟ್ ಮಾಡಿದ ಯಾವುದಕ್ಕೆ ಸೇರಿಸ್ತಾರೆ ಅವ್ರನ್ನ, ಕ್ಲರ್ಕಿಗೆ ಪೋಸ್ಟ್ ಇಲ್ಲೇ ಇಲ್ಲ. ಸೊ ಸರಿಯಾದ ಜ್ಞಾನ ಬಂದವರು ಸ್ವರ್ಗಕ್ಕೆ ಹೋಗಿದ್ದು ಎಲ್ಲಿ ಹೋಯ್ತಾರೆ ಬಂದು ಇನ್ನೂ ಮೇಲೆ ಹೋಗಿಬಿಡ್ತಾರೆ. ಆದ್ದರಿಂದ ಪ್ರಶ್ನೆ ಬರೋದೇ ಇಲ್ಲ. ಅದೆಲ್ಲ ಅವರಿಗೆ ಗೊತ್ತಾಗುತ್ತೆ, ಅರ್ಥ ಆಯ್ತಾ? ಈಗ ಪ್ರತಿಯೊಬ್ಬರಿಗೆ ಕೂಡ ಎಷ್ಟು ಧ್ಯಾನ ಮಾಡ್ಬೋದು ತಾವು, ಎಷ್ಟು ಜ್ಞಾನಕ್ಕೆ ಅವಕಾಶ ಇದೆ. ಹೀ ದಿ ಬೆಸ್ಟ್ ಹಸಿವೆ ಆಗಿದೆ ಅಂತ ಹೇಳೋದು ಯಾರ್ದು ಅಧಿಕಾರ? ಹಸಿವೆ ಪ್ರಮಾಣ ಯಾರಿಗೆ ಗೊತ್ತು? ಕೆಲವ್ರು ಹೇಳ್ತಾರೆ ಊಟ ಇಲ್ಲ ಊಟ ಇಲ್ಲ, ಫಲಹಾರ ಕೊಟ್ಟರೆ ಸಾಕೊಂಡ್ಬಿಡ್ತಾರೆ. ಯಾಕೆ? ಹಸಿವೆ ಅವರಿಗಾಗಿದೆ, ಊಟ ಮಾಡೋಕ್ಕೆ ಹಸಿವೆ ಆಗಿದೆ. ಕೆಲವರಿಗೆ ಅದೂ ಬೇಕಾಗಿಲ್ಲ, ಸ್ವಲ್ಪ ನೀರು ಕುಡಿದು. ಹಿಂದಿನ ಕಾಲಕ್ಕೆಲ್ಲ ಸಾಮಾನ್ಯವಾಗಿ ಎರಡು ಕೇಸು, ತಾಳ ವೃದ್ಧರಾದವರಾಗಲಿ ಇಸೆ ಬಡಿ ಹೆಂಗಿಸ್ತಾರೆ ಸಾಮಾನ್ಯವಾಗಿ. ಸಾಯಂಕಾಲ ಏನು ಹೇಳ್ತಾರೆ ಅದಕ್ಕೆ? ನೀರು ಕುಡಿಯೋದು ಅಂತ ಅಟ್ಟೆ ಹೇಳ್ತಾರೆ. ಸಾಯಂಕಾಲ ನೀರು ಕುಡಿಯೋದು ಅಂತ ಕರಿತಿದ್ರು, ಬೇರೆ ಏನಿಲ್ಲ. ನೀರು ಕುಡಿಯಲಕ್ಕೋಸ್ಕರ ಏನು ಬೇಕು ಅದಕ್ಕೆ? ಏನೋ ಒಂದು ಸ್ವಲ್ಪ ಇದನ್ನ ಹಾಕೊಳ್ಳೋದು, ಅದಕ್ಕೆ ನೀರು ಕುಡಿಯೋದು ಅಂತಲೇ ಹೆಸರು. ಅದೇ ಹಸಿವೆ ಮೇಲೆ ಡಿಪೆಂಡ್ ಆಗುತ್ತೆ, ಹಸಿವೆ ಯಾರಿಗೆ ಗೊತ್ತಾಗಬೇಕು? ಅವರಿಗೆ. ಸೊ ಧ್ಯಾನಕ್ಕೆ ಎಷ್ಟು ಟೈಮು, ಜ್ಞಾನಕ್ಕೆ ಎಷ್ಟು ಟೈಮು ಅಂಬೋದು ಯಾರಿಗೆ ಡಿಸೈಡ್ ಮಾಡಬೇಕು ಅದನ್ನು? ಅವರೇ ಧ್ಯಾನ ಕೂತ್ಕೊಂಡು ಡಿಸ್ಟರ್ಬ್ ಆಯ್ತು ಈಗ, ಸೊ ಉಪಯೋಗ ಇರುತ್ತೆ. ಜ್ಞಾನನೇ ಪಡಿಬೇಕು, ಜ್ಞಾನ ಪಡಿಬೇಕು, ಗೊತ್ತಾಯ್ತಾ? ಶಾಂತವಾಗಿ ಕೂತ್ಕೊಂಡ್ಬಿಟ್ಟು ಅದು ನೋ ಪ್ರಾಬ್ಲಮ್. ಡಿಸ್ಟರ್ಬ್ ಆದ ತಕ್ಷಣ ಜ್ಞಾನ ಬೇಕಾಗುತ್ತೆ, ಗೊತ್ತಾಯ್ತಾ? ಧ್ಯಾನದಲ್ಲಿ ಯಾವ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ, ಇಮ್ಮಿಡಿಯೇಟ್ಲಿ ಜ್ಞಾನಕ್ಕೆ ಹೋಗ್ಬೇಕು, ಅರ್ಥ ಆಯ್ತಾ? ಆ ಜ್ಞಾನ ಮತ್ತೆ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಧ್ಯಾನಕ್ಕೆ ಹೆಚ್ಚು ಹೆಲ್ಪ್ ಮಾಡುತ್ತೆ, ಗೊತ್ತಾಯ್ತಾ? ಸೊ ಧ್ಯಾನ ಅಂಬೋದು ಹೈಯೆಸ್ಟ್ ಸ್ಟೇಜ್ ನಮ್ಮಲ್ಲಿ. ಇವತ್ತು ಬಿಗಿನಿಂಗ್ನಲ್ಲಿ ಧ್ಯಾನ ಶುರು ಮಾಡಿಸ್ಬಿಡ್ತಾರೆ, ಆದರೆ ವಿಷಯನೇ ಗೊತ್ತಿರುತ್ತೆ. ಏಕ್ದಮ್ ಪ್ರಾಕ್ಟಿಕಲ್ ಕರ್ಕೊಂಡೋದ್ರೆ ಹೇಗೋ ಹಾಗೆ ತೀರಿ ಒಂದು ಚೂರು ಕೂಡ ಇದೆ, ಅದೇ ಆ್ಯಸಿಡ್ಗಳು ಬರೀ ಅದ್ರ ತುಂಬ ಅಂಥ ಕೆಮಿಸ್ಟ್ರಿಯಲ್ಲಿ ಯಾವಾಗ ಏನು ಗೊತ್ತಿಲ್ಲ ಕರ್ಕೊಂಡು ಹೋಗಿಬಿಟ್ರೆ ಅವ್ನು ಬಂದು ಕುಡಿಲಿಕ್ಕೆ ಹೋಗ್ಬಿಡ್ತಾರೆ ಬಾಯಕ್ಕೆ ಅಂತೇಳಿ. ಎಚ್ ಸಿ ಎಲ್ಲ ಈ ಚೀರ್ ಕುಡ್ದಾಗ್ಬಿಟ್ಟು ಏನಾಗಬೇಕು ಅನ್ನೋಸ್ತಿ ಹಾಗಾಗ್ತದೆ. ಅದಕ್ಕೇನೆ ಮೊದಲು ಜ್ಞಾನ, ಆ ಜ್ಞಾನಕ್ಕೆ ತಕ್ಕಂಥ ಪ್ರಪೋರ್ಷನೇಟ್ ಪ್ರಾಕ್ಟಿಕಲ್ ಎಲ್ಲಿ ನಮ್ಮ PUC ಪ್ರಾಕ್ಟಿಕಲ್, SSC ಪ್ರಾಕ್ಟಿಕಲ್, MSC ಪ್ರಾಕ್ಟಿಕಲ್, ಅಲ್ಲೂ ಕೂಡ ಏನಿರುತ್ತೆ ಮತ್ತೆ ತಾರತಮ್ಯ. ಪ್ರಾಕ್ಟಿಕಲ್ ಅಂದರೂ ಧ್ಯಾನ ಅಂದರೂ ಒಂದೇ, ಧ್ಯಾನದಲ್ಲಿ ವೆರೈಟಿ ಇದೆ, ಅರ್ಥ ಆಯ್ತಾ? ಲೋಯರ್ ಕ್ಲಾಸ್ ಧ್ಯಾನ ಬೇರೆ, ಹೈಯರ್ ಕ್ಲಾಸ್ ಧ್ಯಾನ ಬೇರೆ. ಇವತ್ತು ಧ್ಯಾನದ ಕಾನ್ಸೆಪ್ಟ್ ಅಂದರೆ ಏನೂ ಇಲ್ಲ. ಇವ್ರಿಗೆ ಗೊತ್ತಿರೋದೇ ಸುಮ್ಮನೆ ಕೊಡೋದು ಧ್ಯಾನ ಅಂತಾಗಿದೆ. ಡಲ್ಲ ಕೊಡೋದು, ಸುಮ್ಮನೆ ಕೊಡೋದು, ಏನೇನೋ ವ್ಯವಸ್ಥೆ, ಅದೆಲ್ಲ ತಪ್ಪದು. ಧ್ಯಾನದಿಂದನೇ ಧ್ಯಾನದಿಂದನೇ ಬರಬೇಕು. ಸೊ ಯಾವ್ಯಾವ್ದು ಎಷ್ಟೆಷ್ಟು ಮಾಡಬೇಕು ಎಲ್ಲದೂ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯಂ ಉಪಾಸನ, ಆಚಾರ್ಯ ಹೇಳಿಬಿಟ್ಟಿದ್ದಾರೆ. ಆಪ್ಷನ್ ಅಲ್ಲ, ಧ್ಯಾನವನ್ನು ಮಾಡಬೇಕು, ಪ್ರವಚನವನ್ನು ಮಾಡಬೇಕು. ಎಷ್ಟೊಂಬುದು ಯಾರೇ ಡಿಪೆಂಡ್ ಆಗುತ್ತೆ? ಊಟ ಮಾಡಿ ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಅವ್ರಿಗೆ ಹೇಗೆ ಸೇರಿ ಬಡಿಸೋದು ಬಳಸಿಬಿಡ್ತಾರೆ. ಕೆಲವ್ರಿಗೆ ಏನೇನೋ ಇಷ್ಟ ಇರ್ಬೋದು, ಅದು ಅವ್ರ ಚಾಯ್ಸು, ಹೊರತು ಬಡಿಸೋದು ಇವ್ರ ಚಾಯ್ಸು, ಅದನ್ನು ಊಟ ಮಾಡೋದು ಅವ್ರ ಚಾಯ್ಸ್. ಸೊ ಜ್ಞಾನ ಯಾವ ಒಂದು ಹಂತದಲ್ಲಿ ಮನುಷ್ಯನ ಅನುಭವ ಅಂಬೋದು ಫೈನಲ್ ಆಗಿಬಿಡುತ್ತೆ. ಹೆಂಗಸರು ಸೇರು ಧ್ಯಾನ ಮಾಡಲೇಬೇಕು. ದೇವಹೂತಿ ದೇವಿ ಹೇಳಿದ್ದೇನು, ಹೆಂಗೆ ಸ್ತ್ರೀಯರು ಹೇಳಿದ್ದು, ಪುರುಷರು ಹೇಳಿದ್ದು, ಸಂಚಿಂತ ಏನು ಭಗವತ ಚರಣ ಅರವಿಂದಮ್ ಅಂತ ಹೇಳಿದ್ದು. ಸ್ತ್ರೀಯರಿಗೂ ಧ್ಯಾನ ಅಪ್ಲಿಕಬಲ್, ಇವರು ಕೇಳಿ ಕೇಳಿ ಧ್ಯಾನ, ಅವರು ನೋಡಿ ನೋಡಿ ಧ್ಯಾನ. ದೇಹಂಚರಸ್ವರ ಅವಸ್ಥಿತ ಮುತ್ಥಿತಂಚ, ಅನೇಕರು ಇನ್ನೊಂದು ಪ್ರಶ್ನೆ ಮಾಡ್ತಾರೆ, ಹೆಂಗಸರು ಓದೇ ಇರೋದಿಲ್ಲ ಧ್ಯಾನ ಮಾಡೋಕ್ಕಾಗತ್ತೆ ಅಂತ ಕೇಳಿದರೆ, ಆ್ಯಕ್ಚುಲಿ ಓದೋದಕ್ಕಿಂತ ಕೇಳೋದು ಮೋರ್ ಎಫೆಕ್ಟಿವ್, ಗೊತ್ತಾಯ್ತಾ? ಎಷ್ಟೋದನ ಇರ್ತಾರೆ ನಮಗೆ ಓದಿರೋ, ಅದು ಕೇಳಿದ್ರೆ ಭಾರಿ ಸುಲಭಕ್ಕೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಅಂದರೆ ಅದರಿಂದ ಬೆಸೆಡ್, ಆ್ಯಕ್ಚುಲಿ ಅವ್ರು ಓದಲಿ ಅಂತ ಹೇಳೇ ಇಲ್ಲ. ಏನು ಹೇಳಿದ್ರು ಅವರಿಗೆ ಕೇಳಿ ಅಂತ ಹೇಳಿ, ಕೇಳಿ ಸರಿಯಾಗಿ ಕರೆಕ್ಟಾಗಿ ಅಪ್ಗ ಇರುತ್ತೆ, ಕನ್ಫ್ಯೂಷನ್ ಚಾನ್ಸೇ ಇರೋದಿಲ್ಲ. ಆ ರೀತಿ ಅದರಿಂದ ಶ್ರವಣ, ಅದೇ ಭಗವದ್ಗೀತೆಯಲ್ಲಿ ಬಂದಿತ್ತು, ಅನ್ಯೇತ್ವೇ ಮಮ ಜಾನಂತಹ ಸುತ್ವ ಅನ್ಯೇಭ್ಯ ಉಪಾಸತೆ, ಇನ್ನೊಬ್ಬರಿಂದ ಕೇಳಿ ಕೇಳಿ ಉಪಾಸನೆ ಮಾಡಿ ಸದ್ಗತಿ ಹೋಗ್ತಾರೆ ಅಂತ ಹೇಳಿದ್ರದ್ರಿಂದ ಓದಲೇಬೇಕು ಅಂತಿಲ್ಲ. ಗಂಡಸರು ಮಾತ್ರ ಓದಲೇಬೇಕು, ಇವರು ಕೇಳಬೇಕು, ಅದು ನಿಯಮ ಮಾಡಿದ್ದಾರೆ. ಅದು ಅವರವರಿಗೆ ಯಾವ್ದು ಶ್ರೇಷ್ಠ ಅಂತ ಅವರೇ ಡಿಸೈಡ್ ಮಾಡಿರೋದ್ರಿಂದ, ಓದೋರು ಓದಲೇಬೇಕು, ಕೇಳೋರು ಕೇಳಲೇಬೇಕು, ಮತ್ತು ಓದೋರು ಕೇಳೋ ಪ್ರಸಂಗವರು ಕೇಳಬೇಕು, ಅದು ಮುಖ್ಯ. ಇದು ಇನ್ನೂ ಮುಖ್ಯ. ದೇಹಂಚನಶ್ವರಮವಸ್ಥಿತ ಮುತ್ಥಿತಂಚ ಸಿದ್ಧೋ ನಪಶ್ಯತಿ ಯಥೋ ಅಧ್ಯಗಮತ್ ಸ್ವರೂಪಂ ದೈವಾದುಪೇತಮಥ ದೈವವಶಾದಪೇತಂ ವಾಸೋ ಯಥಾ ಪರಿವೃತಂ ಮದಿರಾಮದಾಂಧಃ. ದೇಹಂಚ ನಶ್ವರಂ ಅವಸ್ಥಿತಂ ಉತ್ಥಿತಂಚ ಸಿದ್ಧಃ ನಪಶ್ಯತಿ ಯತಃ ಅಧ್ಯಗಮತ್ ಸ್ವರೂಪಂ ದೈವಾತ್ ಉಪೇತಂ ಅಥ ದೈವವಶಾತ್ ಅಪೇತಂ ವಾಸಃ ಯಥಾ ಪರಿವೃತಂ ಮದಿರಾಮದಾಂಧಃ. ಈಗ ಅಪರೋಕ್ಷ ಜ್ಞಾನ ಬಂದ ಮೇಲೆ ದೇಹ ನಶ್ವರ ಅಂತ ಕನ್ಫರ್ಮ್ ಅಲ್ಲಿಗೆ. ದೇಹಂಚ ನಶ್ವರಂ ಅವಸ್ಥಿತ ಮುತ್ಥಿತಂಚ, ದೇಹ ಬರಲಿ ಹೋಗಲಿ ಕೇರೆ ಮಾಡೋದಿಲ್ಲ. ಸಿದ್ಧೋ ನ ಪಶ್ಯತಿ, ಸಿದ್ಧನಾದವನು, ಸಿದ್ಧನಾದವನು ಏನು ಮಾಡೋದಿಲ್ಲ, ಯಾವ ದೇಹ ಇರಲಿ ಬಿಡಲಿ ಆ ಬಗ್ಗೆ ಅಭಿಮಾನನೇ ಬರೋದಿಲ್ಲ ಅವನಿಗೆ. ಯಾತಕ್ಕೆ? ಯಥೋ ಅಧ್ಯಗಮತ್ ಸ್ವರೂಪಮನ್ನು, ಸ್ವರೂಪ ಜ್ಞಾನ ಬಂದು ಹೋಗಿಬಿಟ್ಟಿದೆ. ಸ್ವರೂಪ ಜ್ಞಾನ ಬಂದವನಿಗೆ ದೇಹದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ದೈವಾದುಪೇತಂ ಮತ್ತು ದೈವವಶಾದಪೇತಂ, ದೈವಾನ ಬರ್ಬೋದು ಯಾರು ಹೋಗ್ಬೋದು, ಎರಡೂ ಲೆಕ್ಕ ಇಲ್ಲ. ವಾಸೋಯಥಾ ಪರಿವೃತಂ ಹೇಗೆ ಅಂದರೆ ಮೈಮೇಲಿನ ಬಟ್ಟೆಯನ್ನ ಮಜರಾ ಮದಾಂಧ ಯಥ ಈ ಮದ್ಯಪಾನ ಮಾಡಿ ಮೈ ಮರೆತವ್ರು ಮೈ ಬಟ್ಟೆ ಇಲ್ಲದ್ದು ಎಚ್ಚರಾಗೋದಿಲ್ಲ ಹಾಗೆ ಅಂತ ಹೇಳ್ಬಿಡ್ತಾರೆ. ಇದರಿಂದ ಏನಾಯ್ತು, 24 ಗುರುಗಳು ಬಂದು ಇನ್ನೊಬ್ರು ಗುರು ಸಿಕ್ಕಾಗಾಯ್ತು, ಯಾರು ಕುಡುಕ್ರು ಒಬ್ಬ ಗುರುವೇ. ಎತ್ತಕ್ಕೆ ಅವ್ರು ಸ್ಥಿತಿ ನೋಡಿದ್ದಾರೆ, ಅಪ್ಪ ಅಪ್ಪ ಇವ್ರು ಈ ರೀತಿ ಮಾಡಿ ಬರಬಾರ್ದಂತೆ, ಬ್ರಹ್ಮಜ್ಞಾನ ಬಂದಾಗ ಹೇಗಿರ್ಬೋದು ಆ ಥರ ಯೋಚನೆ ಮಾಡ್ಕೊಂಡ್ಬಿಟ್ರೆ ಮದಿರಾ ಮದಾಂಧಃ ಕುಡುಕರಿಂದನೂ ಒಂದು ದೃಷ್ಟಾಂತ ತಗೊಳ್ಳಕ್ಕೆ ಬರುತ್ತೆ ಅಂತ ಹೇಳಿದ. ದೇಹಂಚ ನಶ್ವರ ಅವಸ್ಥಿತಂ ಉತ್ಥಿತಂಚ ಸಿದ್ಧಃ ನ ಪಶ್ಯತಿ ಯತಃ ಅಧ್ಯಗಮತ್ ಸ್ವರೂಪಂ ದೈವಾತ್ ಉಪೇತಂ ಅಥ ದೈವವಶಾತ್ ಅಪೇತಂ ವಾಸಃ ಯಥಾ ಪರಿವೃತಂ ಮದಿರಾ ಮದಾಂಧಃ ನನು ತ್ರಿಗುಣ ಸರ್ಗಕೃತೋ ವಿಕಲ್ಪ್ಯ ಇತ್ಯತ್ರ ತ್ರಿಗುಣಬದ್ಧಾನಾಂ ವಿಕಲ್ಪಃ ಇತ್ಯುಕ್ತಂ. ತ್ರಿಗುಣದಿಂದ ಬದ್ಧರಾದವರಿಗೆ ವಿಕಲ್ಪ ಅಂದರೆ ಬಗೆ ಬಗೆಯಾಗಿ ಗೊಂದಲ ಉಂಟಾಗುತ್ತೆ ಅಂತ ಹೇಳಿದರೆ, ತತ್ರ ಜ್ಞಾನಿನೋಪಿ ದೇಹವತ್ವೇನ ತ್ರಿಗುಣಿತ್ವಾತ್ ಅಪೃಷ್ಟಜ್ಞಾನಿಗಳು ಇನ್ನು ದೇಹದಲ್ಲಿರೋದರಿಂದ ಅವರು ಗುಣಮಯವಾದಂತಹ ಇದಕ್ಕೆ ಒಳಗಾಗ್ತಾರೋ ಅಂದರೆ ಸಂಭಾವ್ಯತೆ ಇತ್ಯತ್ರ ದೇಹಂಚೇತಿ, ಅವರಿಗೆ ಅಭಿಮಾನ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ನಿರಂತರಂ ಭಗವಂತಂ ಧ್ಯಾಯನ್ ಜೀವಸ್ವರೂಪಂ ಆರಭ್ಯ ಪರಮಾತ್ಮ ಪರ್ಯಂತಾನಿ ತತ್ವಾನಿ ತತ್ತತ್ ಸ್ವರೂಪಂ ಯಥಾವತ್ ಅಧ್ಯಗಮತ್ ದೇಹಾದಿ ವಿಲಕ್ಷಣತೆಯ ತಾರತಮ್ಯೇನ ಅಪರೋಕ್ಷೀಚಕಾರೀತಿ. ಯತ್ ತನ್ನ ಸ್ವರೂಪವನ್ನು ದೇವರ ಸ್ವರೂಪವನ್ನು ಜಗತ್ ಸ್ವರೂಪವನ್ನು ತಾರತಮ್ಯ ಜ್ಞಾನವನ್ನು ಪಡೆದವನು ದೇಹಾಭಿಮಾನರಹಿತನಾದವನಾಗಿ ಧ್ಯಾನಾರೂಢ ಅವಸ್ಥಿತಂ ಉತ್ಥಿತಂ ವಾ ದೇಹಂ ನಾನು ಪಶ್ಯತಿ. ದೇಹದ ಎಚ್ಚರಣೆ ಸಮೀಕರ ಧ್ಯಾನ ಕೂತಿದ್ದಾರೆ, ಮೈಮೇಲೆ ಹಾವು ಹಾಕಿದ್ರೆ ಗಮನಿಸಲೇ ಇಲ್ಲ. ಯಾಕೆ? ಅವರಿಗೆ ಆ ರೀತಿಯಾದ ಒಂದು ತನ್ಮಯತೆ ಬಂದಿದ್ದರಿಂದ ದೇಹದ ಗಮನ ಬರಲಿಲ್ಲ. ಕೀದೃಶಂ ದೇಹಂ ದೈವಾದುಪೇತಂ ಪ್ರಾಪ್ತಂ ದೈವವಶಾತ್ ಭಗವತ್ ಪ್ರೇರಿತ ಕರ್ಮವಶಾತ್ ಅಪೇತಂ ವಿಯುಕ್ತಂಚ. ದೇವರಿಂದ ಬರಬಹುದು ಹೋಗ್ಬೋದು, ಎರಡೂ ಯೋಚನೆ ಇಲ್ಲ ಅವರಿಗೆ. ಮದಿರಾ ಮದಾಂಧಃ ಯಥ ಮದ್ಯಪಾನ ಜನಿತ ಮದ ವಿಸ್ಮೃತ ಆತ್ಮಜ್ಞಾನ ಪುರುಷ. ಮದ್ಯಪಾನವನ್ನು ಮಾಡಿ ತನ್ನ ಸ್ವರೂಪ ತಾನು ಯಾರೋ ಬಂದನು ಮರ್ಥವಿರತಕ್ಕಂಥ ಪುರುಷ. ಪರಿವೃತಂ ಆಚ್ಛಾದಿತಂ ವಾಸ ಯಥ ದೃಢೀಕರಣಾದಿ ಯತ್ತಂ ನ ಕರೋತಿ. ಅವನು ಬಟ್ಟೆ ಇರಲಿ ಬಿಡಲಿ ಏನೇ ಆಗಿರಲಿ ಅವಾಗ ಎಚ್ಚರ ಕೂಡ ಬರೋದಿಲ್ಲವಲ್ಲ ಆ ರೀತಿ. ಬಟ್ಟೆ ಅಂದರೆ ದೇಹ, ವಾಸಾಂಶಿ ಜೀರ್ಣಾನಿ ಯಥಾವ ಹೇಳಿಬಿಟ್ಟಿದ್ದ. ಬಟ್ಟೆಯೂ ದೇಹಕ್ಕೂ ಸಂಬಂಧ ಇರೋದ್ರಿಂದ ಬಟ್ಟೆ ಬಿಡೋದು ಹೇಗೋ ದೇಹ ಬದಲಾಯಿಸೋದು ಹಾಗೆ ಅಂತ ಹೇಳಿದ್ರಿಂದ ಆ ಜ್ಞಾನ ಇರೋ ಅವರಿಗೆ ಯೋಚನೆ ಇರೋದಿಲ್ಲ. ಅದಕ್ಕೆ ಜಡ ಬರ್ತಾರೆ, ಹೊಡಿತೇ ಅಂದರೆ ಹೊಡಕೋ ಏನು ಅನ್ನಗಡ್ಡೆ ಹೋಗುತ್ತೆ ಅಂತ ಹೇಳಿ. ನೀವು ಹೊಡಕೋ ಯಥಾ ಪಿಷ್ಟ ಪೇಶ ಅಷ್ಟೇ, ನೀವು ಪಿಷ್ಟು ಇಟ್ಟರೂಬ್ದಾಗತ್ತಾರೆ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು. ಇವೆಲ್ಲ ಥಿಯರಿ, ಅದು ಪ್ರಾಕ್ಟಿಕಲ್. ಭರತನ ಕಥೆಯೆಲ್ಲ ಏನದು ಇಷ್ಟು ಕೂಡ ಏಕಾಸ್ಕಂದ ಪೂರ್ತಿ ಹಿಂದಿನ ಎಲ್ಲ ಕಥೆಗಳಿಗೂ ಕೂಡ ಅನಾಲಿಸಿಸ್ ಕೊಟ್ಟ ಕೊಡುತ್ತೆ, ಅರ್ಥ ಮಾಡ್ಕೊಂಡಿರ್ಬೇಕು. ಅತ ಸ್ತ್ರೀಗಳ ಪ್ರಹ್ಲಾದರು ಏನೇನು ಮಾಡಿದ್ರು, ಪ್ರಹ್ಲಾದ ಕೇರೆ ಮಾಡ್ತಿದ್ದಿಲ್ಲ, ಅದಕ್ಕೆ ದೇಹಾಭಿಮಾನನೇ ಇಲ್ಲ. ಹೇಳಿದ್ರೆ ಇವನು ಭಜಿತ ಪಡ್ತಿದ್ದ ಹೊರತು ಪ್ರಹ್ಲಾದನ ಏನೂ ಆಗ್ತಿರಲಿ. ಯಾಕೆ? ದೇಹಾಭಿಮಾನ ಬಿಟ್ಟ ಜ್ಞಾನಿಯ ಸ್ಥಿತಿ ಅದು. ತತ್ಕೃತ ವಿಕಲ್ಪೋ ನಾಸ್ತಿ ಇತಿ ಭಾವ. ಅತಃ ತ್ರಿಗುಣಕೃತ ದೇಹಾಭಿಮಾನ ಇವ್ರು ನೋಡಿ, ಸ್ವಾತಂತ್ರ್ಯ ಹೋರಾಡಬೇಕಾದ್ರೆ ಎಷ್ಟೋ ಜನಗಳು ಶೂಟ್ ಮಾಡಿಕೊಂಡು ಸಾಯ್ತಾರ. ಅವ್ರು ಯಾತಕ್ಕೆ ಅಪ್ರೋಷಣೆ ಬಂದಿಲ್ಲ, ಏನಾಗಿದೆ ಅವರಿಗೆ? ಒಂದು ಗುರಿ ಇದೆ, ಒಂದು ಗುರಿ ಇರೋದ್ರಿಂದ ಅವ್ರಿಗೇನಾಯಿತು, ಶತ್ರು ಪರವಾಗಿಲ್ಲ, ಆ ಥರ ಭಾವನೆ ಬಂದ್ಬಿಡ. ದೇಹಾಭಿಮಾನ ಇಂಥವರೇ ಬಿಟ್ಟ ಮೇಲೆ ದೇಶಕ್ಕೋಸ್ಕರ ದೇಹ ಬಿಡೋದಾದರೆ ದೈವಕ್ಕೋಸ್ಕರ ಯಾಕೆ ದೇಹ ಬಿಡೋದಿಲ್ಲ? ಅರ್ಥ ಆಯ್ತು. ದೇಹ ದೊಡ್ಡದು, ದೇಹ ದೇವರು ದೊಡ್ಡರು. ದೇಹ ದೇಶ ದೇವ ಮೂರಿದೆ. ಈಗ ದೇಹದೊಳಗೆ ನಾವಿದ್ದೇವೆ, ದೇಶದೊಳಗೆ ನಮ್ಮ ದೇಹ ಇದೆ, ದೇವರು ಎಲ್ಲರೂ ಸೇರಿ ದೇವರೊಳಗಿದ್ದ. ಅದನ್ನ ಯಾವ್ದು ದೊಡ್ಡದಾಯ್ತಾಗ ಹೈಯೆಸ್ಟ್ ಆಫೀಸರ್ ಮಾತಾಡ್ತಾ ಕೂತಿರ್ತಾರೆ, ಹೈಯರ್ ಆಫೀಸರ್ ಕರೆತಷ್ಟು ಹೋಗ್ಬಿಡ್ತಾರೆ, ಇಬ್ಬರು ಸಹ ಇಬ್ಬರು ಹೋಗ್ಬಿಡ್ತಾರೆ ಆ ಕಡೆಗೆ. ಅರ್ಥ ಆಯ್ತಾ? ಅವನ ಬೇಕಾದ್ರೆ ಇವೋ ಸೇರ್ಕೊಂಡು ಹೋಗ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ದೊಡ್ಡವ್ರು ಬಂದು ಸಣ್ಣಕ್ಕೆ ಚಿಕ್ಕವರಿಗೆ ಯಾವ ಆಪ್ಷನ್ನು ಇರೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡ್ರೆ ಈ ಗೊಂದಲಕ್ಕೆ ಕಾರಣನೇ ಇಲ್ಲ. ಅತಃ ತ್ರಿಗುಣಕೃತ ದೇಹಾಭಿಮಾನಾಭಾವ ತತ್ಕೃತ ವಿಕಲ್ಪೋ ನಾಸ್ತೀತಿ ಭಾವ. ದೇಹೋಪಿ ದೈವ ವಶಕ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸು ಸ್ತಂ ಸಪ್ರಪಂಚಂ ಅಧಿರೂಢ ಸಮಾಧಿ ಯೋಗ ಸ್ವಪ್ನ ಪುನರ್ನ ಭಜತೆ ಪ್ರತಿಬುದ್ಧ ವತ್ಸ. ದೇಹೋಪಿ ದೈವ ವಶಕ, ದೇಹ ಕೂಡ ಏನದು ದೇವರ ಅಧೀನದಲ್ಲಿದೆ. ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಆರಬ್ಧ ಪ್ರಾರಬ್ಧ ಕರ್ಮ ಇಲ್ಲಿವರೆಗಿರುತ್ತಲ್ಲ ಅಲ್ಲಿವರೆಗೂ ಕೂಡ ಸಾಸು ದೇಹ ಹೊಂದಿ ಜೀವ ಬದುಕಿರಬೇಕು. ಅಪರೋಷ ಜ್ಞಾನಿಯಾದವನು ಕೂಡ ತಮ್ಮ ಸಪ್ರಪಂಚ ಮಧಿರೂಢ ಸಮಾಧಿ ಯೋಗ, ಸಮಾಧಿ ಯೋಗವನ್ನು ಸಿದ್ಧಿಸಿಕೊಂಡ ವ್ಯಕ್ತಿ ಸ್ವಪ್ನ ಪುನರ್ನ ಭಜತೆ ಪ್ರತಿಬುದ್ಧವತ್ ಸಹ. ಪ್ರತಿಬುದ್ಧವತ್ ಎಚ್ಚೆತ್ತವನಿಗೆ ಸ್ವಪ್ನ ಪದಾರ್ಥ ಎದುರಿ ಕಾಣ ಸಾಧ್ಯತೆ ಹೇಗಿಲ್ವೋ, ಸ್ವಪ್ನಾವಸ್ಥೆ ಕಾಣಬೇಕಾದ್ರೆ ಏನಾಗಿರ್ಬೇಕು ಅವನು ಅವಸ್ಥೆಯಲ್ಲೇ ಇರಬೇಕು, ಅವನು ಹೊರಬಂದ್ರೆ ಕಾಣೋದಿಲ್ಲ. ಅದೇ ರೀತಿಯೇ ಸ್ವಪ್ನಾವಸ್ಥೆ ದಾಟಿ ಎಚ್ಚೆತ್ತವನಿಗೆ ಸ್ವಪ್ನ ಪದಾರ್ಥ ಮತ್ತೆ ಹಾಗೆ ಕಾಣೋದಿಲ್ಲವೋ ಹಾಗೆ ಅಪೃಷ್ಟ ಜ್ಞಾನಿಗೆ ಬಂಧನ ಬರೋದಿಲ್ಲ. ಅದರ ಮಧ್ಯೆ ಇದ್ರೂ ಕೂಡ ದೈವಾದುಪೇತ ವಿತ್ತೇತ ಸ್ಪಷ್ಟ ಇತಿ ದೇಹೋಪೀತಿ. ನಾನು ಸ್ವಯಂ
ದೇಹಪೋಷಣಾದಿ ಪ್ರಯತ್ನೋದಾಸೀನ ಚೇತ್ ಕಥಂ ತಿಷ್ಟತೆ ಇತ್ಯತೋ ವಾ ಆಹ ದೇಹ ಇತಿ. ದೈವವಶಃ ದೇಹಾಭಿಮಾನ ಇಲ್ಲ ಅಂದಮೇಲೆ ಅದು ಪೋಷಣೆ ಮಾಡ್ತಾ ಹೇಗೆ ಮಾಡ್ತಾನೆ ಅಂತ ಕೇಳಿದರೆ ಮಾಡ್ತಾನೆ. ನಮಗೆ ಬಟ್ಟೆ ನಮ್ಮಲ್ಲಂತ ಗೊತ್ತು, ಅದು ಒಗ್ದಾಕ್ತೇವಿಲ್ಲ ನಾವೀಗ ಕ್ಲೀನ್ ಮಾಡ್ಕೋತೇವೋ ಇಲ್ಲೋ, ಆ ರೀತಿಯ ನಾವೇ ಬಟ್ಟೆ ಅಲ್ಲ ಅಂತ ಗೊತ್ತಿದ್ರು ಕೂಡ, ಬಟ್ಟೆ ನಮ್ಮಿಂದ ಬೇರೆ ಅಂತ ಗೊತ್ತಿದ್ರು ಕೂಡ ಅದನ್ನು ಒಗದು ಮೇಂಟೈನ್ ಮಾಡ್ತೀವೋ ಇಲ್ವೋ, ದಾರಿಗಳು ಹಾಗೆ ಮೇಂಟೈನ್ ಮಾಡ್ತಾರೆ. ಅರ್ಥ ಆಯ್ತಾ? ನಮಗೇನಾಗಿದೆ, ಚಿಕ್ಕ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಅದು ಹಾಕಿದ ಕೂಸು ಮಕ್ಕಳಿಗೆ ಬಟ್ಟೆಗೆ ಬಿಚ್ಚರಕ್ಕೆ ಹೋಗಿ ಜೋರ ಗಲಾಟೆ ಬಿಸಿಬಿಡ್ತಾರೆ. ಅದಕ್ಕೆ ಏನೋ ಭಾರಿ ಅನ್ಯಾಯ ಮಾಡ್ತಾರೆ ತಿಳ್ಕೊಬಿಡ್ತಾರೆ, ಅದು ಅವ್ರಿಗೆ ಅರ್ಥ ಆಗೋದಿಲ್ಲ. ಆದರೆ ದೊಡ್ಡವರಿಗೆ ಅದು ಅನಿಸೋದಿಲ್ಲ. ಅದೇ ರೀತಿಯಲ್ಲಿ ಸಾಮಾನ್ಯರಿಗಾಗೋ ದುಃಖ ಜ್ಞಾನಿಗಳಿಗಾಗೋ ಬಹು ದುಃಖ ಪಡುತ್ತೆ. ತಿಳಿದ ದೊಡ್ಡವರು ಹೇಗೆ ದುಃಖ ಪಡೋದಿಲ್ಲೋ, ಜ್ಞಾನಿಗಳಿಗೆ ದೇಹ ವಿಯೋಗ ದೇಹ ಯೋಗ ಯಾವುದು ದುಃಖ ಕಾರಣ ಆಗೋದೇ ಇಲ್ಲ. ಮಯಾ ಏತದುಕ್ತಂ ಮತ್ತೆ ಹೇಳ್ತಾರೆ, ಸಾಸು ರೀತಿ ಪ್ರಾಣ ವೃತ್ತಿ ಅದರಿಂದನೇ ಅದು ಬದುಕೋದು. ಅವನ ಅಭಿಮಾನ ಇಲ್ಲದೆ ಹೋದರೂ ಬಟ್ಟೆ ಹೇಗೆ ಉಪಯೋಗಿಸ್ತಾನೋ ಆ ರೀತಿಯಲ್ಲಿ, ಸ್ವಚ್ಛ ಮಾಡ್ಕೋತಾನೋ ಆ ರೀತಿಯಲ್ಲಿ ದೇಹವನ್ನು ತಾನು ಬೇರೆಯಿಂದ ಗೊತ್ತಿದ್ರು ಕೂಡ ನೋಡ್ಕೋತಾನೆ, ಯೋಚನೆ ಮಾಡೋ ಕಾರಣ ಇಲ್ಲ. ದೈವವಶಃ ಸ್ವಪ್ನ ಅದೃಷ್ಟ ಪ್ರೇರಕ ಶ್ರೀ ಹರಿಯಧೀನೋ ದೇಹೋಪಿ ತಾವತ್ ಪ್ರತಿ ಸಮೀಕ್ಷತೆ ಪ್ರತೀಕ್ಷ ಅವತಿಷ್ಠತೆ ಕಾರ್ಯಸ್ಯ ಜಡಸ್ಯ ಕಾರಣಾವಸ್ಥಾನ ಮಂತರೇಣ ಅವಸ್ಥಾನಂ ಕಥಮತ್ರ ಸಾಸುರೀತಿ. ಪ್ರಾಣವೃತ್ತಿ ಸಹಿತತ್ವ, ಇನ್ನು ಪ್ರಾಣವೃತ್ತಿಯನ್ನು ಇಟ್ಕೊಂಡಿರೋದ್ರಿಂದ ಅವನು ಮೇಂಟೈನ್ ಮಾಡ್ತಾನೆ. ಕಿಯಂತಂ ಕಾಲಮತ್ರ ಕರ್ಮೇ ಯಾವತ್ ಸ್ವಾರಂಭಕಂ ಸೋತ್ಪಾದಕ ಅದೃಷ್ಟ ಲಕ್ಷಣ ಕರ್ಮ ಅಸ್ತಿ ತತ್ ಸಮಾಪ್ತವು ಪತತ್ತೇವ. ಯಾವಾಗ ಪ್ರಾರಬ್ಧ ಕರ್ಮ ಹೋಯಿತೋ ಅಲ್ಲಿ ಬಿದ್ದು ಹೋಗಿ ಹೋಗುತ್ತೆ, ಏನು ಮಾಡಿದ್ರೆ ಉಳಿಲಕ್ಕೆ ಸಾಧ್ಯ ಇಲ್ಲ. ಏವಾರ್ಥೆ ಖಲು ಶಬ್ದ ತಥಾಪಿ ಅಭಿಮಾನೋ ಭವತ್ತೇವ ಇತ್ಯತ್ರ ತಮಿ. ಆದರೂ ಅಭಿಮಾನ ಇರುತ್ತಲ್ಲ ಅಂತ ಕೇಳಿದರೆ ಇರುತ್ತೆ, ಯಾವ ರೀತಿ ಇರುತ್ತೆ ದೃಷ್ಟಾಂತ ಕೊಡ್ತಾರೆ. ಅಧಿರೂಢ ಸಮಾಧಿ ಯೋಗ ಅಸಂಪ್ರಜ್ಞಾತ ಸಮಾಧಿಸ್ಥಃ ಅದರ್ಥ. ಅಧಿರೂಢ ಸಮಾಧಿ ಯೋಗ ಅಂದ್ರೇನು? ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯನ್ನು ಮುಟ್ಟಿದ ವ್ಯಕ್ತಿ ಸಪ್ರಪಂಚಂ ದೇಹಂ ಪುನರ್ನಭಜೆ. ಈ ದೇಹವಾಗಲಿ ಪ್ರಪಂಚವಾಗಲಿ ಬಂಧಕವಾಗೋದೇ ಇಲ್ಲ. ದೇಹರೂ ಬಂಧಕ ಅಲ್ಲ, ಪ್ರಪಂಚನೂ ಬಂಧಕ ಅಲ್ಲ, ಆ ಸ್ಥಿತಿ ಹೋಗ್ಬಿಡ್ತಾರೆ. ಪೂರ್ವಂ ಯಥ, ಮೊದಲೇನು ಇನ್ವಾಲ್ವ್ಮೆಂಟ್ ಇದೆ ಆ ಇನ್ವಾಲ್ವ್ಮೆಂಟ್ ಇಲ್ಲ. ಈಗ ರಿಟೈರ್ ಆದ್ಮೇಲೆ ಆಫೀಸ್ಗೆ ಹೋದ್ರೆ ಯಾವ ಇನ್ವಾಲ್ವ್ಮೆಂಟೂ ಇಲ್ಲ, ಸೈನ್ ಮಾಡೋದಿಲ್ಲ ಅದು ಮಾಡೋದಿಲ್ಲ ಯಾರು ಇದು ಮಾಡೋಕ್ಕೆಲ್ಲ ಅಷ್ಟೊತ್ತು ಇರಬೇಕು. ಯಾವಾಗ ಬಂದ ಯಾವಾಗಲೂ ಹೋದ, ಯಾರು ಕೇಳೋದಿಲ್ಲ. ಅದಕ್ಕೆ ಅದು ಹೋಗಿದ್ದು ಹೌದು, ಏನಿಲ್ಲ ಅವನಿಗೀಗ ಟೋಟಲಿ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ಬೇಕಾದ್ರೂ ಹೋಗ್ತಾರೆ, ಕರ್ಬಿಡ್ತಾರೆ, ಎಷ್ಟೊತ್ತು ಬೇಕಾದ್ರೆ ಇರ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ಆದರೆ ಅವನಿಗೇನಿಲ್ಲ, ಬಂಧನ ಈಗ. ಸೊ ಅಪರೋಕ್ಷ ಜ್ಞಾನಿ ಆದವನು ಸಂಸಾರದಲ್ಲಿ ಇದ್ರೂ ಕೂಡ ಏನಿಲ್ಲ ಅವನಿಗೆ, ಬಂಧನ ಇಲ್ಲ, ಆ ರೀತಿ ಇರ್ತಾನೆ. ಆದರೋ ಭಜನಂ ಭಕ್ತಿ ಬಹುಮಾನಂ ಸೇವನಂ. ಆದರ ಅಂತ ಪದ ಬಂತು, ಆದರ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಆದರ ಅಂದ್ರೇನು? ಭಜನಂ ಭಕ್ತಿ ಬಹುಮಾನಂಚ ಸೇವನಂ ಪರ್ಯಾಯ ವಾಚಕ ಸರ್ವೇ ಸ್ಮೃತಿ ತಜ್ಜನ್ಮ ತಜ್ಜನ್ಯ ಕರ್ಮಚ ಇತಿ ವಚನ. ಆದರ ಅಂದರೆ ಭಜನೆ ಭಕ್ತಿ ಅಂತ ಅರ್ಥ. ಅದಕ್ಕೆ ಪರಮಾದರದಿ ಕೇಳುವುದು, ಪರಮಭಕ್ತಿಯಿಂದ ಕೇಳುವುದು ಅಂತ ಅರ್ಥ. ಆದರ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ ಇದೆ ಅಂತ ತಿಳಿಸಿ ಭಜತೆ ಶಬ್ದಕ್ಕೆ ಹೇಳಿದರು. ಭಜತೆ ಅಂದರೆ ಭಕ್ತಿಯಿಂದ ನಡ್ಕೊಳ್ತಾನೆ ಅಂತ ಅರ್ಥ. ದೇಹೋಪಿ ದೈವವಶಃ ಖಲು ಕರ್ಮ ಯಾವತ್ ಆರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಹು ತಂ ಸಪ್ರಪಂಚ ವಧಿರೂಢ ಸಮಾಧಿ ಯೋಗ ಸ್ವಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವತ್ಸಹ. ಅದಕ್ಕೆ ರಾಯರೇನೇನು ಕೇಳಿದರು, ಇನ್ನು ಯಶಸ್ಸಿರಬೇಕು, ಅವಾಗ ಕೇಳ್ಕೊಂಬಿಟ್ರೆ ಸರಿಯಾಗಿ ಅಲ್ಲಿವರೆಗೆ ಮತ್ತೆ ಪ್ರಶ್ನೆ ಇಲ್ಲ. ಯಾತಕ್ಕೆ? ಅದು ಗೊತ್ತಾದ ಮೇಲೆ ಅವ್ರಿಗೆ ಅಭಿಮಾನದ ಪ್ರಶ್ನೆ ಇಲ್ಲ. ಅದು ಅರ್ಥಿಸಿದ್ರು ಗಾಬರಿ ಆಗ್ಬಿಟ್ಟು ಏನಿಲ್ಲ, ಹೋಗ್ಲಕ್ಕೆ ತಯಾರಿದ್ರೆ ಹಾಗೋ ಹಾಕಿ. ಮಯೈತದುಕ್ತಂ ವೋ ವಿಪ್ರಾಹ ಗುಹ್ಯಂ ಯತ್ ಸಾಂಖ್ಯ ಯೋಗಯೋ ಜಾನೀತ ಸ್ಮಾ ಆಗತಂ ಯಜ್ಞಂ ಯುಷ್ಮಧರ್ಮ ವಿವೀಕ್ಷಯ. ಮಯಾ ಏತದುಕ್ತಂ ವೋ ವಿಪ್ರಾಹ ಗುಹ್ಯಂ ಯತ್ ಸಾಂಖ್ಯ ಯೋಗಯೋ ಜಾನೀತ ಮಾ ಆಗತಂ ಯಜ್ಞಂ ಯುಷ್ಮಧರ್ಮ ವಿವೀಕ್ಷಯ. ಮಯಾ ಏತದುಕ್ತಂ ಯೋ ವಿಪ್ರಾಹ. ಈ ಸರಕಾರಿಗಳಿಗೆ ಹಂಸನಾಮಕ ಪರಮಾತ್ಮ ಹೇಳ್ತಾನೆ, ಹೇ ವಿಪ್ರಾಹ ಮಯಾ ಏತದುಕ್ತಂ ವಹ ವಹ ನಿಮಗೆ ಮಯಾ ನನ್ನಿಂದ ಏತತ್ತಿದು ಉಕ್ತಂ ಹೇಳಲ್ಪಟ್ಟಿತು. ಇದೇನಿದು ಗುಹ್ಯಂ, ಗೊತ್ತಾಯ್ತಾ? ಇದು ಗುಹ್ಯ ರಹಸ್ಯ. ಅರ್ಜುನ್ ಹೇಳಬೇಕಾದ್ರೆ ಗುಹ್ಯಂ ಅಂತ ಹೇಳಿರೋದು ರಹಸ್ಯ. ಇದು ಯಾವುದದು, ಯಾವುದರ ರಹಸ್ಯ? ಸಾಂಖ್ಯಯೋಗಯೋಹೋ ಗುಹ್ಯಂ. ಸಾಂಖ್ಯದ ರಹಸ್ಯ, ಯೋಗದ ರಹಸ್ಯವನ್ನು ನಾನು ನಿಮಗೆ ಹೇಳಿದ್ದೇನೆ. ಜಾನೀತ ಅರ್ಥ ಮಾಡಿಕೊಳ್ಳಿ. ಮಾ ಆಗತಂ ಯಜ್ಞಂ, ನಿಮ್ಮ ಯಜ್ಞ ಕಾರ್ಯಕ್ಕೆ ನಾನು ಆಗಮಿಸಿದ್ದೇನೆ. ಅದಕ್ಕೆ ಯುಷ್ಮ ಧರ್ಮ ವಿವಕ್ಷಯ, ನೀವು ಧರ್ಮ ಹೇಳಬೇಕು ಅಂತಲೇ ಬಂದಿರೋದನ್ನು, ಗೊತ್ತಾಯ್ತು? ಧರ್ಮ ಹೇಳಬೇಕಂತಲೇ ಯಜ್ಞಕ್ಕೋಸ್ಕರ ಬಂದೆ, ರಹಸ್ಯವಾದ ವಿಚಾರ ಹೇಳಿದ್ದೇನೆ, ತಿಳ್ಕೊಳ್ಳಿ ಅಂತ ಪರಮಾತ್ಮ ಹೇಳಿದ. ಸೊ ಯಜ್ಞ ಮಾಡ್ತಿದ್ದರಿಂದ ಪರಮಾತ್ಮ ಬಂದಿದ್ದರಿಂದ ಸರಿಯಾದ ಅರಿಷ್ಟ ಅನುಸಂಧಾನಪೂರ್ವಕವಾದ ಕರ್ಮಾಚರಣೆ ಮಾಡಿದರೆ ಎಷ್ಟು ಒಳ್ಳೆ ಫಲ ಸಿಗುತ್ತೆ ಎಂಬುದಕ್ಕೆ ಸಾಕ್ಷಿ. ಇತಿಹಾಸಂ ನಿಗಮಯತಿ ಮಯೈತದಿತಿ. ಇತಿಹಾಸ ಇತ್ತಲ್ಲ, ಅದು ಮುಕ್ತಾಯ ಮಾಡ್ತಾ ಇದ್ದಾರೆ. ಅಹಂ ಯೋಗಸ್ಯ ಸಾಂಖ್ಯಸ್ಯ ಸತ್ಯಸ್ಯ ಋತಸ್ಯ ತೇಜಸಃ ಪರಾಯಣಂ ದ್ವಿಜಶ್ರೇಷ್ಠಾಃ ಶ್ರಿಯಃ ಕೀರ್ತೇರ್ತಮಸ್ಯ ಚ ಅಹಂ ಯೋಗಸ್ಯ ಸಾಂಖ್ಯಸ್ಯ ಸತ್ಯಸ್ಯರ್ಥಸ್ಯ ಸತ್ಯಸ್ಯ ಋತಸ್ಯ ಬಿಡಿಸಿದಾಗ ಸತ್ಯಸ್ಯ ಆ ಮುಂದೆ ರು ಬಂದರೆ ಅರ್ರ ಅಂತಾಗದು ಗುಣಸಂಧಿಯ ಸತ್ಯಸ್ಯ ಋತಸ್ಯ ತೇಜಸ ಪರಾಯಣಂ ದ್ವಿಜಶ್ರೇಷ್ಠಾಃ ಶ್ರಿಯಃ ಕೀರ್ತೇಃ ತಮಸ್ಯ ಚ ದ್ವಿಜಶ್ರೇಷ್ಠರಗಳೇ ಸನಕಾದಿಗಳೇ ಯೋಗಸ್ಯ ಅಹಂ ಪರಾಯಣಂ ನಾನು ಯೋಗಕ್ಕೆ ಪರಾಯಣ ಪರ ಅಯನ ಅಂದರೆ ಅಲ್ಟಿಮೇಟ್ ನಾನು ರಿಸಲ್ಟ್ ಆಗಿದ್ದೇನೆ ಸಾಂಖ್ಯಸ್ಯ ಪರಾಯಣಂ ಸಾಂಖ್ಯಕ್ಕೂ ನಾನೇ ಯೋಗಕ್ಕೂ ನಾನೇ ಸತ್ಯಸ್ಯ ಋತಸ್ಯ ತೇಜಸ ಸತ್ಯಕ್ಕೆ ಋತಕ್ಕೆ ತೇಜಸ್ಸಿಗೆ ಶ್ರಿಯ ಶ್ರೀಗೆ ಕೀರ್ತಿಗೆ ತಪಸ್ಯ ಎಲ್ಲದಕ್ಕೂ ಕೂಡ ಏನಾಗಿದ್ದೆ ನಾನೇ ಪರಾಯಣ ಅಂತ ಹೇಳಿದ್ರಿಂದ ಯೋಗ ಸಾಂಖ್ಯ ಸತ್ಯ ಋತ ತೇಜಸ್ಸು ಶ್ರೀ ಕೀರ್ತಿ ತವ ಎಲ್ಲ ಯಾರಿಂದ ಬರಬೇಕು ದೇವರಿಂದಲೇ ಬರಬೇಕು ಸುಖಂ ದುಃಖೋಂ ಭವೋ ಭಯೋ ಭಯಂಚಾಭಯಮೇ ವಚ ಇದ್ದ ಹಾಗೆ ಎಲ್ಲದಕ್ಕೂ ನಾನೇ ಪರಾಯಣ ನಾರಾಯಣನೇ ಪರಾಯಣ ಅಯನ ಅಂದರೆ ಆಶ್ರಯ ಅಂತ ಅರ್ಥ ಪರಾಯಣ ಪರಮಾಶ್ರಯ ಅಂತ ತಾತ್ಪರ್ಯ ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಇನ್ಯಾವ ಯೋಗದು ದೇವರನ್ನು ಬಿಟ್ಟು ಯೋಗ ಮಾಡ್ತೇವೆ ಅಂದರೆ ಅರ್ಥನೇ ಇಲ್ಲ ಯಾತಕ್ಕೆ ಯೋಗದ ಮುಖ್ಯ ಆಶ್ರಯ ಯಾರು ಯೋಗಕ್ಕೆ ದೇವರೇ ಅಥವಾ ದೇವರು ಬಿಟ್ಟು ಯೋಗಕ್ಕೆ ಸೇರಿದ ಅಷ್ಟು ಜನ ಯೋಗಾಭ್ಯಾಸಕ್ಕೆ ಹೋಗ್ತಾರೆ ಎಷ್ಟೋ ಜನ ನಾಸ್ತಿಕರು ಅದರ ಗೊತ್ತಾಯ್ತಾ ಪರಮ ನಾಸ್ತಿಕರು ಏನು ಯೋಗಾಭ್ಯಾಸ ಮಾಡಿದೆ ಈ ಮಧ್ಯೆ ಏನು ಅರ್ಥನೇ ಇಲ್ಲ ಅದು ಅಹಂ ಯೋಗ ಅಪಾಯಿಂಟ್ಮೆಂಟ್ ಆಗದೇ ಇದ್ದವನು ಆಫೀಸ್ ಕೂತ್ಕೊಂಡು ಏನು ಪ್ರಯೋಜನ ಅದರಿಂದ ಹೋಗಿದ್ದೇ ಬಂತಷ್ಟು ಹೋಗೋದು ಬರೋದು ಹೋಗೋದು ಕಾಲ ಸವಿತವೆ ಅಂತಾರಲ್ಲ ಯಾವ ಅಪಾಯಿಂಟ್ಮೆಂಟೇ ಆಗಿಲ್ಲ ಅವನಿಗೆ ಏನು ಅಡ್ಮಿಷನ್ನೇ ಆಗಿಲ್ಲ ದಿವಸ ಕಾಲೇಜ್ಗೆ ಹೋಗಿರೋದು ಏನರ್ಥ ಅದಕ್ಕೆ ಅಡ್ಮಿಷನ್ನೇ ಆಗಿಲ್ಲ ಕೌಂಟೇ ಆಗೋದಿಲ್ಲ ಮಾಡಿದ್ದೆಲ್ಲ ಕೂಡ ಆ ಥರ ಆಗುತ್ತೆ ಅಹಂ ಯೋಗಸ್ಯ ಸಾಂಖ್ಯಸ್ಯ ಸತ್ಯಸ್ಯ ಋತಸ್ಯ ತೇಜಸಃ ಪರಾಯಣಂ ದ್ವಿಜಶ್ರೇಷ್ಠಾಃ ಶ್ರಿಯಃ ಕೀರ್ತೇರ್ ತಮಸ್ಯ ಚ ಕರ್ಮಯೋಗಸ್ಯ ಸಾಂಖ್ಯಸ್ಯ ಯೋಗ ಅಂದರೆ ಕರ್ಮಯೋಗ ಸಾಂಖ್ಯ ಅಂದರೆ ಯಥಾರ್ಥ ಜ್ಞಾನ ಯಥಾರ್ಥ ತತ್ವವಿಜ್ಞಾನಂ ಸಾಂಖ್ಯಂ ಅಂತ ಕರೆದಿದ್ದಾರೆ ಸತ್ಯಸ್ಯ ಯಥಾರ್ಥ ಭಾಷಣಸ್ಯ ಸತ್ಯಾಂತ ಪದ ಬಂತು ಋತಾಂತ ಪದ ಬಂತು ಏನು ವ್ಯತ್ಯಾಸ ಎರಡು ಕೂಡ ಎರಡು ರಫ್ಲಿ ಸ್ಪೀಕಿಂಗ್ ಎರಡು ಒಂದೇ ಆದರೆ ಸ್ವಲ್ಪ ವ್ಯತ್ಯಾಸ ಇದೆ ಸೂರ್ಯನ್ ಮಿತ್ರ ಇದ್ದ ಹಾಗೆ ಸ್ವಲ್ಪ ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಅಂದರೆ ಸತ್ಯಸ್ಯ ಯಥಾರ್ಥ ಭಾಷಣಸ್ಯ ಅದನ್ನು ಆಚಾರ್ಯ ಇಲ್ಲಿ ಬರೆದಿಲ್ಲ ಇದರಲ್ಲಿ ತೈತರಿಯ ಭಾಷೆಯಲ್ಲ ಬರೆಯೋ ಹೇಳ್ತಾರೆ ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ ಡೆಫಿನೇಷನ್ ಅದಕ್ಕೆ ಋತಂ ಯಥಾರ್ಥ ವಿಜ್ಞಾನಂ ಥಿಯರಿಟಿಕಲ್ ಪೋರ್ಷನ್ ಆಫ್ ಸತ್ಯ ಅಂದರೆ ಅದು ಸತ್ಯ ಅದು ಋತ ಸತ್ಯ ಅಂದರೆ ಏನು ಪ್ರಾಕ್ಟೀಸ್ ಪ್ರಾಕ್ಟಿಕಲ್ ಎಂಬುದು ಸತ್ಯ ಥಿಯರಿಟಿಕಲ್ ಎಂಬುದೇನದು ಋತ ಅಷ್ಟೇ ಸತ್ಯಸ್ಯ ಯಥಾರ್ಥ ಭಾಷಣಸ್ಯ ಋತಸ್ಯ ಭೂತಹಿತೋಪದೇಶ ವೇದಸ್ಯ ತೇಜಸ್ಸೋ ಬಲಸ್ಯ ಬ್ರಹ್ಮವರ್ಚಸ್ಯ ವಾ ಶ್ರಿಯ ಸಂಪದ ತೇಜಸ್ಸು ಅಂದರೆ ಬಲ ಬ್ರಹ್ಮವರ್ಚಸ್ಸು ಅಥವಾ ತೇಜಸ್ಸಿ ಬ್ರಹ್ಮ ತೇಜಸ್ಸು ಅಂತಲೂ ಹೆಸರು ಶ್ರಿಯ ಸಂಪದ ಇದಿಷ್ಟಕ್ಕೂ ನಾನು ಆಶ್ರಯ ಅದಕ್ಕೆ ಸಂಜೆ ಏನು ಹೇಳಿಬಿಟ್ಟ ಕೃಷ್ಣ ಇದ್ದಾನೆ ಅಂದಮೇಲೆ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಸನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವಾನೀತಿರ್ ಮತ್ತೆ ಆಶ್ರಯ ಆತ್ನೆ ಆಶ್ರಯ ಕೊಡೋ ವ್ಯಕ್ತಿನೇ ಅಲ್ಲಿದ್ದಾಗ ಏನಾಗಬೇಕದು ರಿಸಲ್ಟ್ ಸೂರ್ಯ ಬಂದ್ಮೇಲೆ ಬೆಳಕು ಬರೋದು ಸಹಜ ಸೂರ್ಯನಿಗೆ ಬೆಳಕು ಹೇಗೆ ಗಂಟೋ ಕೃಷ್ಣ ಬಂದ್ಮೇಲೆ ಏನಾಯಿತು ವಿಷ್ಣು ಬರ ಲಾಭಸ್ತೇಷಾಂ ಯಶಸ್ತೇಷಾಂ ಕುತಸ್ತೇಷಾಂ ಪರಾಭವ ಏಷಾಂ ಇಂದೀವರ ಶ್ಯಾಮ ಹೃದಯಸ್ಥೋ ಜನಾರ್ದನ ಯಾರ ಹೃದಯದಲ್ಲಿ ದೇವರಿರ್ತಾನೋ ಅವರಿಗೆ ಲಾಭ ಯಶಸ್ಸು ಕೀರ್ತಿ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಸೂರ್ಯನಿಗೆ ಬೆಳಕು ಎಷ್ಟು ಸಹಜನೋ ಅಷ್ಟು ಸೂರ್ಯ ಬಂದ ಅಂತಷ್ಟು ಎಫೆಕ್ಟ್ ಎಲ್ಲ ಅಂಡರ್ಸ್ಟುಂಡ್ ಹೇಗೋ ಅದೇ ರೀತಿಯಲ್ಲಿ ದೇವರು ಒಲಿದಾ ಅಂದ್ಬಿಟ್ರೆ ಇವೆಲ್ಲ ಬರಬೇಕು ಅಂತ ಮಾಂ ಭಜಂತಿ ಗುಣ ಸರ್ವೇ ನಿರ್ಗುಣಂ ನಿರಪೇಕ್ಷಕಂ ಸುಹೃದಂ ಪರಮಾತ್ಮಾನಂ ಸಾಮ್ಯ ಅಸಂಗಾದಯೋ ಗುಣಾಃ ಮಾಂ ಭಜಂತಿ ಗುಣಾಃ ಸರ್ವೇ ನಿರ್ಗುಣಂ ನಿರಪೇಕ್ಷಕಂ ಸುಹೃದಂ ಪರಮಾತ್ಮಾನಂ ಸಾಮ್ಯ ಅಸಂಗಾದಯೋ ಗುಣಾಃ ಸರ್ವೇ ಗುಣಾಃ ಅಸಂಪೂರ್ಣ ಗುಣರೂಪಾಃ ಅಪ್ರಧಾನಾಃ ಬ್ರಹ್ಮಾದಿ ದೇವಾಃ ಏವೇವಿಧಂ ಮಾಂ ಭಜಂತಿ ಮಾಂ ಭಜಂತಿ ಗುಣಾಃ ಸರ್ವೇ ಇದಕ್ಕೆಲ್ಲ ಗುಣಗಳು ನನ್ನ ಭಜ ಸೇವಿಸ್ತಾವೆ ಅಂತ ಹೇಳ್ಬಿಟ್ರು ಇದು ಸಾಮಾನ್ಯವಾಗಿ ಇದು ಅರ್ಥ ಆಗೋದು ಕಷ್ಟವಾದ ಮಾತುಗಳಿವು ಅದಕ್ಕೆ ಆಚಾರ ಹೇಳ್ತಾರೆ ಗುಣ ಅಂದರೆ ಗೌಣ ಅಂತ ಅರ್ಥ ಗೌಣ ಅಂದರೆ ಸೆಕೆಂಡರಿ ಅಂತ ಅರ್ಥ ಸೆಕೆಂಡರಿ ಬ್ರಹ್ಮಾದಿಗಳು ಅಂತ ಅರ್ಥ ಅವರೆಲ್ಲ ನನ್ನ ಆರಾಧನೆ ಮಾಡ್ತಾರೆ ಮಾಂ ಭಜಂತಿ ಗುಣಾಃ ಸರ್ವೇ ನಾನು ಯಾತಕ್ಕೆ ಭಜನೆ ಮಾಡ್ತಾರೆ ಅಂದರೆ ನಿರ್ಗುಣಂ ನಿರಪೇಕ್ಷಕಂ ಪ್ರಕೃತಿಯ ಗುಣಗಳೇ ನನ್ನ ಹತ್ರ ಇಲ್ಲ ಆದ್ದರಿಂದ ಅವರೆಲ್ಲ ಏನು ಮಾಡ್ತಾರೆ ನನ್ನನ್ನು ಆರಾಧನೆ ಮಾಡ್ತಾರೆ ಕಿಂಚ ಲೋನ್ ಮಾಡದೇ ಇದ್ದವ್ರ ಹತ್ರ ಲೋನ್ ಕೇಳ್ತಾರೆ ಅವರು ಅವನೇ ಲೋನ್ ಮಾಡಿದ್ರೆ ಏನು ಮಾಡ್ತಾರೆ ಆಗ ಏನು ಉಪಯೋಗ ಇಲ್ಲ ಅದಕ್ಕೆ ಗುಣ ಇಲ್ಲದವನ ಹತ್ರ ಏನು ಮಾಡ್ಬೇಕು ನಾವೀಗ ಗುಣ ಬಿಡಿಸು ಅಂತ ಕೇಳಬೇಕು ಯಾವ ಗುಣ ಇಲ್ಲದವನು ಪ್ರಾಕೃತ ಗುಣ ಇಲ್ಲದವನ ಹತ್ರ ಪ್ರಾಕೃತ ಗುಣಕ್ಕೆ ವಶರಾದ ನಾವು ಕೇಳ್ಕೋಬೇಕು ಸರ್ವಂ ನಿರ್ಗುಣಂ ನಿರಪೇಕ್ಷಕಂ ನನ್ನ ಆರಾಧನೆ ಮಾಡೋಕ್ಕೆ ಇನ್ನೊಂದು ಕಾರಣ ಇದೆ ಅವ್ರು ಹೋಗ್ಬೋದು ರೀ, ಸಿಕ್ಕಾಪಟ್ಟೆ ಕೇಳ್ತಾರೆ ಅವರು, ಅದಕ್ಕೆ ಹೋಗೋದಿಲ್ಲ ಅಂತೇಳಿ. ನಿರಪೇಕ್ಷ ದೇವ್ರು ಏನು ಕೇಳೋದೇ ಇಲ್ಲ, ಅರ್ಥ ಆಯ್ತು? ದೇವ್ರ ಹತ್ರ ಹೋಗಕ್ಕೆ ಒಂದು ಪಾಯಿಂಟ್ ಏನು ಎಲ್ಲ ಕೊಡ್ತಾನೆ, ಇನ್ನೊಂದು ಪಾಯಿಂಟ್ ಏನು ಕೇಳೋದೇ ಇಲ್ಲ, ಅರ್ಥ ಆಯ್ತಾ? ಅದು ಭಾರಿ ಒಳ್ಳೆಯದೇ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಬಂತು, ಕಾಸ್ಟ್ಲಿ, ಅಷ್ಟು ದುಡ್ಡಿದ್ದಿಲ್ಲ, ತೊಗೊಳಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಆದರೆ ದೇವ್ರ ಹತ್ರ ಹೋಗಕ್ಕೆ ಚಾನ್ಸೇ ಇಲ್ಲ, ಅದಕ್ಕೆ ದೇವ್ರು ಏನು ಮಾಡೋದಿಲ್ಲ? ಪತ್ರಂ ಪುಷ್ಪಂ ಫಲಂ ತೋಯ ಮಾತ್ರದಿಂದ ನಿರಪೇಕ್ಷಕಂ ಸುಹೃತ್. ಹಾಂ, ಅದೇ ಅದೊಂದು ಬಿಟ್ಟು ಬೇರೆ ಮಾಡ್ತೀವಿ ಅಂತೀರಾ? ಹಾಂ, ಭಕ್ತಿ ಕೇಳ್ತಾರೆ, ಅದೇ ಪಜಿತಿ ಆಗಿರುತ್ತೆ, ಅದು ಬಿಟ್ಟು ಬೇಕಾದ್ರೆ ಮಾಡ್ಬೋದು. ಸುಹೃತಂ ಪರಮಾತ್ಮಾನಂ ಸಾಮ್ಯ ಯಾವ ಮತ್ತೆ ಒಂದು ಅರ್ಥ ಆಯ್ತು. ಇನ್ನೊಂದೇನು? ಸದೃ ಸಾಮ್ಯ ಅಸಂಗಾದೇ ಗುಣಾ ಭಜಂತಿ. ನನ್ನ ಹತ್ರ ಸಾಮ್ಯ ಅಸಂಗಾದಿ ಗುಣ, ನನ್ನ ಆರಾಧನೆ ಮಾಡ್ತಾ ಇವೆ, ನನ್ನ ಆರಾಧನೆ ಮಾಡಿದ್ರೆ ಅಲ್ಲ ಕೊಟ್ಟು ಬಿಡ್ತೇನೆ ಅಂತ ಅರ್ಥ. ಸುಹೃತಂ ಪರಮಾತ್ಮಾನಂ ನಿರ್ಗುಣಂ ಪ್ರಕೃತಿ ಗುಣವರ್ಜಿತಂ ಆತ್ಮಾನಂ ಸಂಪೂರ್ಣ ಗುಣರೂಪಕಂ ಅತಯವ ನಿರಪೇಕ್ಷಕಂ. ದೇವರಿಗೆ ಯಾತಕ್ಕೆ ಅಪೇಕ್ಷೆ ಇಲ್ಲ ಅಂದರೆ ಏನಿಲ್ಲ ಅಂತ ಅವನು ಅಪೇಕ್ಷೆ ಪಡಬೇಕು ಈ ಮತ್ತೆ, ಅರ್ಥ ಆಯ್ತಾ? ಎಷ್ಟೋ ಸರ್ತಿ ಕೋರ್ಟಲ್ಲಿ ಕೇಸದು, ಇವನು ಕದ್ದಿಲ್ಲ, ಕದಿ ನೆಸ್ಸಿಟಿ ಅವನಿಗಿಲ್ಲ, ಅದೊಂದು ಕಾರಣ. ಮೋಟಿವೇಶನ್ ಇದೇ ಇಲ್ಲ ಅವರಿಗೆ, ಏನಿಲ್ಲ, ನೆಸ್ಸಿಟಿ ಇಲ್ಲದ್ರೆ ಯಾಕೆ ಕದೀತಾನೆ? ಅಂಥವ್ರು ಕದೀತಾರೆ, ಆ ವಿಚಾರ ಬೇರೆ. ಲೋಕದೊಳಗೆ ಸಾಮಾನ್ಯವಾಗಿ ಏನರ್ಥ, ಹೊಟ್ಟೆ ತುಂಬದನ್ನು ಯಾಕೆ ಊಟ ಮಾಡ್ತಾರೆ ಮತ್ತೆ ಅಂತ ಕೇಳ್ತಾರಲ್ಲ, ಆ ಥರ. ಸೊ ದೇವರಿಗೆ ಏನಾಗಿದೆ ಈಗ? ಸಂಪೂರ್ಣನಾಗಿರೋದ್ರಿಂದ ಅಪೇಕ್ಷೆ ಹೆಸರೇ ಇಲ್ಲ ದೇವರಿಗೆ. ಸರ್ವ ಸಂಪೂರ್ಣಗಳು ಅತೈವ ನಿರಪೇಕ್ಷಕಂ. ನಮಗಿಲ್ಲಿ ಯಾತಕ್ಕೆ ಅಪೇಕ್ಷೆ ಇದೆ ಅಂದರೆ ಏನರ್ಥ? ನಮ್ಮ ಗುಣಗಳು ಇಲ್ಲ ಅಂತ ಅರ್ಥ. ಆದ್ದರಿಂದ ಅಪೇಕ್ಷೆಯನ್ನು ನಾವು ಯಾವಾಗ ಬಿಡಬೇಕು, ಗುಣಗಳು ಜಾಸ್ತಿ ಆಗ್ತಾ ಹೋದಂತೆ ಏನಾಗುತ್ತಾಗ ಅಪೇಕ್ಷೆ ಕಡಿಮೆ ಆಗಿದೆ. ಅಪೂರ್ಣ ಗುಣಸ್ಯ ಹಿ ಗುಣಾಪೇಕ್ಷಾ ನ ಚ ಸ ಅಸ್ತೀತಿ. ಅಪೂರ್ಣ ಗುಣರಿಗೆ ಗುಣಾಪೇಕ್ಷ, ಪರಮಾತ್ಮನಿಗೆ ಅಪೂರ್ಣತ್ವ ಇಲ್ಲ. ನಾನವಾಪ್ತಂ ಅವಾಪ್ತವ್ಯಂ ವರ್ತಯವ ಚ ಕರ್ಮಣಿ. ಅದಕ್ಕೆ ಅತಯವ ಸುಹೃತಂ ಅನಿಮಿತ್ತ ಬಂಧುಂ. ಅದಕ್ಕೆ ದೇವರು ಅನಿಮಿತ್ತ ಬಂಧು ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಯಾವ ನಿಮಿತ್ತನೂ ನಮ್ಮನ್ನು ದೇವರು ಹತ್ರ ಬರೋಕ್ಕೆ ಕಾರಣ ಇಲ್ಲ, ಅನುಗ್ರಹ ಒಂದೇ ದೇವರು ಮಾಡೋದೇ ಹೊರತು ಬೇರೆ ನಿಮಿತ್ತ ಇಲ್ಲ. ಅತಯವ ಅಹಮೇವ ಸೇವ್ಯ ಇತ್ಯುಕ್ತಂ. ಇಷ್ಟೆಲ್ಲ ಗುಣ, ಪರಿಪೂರ್ಣ ಗುಣ, ನಿರಪೇಕ್ಷ, ಅನಿಮಿತ್ತ ಉಪಕಾರಿ, ಇಷ್ಟೆಲ್ಲ ಇದ್ದ ಮೇಲೆ ತನ್ನ ಆರಾಧನೆ ಮಾಡಬೇಕಾದ ಸಹಜ ಕರ್ತವ್ಯ ಆಯ್ತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬ್ರಹ್ಮಾದಿಗಳು ಆರಾಧನೆ ಮಾಡ್ತಾರೆ ನನ್ನನ್ನು. ಪ್ರಿಯಂ ತದೇ ತತ್ ಪ್ರೇಯಃ ಇತಿ ಶ್ರುತೇಹಿ. ಅಪೂರ್ಣ ಗುಣರೂಪಾಸ್ತು ಸಂಪೂರ್ಣ ಗುಣರೂಪಕಂ ಭಜಂತಿ ಪರಮಂ ಬ್ರಹ್ಮ ದೇವಾಹ ತ್ರಿಗುಣವರ್ಜಿತಂ ಇತಿ ವಚನಾ. ಅಪೂರ್ಣ ಗುಣರೂಪರಾದಂತಹ ಬ್ರಹ್ಮಾದಿ ದೇವತೆಗಳೆಲ್ಲ ಸಂಪೂರ್ಣ ಗುಣರೂಪನಾದಂತಹ ಶ್ರೀಹರಿಯನ್ನು ಭಜನೆ ಮಾಡ್ತಾರೆ. ಯಾತಕ್ಕೆ ಅವನು ತ್ರಿಗುಣವರ್ಜಿತಂ ಅಂತ ಹೇಳಿದ್ರು. ಅದೇ ಪ್ರಾರಂಭದಲ್ಲೇ ಬಂದಿರೋದು, ನಾರಾಯಣಂ ಸುರಗುರುಂ ಜಗದೇಕನಾಥಂ ಎಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ. ಅದೇ ಹೇಳಿದರು ತ್ರಿಗುಣವರ್ಜಿತಂ ಇತಿ ವಚನಾತ್. ಕೇ ಗುಣ ಇತಿ ತತ್ರಾಹ ಸಾಮ್ಯ ಅಸಂಗಾದಯ ಇತಿ. ಯಾವುದು ಒಳ್ಳೆ ಗುಣಗಳು ಅಂದ್ರೇನು? ಸಾಮ್ಯ ನಿಷ್ಪಕ್ಷಪಾತ ಬುದ್ಧಿ, ಅಸಂಗ ಸಂಘವನ್ನು ಹೊಂದದಿರುವಿಕೆ, ಅದರ ಎಲ್ಲ ಗುಣಗಳು ಕೂಡ ನನ್ನನ್ನು ಸೇವನೆ ಮಾಡ್ತಾ ಇವೆ. ಜ್ಞಾನಾದಿ ಗುಣಾನಾಂ ತಾರತಮ್ಯೇಪಿ ಸರ್ವ ಸಾಮಾನ್ಯಾತ್ ಅನಭಿಧಾನಂ ಸಾಮ್ಯಾದೀನಾಂ ತದಭಾವಾತ್ ವಿಶೇಷೋಕ್ತಿ ರೀತಿ ಜ್ಞಾತವ್ಯಂ. ಗುಣಗಳು ಜ್ಞಾನಾದಿಗಳು ಗುಣಗಳೇ, ಅದೇ ರೀತಿ ಸಾಮ್ಯಾದಿಗಳು ಗುಣಗಳೇ. ಜ್ಞಾನಾದಿ ಗುಣಗಳಲ್ಲಿ ವಿಶೇಷವಾದ ತಾರತಮ್ಯ ಕಾಣುತ್ತೆ. ಸಾಮ್ಯಾದಿಗಳೇ ಒಂದು ರೀತಿ ಕಾಮನ್, ಅದು ಪಾಸ್ ಅಂತಷ್ಟು ಎಲ್ಲರೂ ಸೇರಿಬಿಡ್ತಾರೆ, ಕ್ಲಾಸ್ ಅಂದ ತಕ್ಷಣ ಮೈನಸ್ ಆಗುತ್ತೆ. ಅದಕ್ಕೋಸ್ಕರ ಸಾಮ್ಯಾದಿಗಳು ಅಂತ ಯಾತಕ್ಕೆ ಹೇಳಿದರು, ಜ್ಞಾನಾದಿಗಳು ಯಾತಕ್ಕೆ ಹೇಳಿಲ್ಲ ಅಂತ ಕೇಳಿದರೆ, ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗತಕ್ಕಂಥ ಗುಣಗಳಾದ್ದರಿಂದ ಸಾಮ್ಯ ಅಸಂಗಾದಿಗಳನ್ನು ಹೇಳಿದರು. ವಿಶೇಷೋಕ್ತಿ ರೀತಿ ಜ್ಞಾತವ್ಯಂ. ಸನಕಾದೀನಾಂ ಭಗವದುಕ್ತಿಯ ಛಿನ್ನ ಸಂದೇಹತ್ವಸ್ಯ ಕಿಂ ಲಕ್ಷಣಂ ಇತ್ಯತ್ರಾಹ ಇತೀತಿ. ಮುಂದೆ ಹೇಳ್ತಾರೆ, ಇತಿ ತೇ ಛಿನ್ನ ಸಂದೇಹಾಃ ಮುನಯಃ ಸನಕಾದಯಃ ಸಭಾಜಯಿತ್ವಾ ಪರಯಾ ಭಕ್ತ್ಯಾ ಗೃಣತ ಸಂಸ್ತವೈಹಿ. ಇತಿ ತೇ ಛಿನ್ನ ಸಂದೇಹಾಃ. ಎಲ್ಲ ಸನಕಾದಿಗಳಿಗೆ ದೊಡ್ಡ ಸಂಶಯ ಇತ್ತಲ್ಲ, ಗುಣ ಮತ್ತು ಮನಸ್ಸಿನ ಬಗ್ಗೆ ಭಾರಿ ಗೊಂದಲ ಉಂಟಾಗಿತ್ತು, ಅದೆಲ್ಲ ಹೊರಟೋಯ್ತೀಗ. ಛಿನ್ನ ಸಂದೇಹಾಃ ಮುನಯಃ ಸನಕಾದಯಃ, ಸನಕಾದಿ ಮುನಿಗಳೆಲ್ಲ ಸಭಾಜಯಿತ್ವ ದೇವರನ್ನು ದೈವಿ ಸಭಾಜಿತಾನೆ, ದೈವಿ ಸಭಾಸು ದೈವೀಷು ಸಭಾಜಿತಾನೆ, ಪೂಜೆಯತ್ವ ಅಂತ ಅರ್ಥ. ದೇವರಿಗೆ ಪೂಜೆ ಮಾಡಿಬಿಟ್ಟು, ಹೇಗೆ ಪೂಜೆ ಮಾಡಿದರು? ಪರಯಾಭಕ್ತ್ಯ, ಶ್ರೇಷ್ಠವಾದ ಭಕ್ತಿಯಿಂದ ಹಂಸನಾಭಕ ಪರಮಾತ್ಮನನ್ನು ಪೂಜೆ ಮಾಡಿಬಿಟ್ಟು, ಯಾವುದರಿಂದ? ಸಂಸ್ಥವೈಹಿ ಗೃಣತ, ಶ್ರೇಷ್ಠವಾದ ಸ್ತೋತ್ರಗಳಿಂದ ಸ್ತುತಿ ಮಾಡಿದರು, ಭಕ್ತಿಯಿಂದ ಪೂಜೆ ಮಾಡಿದರು, ಸ್ತೋತ್ರಗಳಿಂದ ಸ್ತುತಿ ಮಾಡಿದರು ಅಂತ ಹೇಳಿದ್ದಾರೆ. ಸನಕಾದೀನಾಂ ಭಗವದುಕ್ತಿಯ ಛಿನ್ನ ಸಂದೇಹತ್ವಸ್ಯ ಕಿಂ ಲಕ್ಷಣಮಿತ್ಯತ್ರಾಹ ಇತಿ. ಅವರ ಸಂದೇಹ ಪರಿಹಾರ ಆಗಿದ್ದಕ್ಕೆ ಅಷ್ಟೆಲ್ಲ ಗೌರವ ತೋರಿಸಿದರು ಅಂತ ಅರ್ಥ. ಮುಂದೆ ತೈರಹಂ ಪೂಜಿತ ಸಮ್ಯಕ್ ಸಂಸ್ತುತಃ ಪರಮರ್ಷಿಭಿಃ ಪ್ರತೀತಾಯ ಸ್ವಕಂ ಧಾಮ ಪಶ್ಯತ ಪರಮೇಷ್ಠಿನಃ. ತೈರಹಂ ಪೂಜಿತ ಸಮ್ಯಕ್ ಸಂಸ್ತುತಃ ಪರಮರ್ಷಿಭಿಃ ಪ್ರತೀಯಾಯ ಸ್ವಕಂ ಧಾಮ ಪಶ್ಯತಃ ಪರಮೇಷ್ಠಿನಃ. ತೈಹಿ ಆ ಸನಕಾದಿಗಳಿಂದ ಸಮ್ಯಕ್ ಪೂಜಿತ ಸರಿಯಾಗಿ ಪೂಜಿತನಾದ ನಾನು ಪರಮ ನೋಡಿ ದೇವದರ್ಶಿ ತೇಳಿದರು, ಸಣ್ಣ ಪೂಜೆ ಮಾಡಿದರ ಮೇಲೆ ಆಯ್ತಾ? ಈಗ ಕೇಗುರ್ ಪ್ರಕಾರ ಜ್ಞಾನ ಬಂದರೆ ಪೂಜೆ ಮಾಡಬೇಕಾಗಿಲ್ಲ. ಇಲ್ಲಿ ಏನು ಮಾಡಿದ್ರು, ಸಮ್ಯಕ್ ಪೂಜಿತ, ಮತ್ತೆ ಪೂಜೆ ಚೆನ್ನಾಗಿ ಮಾಡಿದ್ರು. ಆದ್ದರಿಂದ ಅಪರೋಕ್ಷ ಜ್ಞಾನಗಳು ಪೂಜೆ ಮಾಡಿದ ಹಾಗೆ ಉಳಿದರೂ ಪೂಜೆ ಮಾಡೋಕ್ಕಾಗೋದಿಲ್ಲ. ಜ್ಞಾನ ಜಾಸ್ತಿ ಇದ್ದಷ್ಟು ಪೂಜೆಗೆ ಏನಾಗುತ್ತೆ, ಮಹತ್ವ ಜಾಸ್ತಿ ಬರುತ್ತೆ. ನಾವು ಅಷ್ಟೇನೆ, ಹಾಕ್ಬೇಕ ಸಣ್ಣ ಕೆಲಸ, ಎಕ್ಸ್ಪರ್ಟ್ ನೋಡುತ್ತೇವೆ. ಅದಕ್ಕೆ ಅಟ್ಟು ಬಂದರೆ ಸಾಕು ಅಂತ ಹೇಳಿದ್ರೆ ಏನು ಮಾಡ್ತೇವೆ ನಾವೀಗ? ರಿಸ್ಕ್ ಫ್ರೀ ಇರಬೇಕು ಯಾವಾಗಲೂ ಕೂಡ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ನಿಪುಣರಾದವರಿಂದ ಆಗ್ತಕ್ಕಂಥ ಪರಿಹಾರ ಸಾಮಾನ್ಯರಿಂದ ಆಗೋದಿಲ್ಲ. ಅದು ಗೌರವವನ್ನು ಜಾಸ್ತಿ ಪ್ರಮೋಷನ್ ಏನು ಮಾಡ್ತಾನಾಗ, ಸಾಮಾನ್ಯ ಕರೆದ್ರೆ 10 ರೂಪಾಯಿ ಕೊಡ್ಬೋದು, ಎಕ್ಸ್ಪರ್ಟ್ಗೆ 10 ರೂಪಾಯಿ ಕೊಡೋಕ್ಕಾಗಲ್ಲ ಅವನಿಗೆ, ಜಾಸ್ತಿ ಕೊಡಬೇಕು. ಸ್ಟಿಲ್ ಏನು ಮಾಡ್ತೇವೆ ನಾವು, ಕೆಲಸ ಸರಿಯಾಗಿ ಆ ಭಾವನೆ ಇದ್ದಾಗ ತೈರಹಂ ಪೂಜಿತ ಸಮ್ಯಕ್ ಸಂಸ್ಕೃತ ಪರಮರ್ಷಿ ಭೀಗಿ ಪ್ರತಿಯಾಯ ಸ್ವಕಂ ಧಾಮ. ಏನು ಮಾಡಿದೆ, ನಾನು ಪರಂಧಾಮ ಕೊಟ್ಟುಬಿಟ್ಟೆ. ಮತ್ತೆ ಪಶ್ಯತ ಪರಮೇಷ್ಠಿನಃ, ಆ ಬ್ರಹ್ಮದೇವರಿಗೆ ಡೌಟ್ ಇದ್ದಿಲ್ಲ ಅಂತ ಹೇಳೋದಕ್ಕೋಸ್ಕರ ಅವ್ರಿಗೆ ಡೌಟ್ ಕ್ಲಿಯರ್ ಮಾಡಿ ಅವರಿಂದ ಪೂಜಿತನಾಗಿಬಿಟ್ಟು ಪರಮೇಷ್ಠಿನಃ ಬ್ರಹ್ಮದೇವ್ ನೋಡ್ತಿದ್ರೆ ಮರೆಯಾಗಿಬಿಟ್ಟು. ಸೊ ಆ್ಯಕ್ಚುಲಿ ಅವ್ರು ಕೇಳಿದ್ದು ಯಾರ ಪರ ಇಷ್ಟೊತ್ತು ಕೂಡ, ಸನಕಾದಿಗಳ ಪ್ರಶ್ನೆ ಬಂತು, ದೇವರು ಬಂದ ಉತ್ತರ ಕೊಟ್ಟು. ಸೊ ಬ್ರಹ್ಮದೇವರಿಗೆ ಸಮಸ್ಯೆ ಇಲ್ಲ ಅಂತ ಆಯ್ತು. ಬ್ರಹ್ಮದೇವರಿಗೆ ಮೊದಲು ಸಮಸ್ಯೆ ಇಲ್ಲ, ಈಗಂತೂ ಪ್ರಸಕ್ತಿನೇ ಇಲ್ಲ. ಅದು ಅವನು ಸಪರೇಟ್ ಮಾಡಿ ಹೇಳಿದರು. ಪಶ್ಯತಃ ಪರಮೇಷ್ಠಿನಃ ಸ್ವಕಂ ಧಾಮ ಪ್ರತೀಯಾಯ ಹೊರಟೋದ, ತನ್ನ ಪರಂಧಾಮವನ್ನು ಧ್ವಂಸನಾಮಕ ಪರಮಾತ್ಮ ತಲುಪಿದ. ಪೂಜಿತ ಸಮ್ಯಕ್ ಸಂಸ್ಕೃತಾಯಿತೇ ತಾಭ್ಯಾಂಚ ಛಿಂದ ಸಂಶಯತ್ವ ರಕ್ಷಯಿತಿ. ಅವರು ಪೂಜೆ ಮಾಡಿದರು, ಸರಿಯಾಗಿ ಸ್ತೋತ್ರ ಮಾಡಿದ್ರು, ಏನರ್ಥ, ಸಂಶಯ ಪರಿಹಾರ ಆಯಿತು ಅಂತ. ಯಾವಾಗಲೂ ಕೂಡ ಪ್ರಶ್ನೆ ಉತ್ತರ ಕೇಳಿಬಿಡ್ತಾರೆ, ಉತ್ತರ ಕೊಟ್ಟ ಮೇಲೆ ಅವರಿಗೆ ಹಿಡಿಸ್ತಾ ಇಲ್ಲ ಅಂತ ಅವ್ರ ರಕ್ಷಣೆಯಿಂದ ಗೊತ್ತಾಗ್ಬಿಡುತ್ತೆ. ಕೆಲವರು ಭಾರಿ ಖುಷಿ ಪಡ್ತಾರೆ, ಈ ಕಡೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಏನೋ ರೀತಿ ಮಾಡ್ತಾರೆ. ಇಲ್ಲದೆ ಹೋದರೆ ಸುಮ್ಮನೆ ಬರ್ಬಿಟ್ಟು ಕೇಳಿದ್ರೆ ಹ್ಞೂ ಹ್ಞೂ ಅಂತ ಅರ್ಧಂಬರ್ಧ ಮಾತಾಡ್ತಿರ್ತಾರೆ. ಹ್ಞೂ 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 ಅಂತ ಹೇಳ್ತಿರ್ತಾರೆ, ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ, ಕೇಳಿದಾಕೆ ಮಾತೇ ಕೇಳಿದಂತ ಮಾಡ್ತಾರೆ. ಅದೆಲ್ಲ ಯಾತಕ್ಕೆ, ಕನ್ವಿನ್ಸ್ ಆಗಿಲ್ಲ ಅವರು. ಕನ್ವಿನ್ಸ್ ಆದಾಗ ರೆಸ್ಪಾಂಡ್ ಮಾಡೋ ರೀತಿಯೇ ಬೇರೆ, ಕನ್ವಿನ್ಸ್ ಆದಾಗ ರೆಸ್ಪಾಂಡ್ ಮಾಡೋ ರೀತಿಗೂ, ಕನ್ವಿನ್ಸ್ ಆಗದೇ ಇದ್ದಾಗ ರೆಸ್ಪಾಂಡ್ ಮಾಡದೇ ಇರೋ ರೀತಿಗೂ ವ್ಯತ್ಯಾಸ ಇದೆ. ಅದು ತಿಳಿದೋ ಹತ್ರ ಯಾಕೆ ಸರಿ ಹೋಗಿಲ್ಲ ಅಂತ ಕಾಣುತ್ತೆ ನಿಮಗಿನ್ನೂ ಕೂಡ ಅಂತ ಹೇಳ್ತಾರೆ ತಕ್ಷಣ. ಆ ರೀತಿ ಸನಕಾದೀನಾಂ ಪೂಜಿತ ಸಮ್ಯಕ್ ಸಂಸ್ಕೃತ ಇತ್ತೆ ತಾಭ್ಯಾಂ ಚ ಚಿನ್ನ ಸಂಶಯತ್ವ ರಕ್ಷಯತಿ ಇತಿ ಶ್ರೀ ವಿಜಯಧ್ವಜ ತೀರ್ಥ ವಿರಚಿತಾಯಾಂ ಶ್ರೀ ಭಾಗವತ ಟೀಕಾಯಾಂ ಪದರತ್ನಾವಲ್ಯಾಂ ಏಕಾದಶ ಸ್ಕಂಧೇ ತ್ರಯೋದಶೋ ಅಧ್ಯಾಯ. ಆಮೇಲೆ ಚತುರ್ದಶೋಧ್ಯಾಯ ಉದ್ಧವೋವಾಚ ವದಂತಿ ಕೃಷ್ಣ ಶ್ರೇಯಾಂಸಿ ಬಹೂರಿ ಬ್ರಹ್ಮವಾದಿನಃ ತೇಷಾಂ ವಿಕಲ್ಪ ಪ್ರಾಧಾನ್ಯಂ ಉತಾಹೋ ಏಕ ಮುಖ್ಯತಾ ಭವತೋದಾಹೃತ ಸ್ವಾಮಿನ್ ಭಕ್ತಿಯೋಗೋ ಅನಪೇಕ್ಷಿತಃ ನಿರಸ್ಯ ಸರ್ವತಃ ಸಂಗಂ ಏನ ತ್ವಯ್ಯಾ ವಿಷೇನ್ಮನಃ. ವದಂತಿ ಕೃಷ್ಣ ಶ್ರೇಯಾಂಸಿ ಬಹೂನಿ ಬ್ರಹ್ಮವಾದಿನಃ ತೇಷಾಂ ವಿಕಲ್ಪ ಪ್ರಾಧಾನ್ಯಂ ಉತ ಆಹೋ ಏಕಂ ಮುಖ್ಯತ ಏಕಮುಖ್ಯತ ಭವತ ಉದಾಹೃತಃ ಸ್ವಾಮಿನ್ ಭಕ್ತಿಯೋಗ ಅನಪೇಕ್ಷಿತಃ ನಿರಸ್ಯ ಸರ್ವತಃ ಸಂಗಂ ಏನ ತ್ವಯಿ ಆವಿಷೇ ಮನಃ. ಮತ್ತೊಂದು ಪ್ರಶ್ನೆ ಉದ್ಧವ ಕೇಳೋದೀಗ, ಭಗವತ್ ಸಾಕ್ಷಾತ್ಕಾರಾಯ ಸರ್ವಸ್ವಾದ ಉತ್ತಮಂ ಸಾಧನಂ ಭಕ್ತಿರೇವ ತದ್ವತಾ ಚ ಇತ್ತಂ ಧ್ಯೇಯೋ ಹರಿರಿತಿ ದ್ವಯಮಸ್ಮಿನ್ ಅಧ್ಯಾಯೇ ವಿಧತ್ತೇ. ಈ ಅಧ್ಯಾಯದಲ್ಲಿ ಭಕ್ತಿಯೇ ಪರಮ ಸಾಧನ, ಆ ಭಕ್ತಿಯಿಂದ ದೇವರನ್ನೇ ಧ್ಯಾನ ಮಾಡಬೇಕು ಅನ್ನೋ ಎರಡು ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಹೇಳುತ್ತಿದ್ದಾರೆ. ತತ್ರ ಉದ್ಧವ ಪ್ರಶ್ನಪೂರ್ವಕಂ ವಿದ್ಯಾಂನಾಯಂ ಕಥಯತಿ ವದಂತೀತಿ. ಕೃಷ್ಣ ಶ್ರೇಯಾಂಸಿ ಪ್ರಶಸ್ತಾನಿ ಸಾಧನಾನಿ, ಇಲ್ಲಿ ಶ್ರೇಯಸ್ಥ ಅಂದರೆ ಸಾಧನ ಅಂತ ಅರ್ಥ, ಶ್ರೇಯಸ್ಸಾಧನ ಅಂತ ಅರ್ಥ. ತೇಷಾಂ ಸಾಧನಾನಾಂ ಯವಾಗ್ವ ವಯಸ ವಾ ಇತಿ ವತ್ ಇದಂ ಭವತಿ ಇದಂ ವಾ ಇತಿ ವಿಕಲ್ಪೋ ವಾ. ಏನೋ ಸಾಧನಗಳನ್ನು ಹೇಳ್ತಾರೆ ಜ್ಞಾನಿಗಳು ಮೋಕ್ಷಕ್ಕೆ, ಅದರಲ್ಲಿ ಅದು ಯಾವುದು ಅಂತ ನಿಶ್ಚಯ ಮಾಡಬೇಕಲ್ಲ. ಉದಾಹರಣೆಗೆ ಪಯಸಾವ ಯವಾಗ್ವ ಪಯಸಾವ ಚೈತಿ, ಇದರಿಂದನೋ ಅದರಿಂದನೋ ಅನ್ನೋದು ವಿಕಲ್ಪ. ಸಂಭೂಯ ಸರ್ವೇಷಾಂ ಪ್ರಾಧಾನ್ಯ, ಅಲ್ಲೆಲ್ಲ ಹೇಳ್ತಾರಲ್ಲ ಅದು ಆಪ್ಷನಲ್ಲೋ ಅಥವಾ ಉಳಿದೆಲ್ಲವೂ ಎಲ್ಲವೂ ಪ್ರಧಾನವೋ ಅಥವಾ ಒಂದು ಪ್ರಧಾನವೋ. ಉತ ಏಕಸ್ಯ ಮುಖ್ಯಯ ಮುಖ್ಯತ ಅನ್ಯೇಷಾಂಚ ತದುಪಸರ್ಜನತ್ವಂಚೈತಿ, ಎಲ್ಲವೂ ಈಕ್ವಲ್ಲೋ, ಕೆಲವಕ್ಕೆ ಪ್ರಾಧಾನ್ಯನೋ ಒಂದಕ್ಕೆ ಭಾರಿ ಪ್ರಾಧಾನ್ಯನೋ, ಇದನ್ನು ಸ್ಪಷ್ಟ ಮಾಡ್ಕೋಬೇಕಾಗಿದೆ ಹೇಳು ಅಂತ ಕೇಳ್ತಾರೆ. ಅದು ಏನು ಹೇಳ್ತಾರೆ ಮತ್ತು ಯಾವುದು ಬುದ್ಧವನ್ಮಸ್ಥರು ಏನಿದೆ ಆಗ ವಿಕಲ್ಪಗಳು ಅಂದರೆ ಏನಿದೆ, ಪ್ರಾಧಾನ್ಯ ಶಬ್ದಕ್ಕೆ ಏನಿದೆ ಎಂಬುದನ್ನೆಲ್ಲ ಮುಂದೆ ಬುದ್ಧಾಗಿ ತಿಳಿಸ್ತಾರೆ. ಭವತ ಉದಾಹೃತ ಸ್ವಾಮಿನ್ ಭಕ್ತಿ ಯೋಗೋ ಭಕ್ತಿಯೋಗೋ ಅನಪೇಕ್ಷಿತ. ನೀನಂತೂ ಸ್ಪಷ್ಟ ಒತ್ತಾದ ಕೊಡ್ತಾ ಇದ್ದಿ, ಭಕ್ತಿಯೋಗೂ ಕೊಡ್ತಾ ಇದ್ದಿ. ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ಅಂತ ಮೂರು ಯೋಗ, ಇದರಲ್ಲಿ ಮೂರು ಯೋಗದಲ್ಲಿ ಯಾವುದು ಶ್ರೇಷ್ಠ ಅಂತ ಆತನ ಪ್ರಶ್ನೆ. ಅದಕ್ಕೆ ಉತ್ತರ, ನಿರಶ್ಚ ಸರ್ವತಃ ಸಂಗಮ್ ಏನ ತ್ವಯಿ ಅವಿಷೇನ್ಮನಃ. ಭಕ್ತಿ ಏನು ಮಾಡುತ್ತೆ ಅಂದರೆ ನಿರಶ್ಚ ಸರ್ವತಃ ಸಂಗಮ್, ಎಲ್ಲ ವಿಧವಾದ ಸಂಘವನ್ನು ಬಿಟ್ಟುಬಿಟ್ಟು ಮನಸ್ಸು ಎಲ್ಲಿ ಬರುತ್ತೆ, ನಿನ್ನೆ ನೋಡುತ್ತೆ, ಮಗು ಆಡ್ತಾ ಕೂತಿರುತ್ತೆ, ಏನು ವಿಷಯ ಹಿಡ್ಕೊಂಡ್ಬಿಟ್ಟಿರುತ್ತೆ, ತಾಯಿ ಎಲ್ಲೋ ಹೋಗೋದು ನೋಡುತ್ತೆ, ತಕ್ಷಣ ಏನು ಮಾಡುತ್ತದ ಎಲ್ಲ ಬಿಟ್ಟು ಹೋಗ್ಬಿಡುತ್ತಾಕೆ. ಅದೇ ಸರ್ವತಃ ಸಂಗಮ್, ನಿರಂತ ಸರ್ವತಃ ಸಂಗಮ್. ದೇವರ ವಿಷಯ ಬಂತು ಅಂದ್ರೆ ಏನು ಮಾಡ್ತಾರೆ ಅವರು ಎಲ್ಲ, ಅವ್ ಏನು ಮಾಡಿದ್ರು ಅಷ್ಟೊತ್ತು ಏನು ಮಾಡಿರ್ತಾಳೆ ಪಾಪ ಗೊತ್ತಾಕೆ, ಹೇಗಾಗ್ಬಿಟ್ಟು ತಪ್ಪಿಸಿ ಹೋಗ್ಬೇಕಂತ ಪ್ಲಾನ್ ಮಾಡಿರ್ತಾಳೆ ಪಾಪ. ಇದೆಲ್ಲ ಮಾಡಿಕೊಂಡು ಆಡ್ತಾ ಇದ್ದ ಖುಷಿಯಿಂದ ಹೋಗಿ ನೋಡಿದ ತಕ್ಷಣ ಬಿದ್ದು ಜೋರಾಗಿ ಅಳ್ತಾ ಬೇರೆ ಹೋಗ್ಬಿಡುತ್ತಲ್ಲ, ಅವಾಗ ಏನಾಯ್ತು ಅದಕ್ಕೆ, ಯಾವೆಲ್ಲಕ್ಕಿಂತ ಯಾವ್ದು ದೊಡ್ಡದಾಯ್ತು, ತಾಯಿ ದೊಡ್ಡದಾಯ್ತು. ಅದಕ್ಕೆ ದೇವ್ರು ಎಲ್ಲಕ್ಕಿಂತ ದೊಡ್ಡವರಾಗಬೇಕು. ನಿರಸ್ಯ ಸರ್ವತ ಸಂಗಂ, ಎಲ್ಲ ಮಾಡ್ತೀವಿ ಭಕ್ತಿ, ದೇವ್ರ ಪೂಜೆ ಒಂದು ಮಾಡೋದಿಲ್ಲ, ಅದೇನಾಯ್ತು ಅಲ್ಲಿಗೆ ದೇವ್ರ ಭಕ್ತಿ ಇಲ್ಲ ಅಂತ ಸಿಂಪಲ್ ಆನ್ಸರ್ ಏನು ಅದಕ್ಕೆ, ಭಕ್ತಿ ಇದ್ರೆ ಬಿಡ್ತಾರೆ ಇರಲಿಲ್ಲ, ಭಕ್ತಿ ಇದ್ರೆ ಬಿಡ್ತಾ ಇರ್ ಮಾ. ಇವತ್ತು ಸಾಮಾನ್ಯವಾಗಿ ದೇವ್ರ ಪೂಜೆ ಮಾಡದೇ ಇದ್ದವ್ರಿಗೆ ಮೊದಲೇ ಡಿಫೆಕ್ಟ್ ಏನು ಸಿಗ್ತೆ ಅಲ್ಲಿಗೆ, ಭಕ್ತಿ ಇಲ್ಲ ಅಂತ ಪ್ರೂವ್ ಆಯ್ತು. ಇದ್ದ ಮೇಲೆ ಮಾಡಲೇಬೇಕಾಗುತ್ತೆ, ಬೇರೆ ದಾರಿನೇ ಇಲ್ಲ. ಕಷ್ಟ ಆಗುತ್ತೆ ಪ್ರಶ್ನೆ ಇಲ್ಲಾಗ, ಮಾಡಬೇಕಾದ ನಾವು ಅಡುಗೆ ಊಟ ಪಾತ್ರೆ ತೊಳೆಯೋದು ಎಲ್ಲ ಎಷ್ಟು ಕಷ್ಟ ಅದು, ಅದು ಯಾಕೆ ಅಡುಗೆ ಊಟ ಮಾಡ್ತಾನೆ, ಅಡುಗೆ ಮಾಡ್ತಾನೆ, ನೆಸಿಟಿ ಇದೆ. ಸೊ ದೇವ್ರ ಪೂಜೆ ಕಷ್ಟ ಆದರೂ ಕೂಡ ಯಾಕೆ ಮಾಡ್ತಾನೆ, ಭಕ್ತಿ ಇದೆ. ಭಕ್ತಿ ಇದ್ದರೆ ಅವ್ರಿಗೆ ಎಷ್ಟು ಕಷ್ಟ ಆದರೂ ಮಾಡ್ತಾನೆ, ಭಕ್ತಿ ಇಲ್ಲದೆ ಹೋದರೆ ಎಷ್ಟು ಸುಲಭ ಇದ್ದರೂ ಮಾಡೋದಿಲ್ಲ. ಅದಕ್ಕಾಗಿ ಯಾವಿಸೇನ್ ಮನಃ ನಿರಸ್ಯ ಸರ್ವತಃ ಸಂಗಮ್, ಎಲ್ಲ ಸಂಸ್ಥೆಗಳ ಸಂಘವನ್ನು ಬಿಟ್ಟು ತೊಯ್ಯಿ ಮನಃ ಅವಿಷೇನ್, ಮನಸ್ಸಿನಿಂದಲೇ ಬರಬೇಕಲ್ಲ ಅಂತ ಯೋಗವನ್ನು ನೀನು ಹೇಳ್ತಾ ಇದ್ದಿ, ಅದಕ್ಕೆ ನನಗೆ ಸ್ಪಷ್ಟೀಕರಣ ಬೇಕು ಅಂತ ಕೇಳಿದ. ಅರ್ಜುನ ಕೂಡ ಏನಂತ ಕೇಳಿದ್ದ, ಯಾವ್ದು ದೊಡ್ಡದೊಡಗೀಗ, ಕ್ವಚಿತ್ ಯೋಗಂಶ ಶಂಸಸಿ, ಒಂದ್ಸರ್ತೆ ಸಾಂಖ್ಯ ಹೇಳ್ತೀಯ, ಒಂದ್ಸರ್ತೆ ಯೋಗ ಹೇಳ್ತೀಯ, ಅದಕ್ಕೆ ತದೇಕ ಮೊದ ನಿಶ್ಚಿತ್ಯ, ಏನೇ ಶ್ರೇಯೋಹಮಾಪ್ಯ, ಒಂದು ಹೇಳ್ಬಿಡು ಸಾಕು ನನಗೆ, ಯಾವ ಶ್ರೇಯಸ್ಸು ಅಂತ ಕೇಳಿದರೆ ಅವ್ರು ಕೃಷ್ಣ ಹೇಳಿ ಎರಡು ಬೇರೆ ಅಲ್ಲೇ ಅಲ್ಲ ಅಂತ ಹೇಳಿದನಲ್ಲ, ಆ ರೀತಿ ಹೇಳ್ತಾರೆ. ಶ್ರೀ ಭಗವಾನು ವಾಚ, ಕಾಲೇನ ನಷ್ಟ ಪ್ರಳಯೇ ವಾಣೀಯಂ ವೇದ ಸಂಹಿತ ಮಯಾದೋ ಬ್ರಹ್ಮಣೇ ಪ್ರೋಕ್ತ ಧರ್ಮೋ ಯಶ್ಯಾಂ ಮದಾತ್ಮಕಃ. ಕಾಲೇನ ನಷ್ಟ ಪ್ರಳಯೇ ವಾಣೀಯಂ ವೇದ ಸಂಹಿತ ಮಯಾ ಆದೌ ಬ್ರಹ್ಮಣೇ ಪ್ರೋಕ್ತ ಧರ್ಮ ಯಶ್ಯಾಂ ಮದಾತ್ಮಕಃ. ಇಯಂ ವೇದ ಸಂಹಿತ ವಾಣಿ, ಈ ವೇದ ರೂಪದ ಒಂದು ವಾಣಿ, ಕಾಲೇನ ಪ್ರಳಯೇ ನಷ್ಟ, ಪ್ರಳಯ ಕಾಲದಲ್ಲಿ ಏನಾಗಿ ಹೋಗಿರ್ತು, ನಷ್ಟವಾಗಿ ಹೋಯಿತು. ನಷ್ಟ ಅಂದ್ರೇನು, ನಶ್ಯ ಅದರ್ಶನೆ ಅಂತಾರೆ, ನಶ್ಯ ಅದರ್ಶನೆ, ಅದರ್ಶನೆ ಅಂದ್ರೆ ಕಾಣದಾಗಿತ್ತು ಅಂತ, ವ್ಯಕ್ತವಾಗೋದು ಅವ್ಯಕ್ತವಾಗದ. ವೇದಕ್ಕೆ ನಾಶ ಇಲ್ಲ, ವೇದಕ್ಕೆ ನಾಶ ಇಲ್ಲದಕ್ಕೆ ಏನು ಹೇಳಬೇಕು, ಇಲ್ಲ ಅಂದ್ರೆ ಏನರ್ಥ, ಅದಕ್ಕೆ ಅಭಿವ್ಯಕ್ತಿ ಇಲ್ಲ ಅಂತ ಅಷ್ಟೇ ಅರ್ಥ. ಮಯಾ ಆದೌ ಬ್ರಹ್ಮಣೇ ಪ್ರೋಕ್ತ, ಆಮೇಲೆ ಏನು ಮಾಡಿದೆ ನಾನು ಅದನ್ನು, ಜನ್ಮಾದ್ಯಶ್ಚೇತೋನ್ಮಯ ಜತರಥಾಥೇಶ್ವ ವಿಘ್ನಸ್ವರಾಟ್ ದೇನೇ ಬ್ರಹ್ಮ ಹೃದಯ ಆದಿ ಕವಯೇ, ಅದು ಬಂತು. ನಾನು ಬ್ರಹ್ಮದೇವರಿಗೆ ಫಸ್ಟ್ ಹೇಳಿದೆ ನಾನು ವೇದಗಳನ್ನು, ಯೋ ಬ್ರಹ್ಮಾಣ ದಾತಿ ಪೂರ್ವಂ ವೇದಾಂಚಾಸ್ಮೈ ಗೃಹಿಣೋತಿ ತಸ್ಮೈ ಅಂತ ವೇದವಾಕ್ಯ. ಮಯಾ ಆದೌ ಬ್ರಹ್ಮಣೇ ಪ್ರೋಕ್ತ ಧರ್ಮೋ ಯಶ್ಯಾಂ ಮದಾತ್ಮಕ, ಮೊದಲು ಬ್ರಹ್ಮದೇವರು ಹೇಳಿದೆ. ಯಾತಕ್ಕೆ ವೇದ ಹೇಳಬೇಕಾಗಿತ್ತು ಅಂದರೆ, ನಾನು ಸಂಬಂಧಪಟ್ಟ ಧರ್ಮ ಹೇಳೋದು ವೇದವೇ, ವೇದೋಖಿರೋ ಧರ್ಮ ಮೂಲಂ. ವೇದ ಅಂಬುದು ಸರ್ಕಾರ ಇದ್ದ ತಕ್ಷಣ ಅದಕ್ಕೇನು ಬೇಕು ಅಂದೀಗ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕು, ಅದರಿಂದ ನಾನು ತಿಳ್ಕೋಬೇಕು. ವೇದ ಅಂದರೆ ಭಗವಂತನ ಕಾನೂನು, ಅದು ಅದಕ್ಕಾಗಿ ಅದನ್ನು ಹೇಳಲೇಬೇಕಾಯಿತು. ಹೇಳಿದೆ, ತೇನ ಪ್ರೋಕ್ತ ಚ ಪುತ್ರಾಯ ಮನವೇ ಪೂರ್ವಜಾಯಸ ತಥೋ ಭೃಗ್ವಾದಯೋ ಅಗೃಹನ್ ಶಬ್ದ ಬ್ರಹ್ಮ ಮಹರ್ಷಯ. ತೇನ ಪ್ರೋಕ್ತ ಚ ಪುತ್ರಾಯ ಮನವೇ ಪೂರ್ವಜಾಯಸ, ಆ ಬ್ರಹ್ಮದೇವರು ಏನು ಮಾಡಿದರು, ತಮ್ಮ ಮಗನಿಗೆ ಹೇಳಿದರು. ಮನವೇ ಪೂರ್ವಜಾಯಸ, ಮೊದಲನೇ ಮನು ಅಂತ ಹೇಳಿದ್ರಿಂದ ಸ್ವಯಂಭೂ ಮನು ಅಂತ ಅರ್ಥ, ಮೊದಲ ಮನು ಸ್ವಯಂಭೂ ಮನು. ಅಲ್ಲಿ ಹೇಳಿದ್ದು ಇಮಂ ವಿವಸ್ಪತಿಯ ಯೋಗಂ ಪ್ರೋಕ್ತವಾ ನಹಮವೇಯಂ, ಸೂರ್ಯನಿಗೆ ಹೇಳಿದೆ ಹೀಗೆ ಬಂತು ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಬ್ರಹ್ಮದೇವರು ಉಪದೇಶ ಮಾಡಿದ್ದು ತಾನೇ, ಉಪದೇಶ ಮಾಡಿದ್ದು ತಾನೇ. ಅದು ಪರಂಪರೆ, ಜ್ಞಾನಕ್ಕೆ ಯಾವಾಗಲೂ ಏನು ಹೇಳಬೇಕು, ಪರಂಪರೆ ಹೇಳಬೇಕು. ಅದು ಪರಂಪರೆ ಹೇಳ್ತಾ ಇದ್ದ. ಮಯಾದು ಇದರಿಂದ ಏನಾಯಿತು ಅಂದರೆ, ಯಾರೋ ಹೇಳ್ತಾರೆ ಅಂತ ಯಾರ್ಯಾರದ ಮಾತು ಕೇಳಬಾರದು, ಪರಂಪರೆ ಇದ್ದರೆ ಸರಿನೇ, ಪರಂಪರೆಯಿಂದ ಬಂದರೆ ಸರಿ. ಇವತ್ತು ಮಠದಲ್ಲಿ ಗೊತ್ತಪ್ಪ ಹಿಂದೇನು ಮಾಡ್ತಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಎಲ್ಲರೂ ವೈಷ್ಣವರೇ, ಯಾರೇ ಅವ್ರು ಮೈಕಾಶಿ ಮಾಡದೇ ಇದ್ದವ್ರು ಹೇಳಿದ್ರೆ ನಮ್ಗಂಟೇನು ಹೋಯ್ತದ್ರಿಂದ. ಅದಕ್ಕೆ ಇವು ಯಾರಲ್ಲಿ ಬರಬೇಕೀಗ, ಒಂದು ಇದು ಟ್ರೆಡಿಷನ್ ಇದೆ, ಪರಂಪರೆ ಇದೆ. ಆ ಪರಂಪರೆಯಲ್ಲಿ ಬಂದಾಗ ಈ ಸಂಶಯಗಳು ಬರೋದಿಲ್ಲ ಅಂತ ಅರ್ಥ. ತೇನ ಪ್ರೋಕ್ತಾಚ ಪುತ್ರಾಯ ಮನವೇ ಪೂರ್ವಜಾಯ ಸಾ ತಥೋ ಭೃಗ್ವಾದಯೋ ಗೃಹನ್, ಸ್ವಯಂಭವನಂದು ಯಾರು ಕಲ್ತಾರದನ್ನೆಲ್ಲ ಕೂಡ ಭೃಗು ಮೊದಲಾದವರು ಉಪದೇಶವನ್ನು ಹೊಂದಿದರು. ಅದಕ್ಕೆ ಸ್ವಯಂ ಮನುಸ್ಮೃತಿನ ಹೇಳಬೇಕಾದ್ರೆ ಭೃಗು ಪ್ರೋಕ್ತ ಅಂತಲೇ ಕರೆಯೋದು, ಭೃಗುವಿಗೆ ಉಪದೇಶ ಮಾಡಿದ್ರೆ ಅವರು ಅದನ್ನು ಬರೆದರು ಅಂತ ಹೇಳ್ತಾರೆ. ಅದಕ್ಕೆ ಭೃಗವೋ ಭೃಗ್ವಾದಯ ಅಗ್ರಣ್ಣ, ಭೃಗು ಮೊದಲಾದವರೆಲ್ಲ ಸ್ವೀಕಾರ ಮಾಡಿದರು. ಶಬ್ದ ಬ್ರಹ್ಮ ಮಹರ್ಷಯ, ಶಬ್ದ ಬ್ರಹ್ಮ ಅಂದರೆ ವೇದ, ಆ ವೇದದಿಂದ ತಿಳಿತಕ್ಕಂಥ ಬ್ರಹ್ಮಜ್ಞಾನ, ಅದನ್ನು ಭೃಗಾದಿ ಋಷಿಗಳೆಲ್ಲ ಕೂಡ ಸ್ವಯಂಭೂಮನುಗಳಿಂದ ತಿಳ್ಕೊಂಡ್ರು. ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಕಾಲೀನ ನಷ್ಟ ಪ್ರಳಯ ಭಕ್ತ ಭವತ ಅನಪೇಕ್ಷಿತ ಅನ್ಯಾಪೇಕ್ಷರಹಿತೋ ಅಖಿಲ ಸಾಧನೋತ್ತಮೋ ಭಕ್ತಿ ಯೋಗ ಉದಾಹೃತ. ಭಕ್ತಿಯೋಗ ಅಂಬದು ಅಲ್ಟಿಮೇಟ್ ಅಂತ ಹೇಳ್ತಾ ಇದ್ದೆ, ಅದು ಹೇಗೆ ಅಂತ ಪ್ರಶ್ನೆ. ವೇದ ಮೂಲಾನ್ನೇವ ಶ್ರೇಯಾಂಸಿ ತತ್ರ ಮತ್ ಪ್ರೀತಿ ಸಾಧನಂ ಭಕ್ತಿ ಲಕ್ಷಣೋ ಧರ್ಮ ಶ್ರೇಯಸಾಂ ಉತ್ತಮ ಇತಿ ದರ್ಶಯಿತು ಶ್ರದ್ಧಾ ಜನನಾಯ ವೇದೋಕ್ತ ಪರಂಪರಾಮಾಹ ಕಾಲೇನ ಇತ್ಯಾದಿನ ಇದೋಕ್ತ ಪರಂಪರೆಯನ್ನು ಹೇಳಿದ ಕಾಲೇನ ಕಾಲಶಕ್ತಿಯ ಕಾಲಬಲದಿಂದ ಮದಾತ್ಮಕೋ ಮದ್ವಿಷಯ ನನ್ನನ್ನು ಹೇಳ್ಕೊಡ್ತಕ್ಕಂಥ ವೇದವಾಣಿ ನಷ್ಟವಾಗಿತ್ತು ಅದನ್ನು ನಾನು ಬ್ರಹ್ಮದೇವರಿಗೆ ಹೇಳಿದೆ ಅದನ್ನು ಅವ್ರ ಮಕ್ಕಳಿಗೆ ಹೇಳಿದರು ಮನವೇ ಸ್ವಯಂಭುವಾಯ ಕೀದೃಶೋಯಂ ತದ್ಧಿತ ಪ್ರತ್ಯಯ ಇತ್ಯೇತ ಸ್ಪಷ್ಟ ಐತಿ ಪುತ್ರ ಆಯೇತಿ ಇವರು ಯಾರು ಸ್ವಯಂಭುವ ಅಂತ ಕೇಳಿದರೆ ಸಾಮಾನ್ಯವಾಗಿ ಕೆಲಸ ಹೀಗಾಗತ್ತೆ ತದ್ಧಿತ ಪ್ರತ್ಯಯ ಸಂಬಂಧಾರ್ಥದಲ್ಲೂ ಹೇಳ್ಬೋದು ತಂದೆ ಮಗಂಬಾರ್ಥದಲ್ಲೂ ಹೇಳ್ಬೋದು ಇಲ್ಲಿ ಮನುಗಳು ಒಂದು ಸ್ವಯಂಭುವ ಅನ್ನೋ ಹೆಸರು ಎಲ್ಲಿಂದ ಬಂತು ಸ್ವಯಂಭು ಸ್ವಯಂಭುವ ಸಂಬಂಧ ಇದ್ದರೂ ಸ್ವಯಂಭುವ ಮಗನಾದರೂ ಸ್ವಯಂಭುವ ಇಲ್ಲಿ ಯಾವರ್ಥಲ್ಲಿ ಬಂತು ಅಂದರೆ ಪುತ್ರ ಆಯ ಸ್ವಯಂಭುವ ಅನ್ನೋ ಹೆಸರು ಯಾತಕ್ಕೆ ಬಂತವರಿಗೆ ಮಗನಾಗಿದ್ದಕ್ಕೆ ಬಂದ ಹೆಸರದು ಸ್ವಯಂಭುವ ಪುತ್ರತ್ವಾ ಸ್ವಯಂಭುವ ಇತ್ಯರ್ಥ ಅತ್ರ ಮನೋಹ ಪೂರ್ವಜತ್ವಂ ರುದ್ರೇಂದ್ರ ಕುಮಾರಾನ್ ವಿನೇತಿ ಗ್ರಾಹ್ಯಂ ಅಲ್ಲೊಂದು ಪ್ರಶ್ನೆ ಬಂತು ಇಲ್ಲಿ ಪೂರ್ವಜ ಪೂರ್ವಜ ಅಂತ ಕಲಿತರಲ್ಲ ಹಾಗಿದ್ದರೆ ಮೊದಲು ಹುಟ್ಟಿದ್ದು ಯಾರು ರುದ್ರ ಬ್ರಹ್ಮದೇವರು ಆಮೇಲೆ ರುದ್ರದೇವರು ಇಂದ್ರದೇವರು ಅವರೆಲ್ಲ ಬಂದರು ಇಲ್ಲಿ ಪೂರ್ವಜಾಯ ಅಂಥೇಳಿ ಸ್ವಯಂಭೂ ಮನುಗೆ ಹೇಳಿಬಿಟ್ರಲ್ಲ ಅಂತ ಕೇಳಿದರೆ ಅವರಿಗೆ ಹೇಳಿದ್ದಲ್ಲ ಮನುಗಳಲ್ಲಿ ಪೂರ್ವಜರು ಮನುಗಳಲ್ಲಿ ಪೂರ್ವಜರೇ ಹೊರತು ಎಲ್ಲಗಿಂತ ಮೊದಲು ಹುಟ್ಟಿದವರು ಅಂತ ಅರ್ಥ ಅಲ್ಲ ರುದ್ರಮಿಂದ್ರಂ ಕುಮಾರಂಚ ವಿನಾಯಿವಾನ್ಯಾಗ್ರಜೋ ಮನು ಬ್ರಹ್ಮಪುತ್ರೇ ಶ್ವಾಜಿ ಸೃಷ್ಟೌ ಅನ್ಯಥಾತ್ವಂ ಪುನರ್ಜನೇಹೇ ಇತಿ ವಚನಾ ತಕ್ಷಣ ಅದಕ್ಕೆ ಕೊಟೇಶನ್ ಕೊಡ್ತಾರೆ ಆಚಾರ್ಯರು ರುದ್ರಂ ಇಂದ್ರಂ ಕುಮಾರಂಚ ವಿನೈವ ಅನ್ಯಾಗ್ರಜೋ ಮನು ರುದ್ರದೇವರನ್ನ ಇಂದ್ರದೇವರನ್ನ ಷಣ್ಮುಖನನ್ನ ಬಿಟ್ಟು ಉಳಿದವರಿಗಿಂತ ದೊಡ್ಡವರು ಯಾರು ಸ್ವಯಂಭೂಮನು ಅಷ್ಟೇ ಹೊರತು ಅಗ್ರಜ ಅಂತ ಹೇಳಿದ್ರೆ ಬ್ರಹ್ಮದೇವರಿಗೆ ರುದ್ರದೇವರಿಗೆ ಸಮ ಇತ್ಯಾದಿ ಅರ್ಥ ಅಲ್ಲ ಬ್ರಹ್ಮಪುತ್ರೇಷು ಆದಿ ಸೃಷ್ಟು ಅನ್ಯಥಾತ್ವಂ ಪುನರ್ಜನೇಹೇ ಇತಿ ವಚನ ಇದು ಬ್ರಹ್ಮಪುತ್ರರಲ್ಲಿ ಆದಿ ಸೃಷ್ಟಿ ನಡೆದ ಪ್ರಸಂಗ ಇದು ಅನಂತರ ಬಂದಾಗ ಸೃಷ್ಟಿ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಮೊದಲ ಸೃಷ್ಟಿ ಒಂದು ಭಾರಿ ಇಂಪಾರ್ಟೆಂಟ್ ಆದಿ ಸೃಷ್ಟೋ ಪೂರ್ವಜಾಯೇ ತೇಜಿಕಾ ಸರ್ವತೋ ಗುಣೈಹಿ ಅದು ನಿಯಮ ಆದಿ ಸೃಷ್ಟಿಯ ಸ್ಪೆಷಾಲಿಟಿ ಏನು ಅಂದರೆ ಯಾರು ಮೊದಲು ಹುಟ್ಟಿರ್ತಾರೋ ಏನಾಗಿರ್ತಾರೋ ಅವರು ಅನಂತರ ಶ್ರೇಷ್ಠರಾಗಿರ್ತಾರೆ ಆದಿ ಸೃಷ್ಟಿಯ ನಿಯಮ ಇದು ಅದೇ ರೀತಿಯೇ ಮೊದಲು ಹುಟ್ಟಿದವರು ಕೊನೆಯೇ ಹೋಗ್ತಾರೆ ಅದೊಂದು ನಿಯಮ ಆದರೆ ಮುಂದಿನ ಸೃಷ್ಟಿ ಬೇರೆ ಇದೆ ಮೊದಲೇನು ಹುಟ್ಟಿದ್ರು ಈಗ ಇವರು ಸೂರ್ಯ ಹುಟ್ಟಿದ ಮೊದಲು ಬ್ರಹ್ಮದೇವರಿಂದ ಹುಟ್ಟಿದವರು ಬಂದುಬಿಟ್ಟಿದೆ ಆಗಲೇ ಕಶ್ಯಪರ ಮಗನಾಗಿ ಹುಟ್ಟುತ್ತಾನೆ ಅವಾಗ ತಾರತಮ್ಯ ಮುಖ್ಯ ಅಲ್ಲ ಗರುಡ ಕಶ್ಯಪರ ಮಗನಾಗಿ ಹುಟ್ಟುತ್ತಾನೆ ಕಶ್ಯಪರ ಇಲ್ಲಿ ಗರುಡ ಇಲ್ಲಿ ಹೆಸರಿಗೆ ಕಶ್ಯಪ ಅಪ್ಪ ಗೊತ್ತಾಯ್ತಿಲ್ಲ ಈತ ಮಗ ಇದು ಯಾವುದಕ್ಕೆ ಕೌಂಟ್ ಆಗಲಿದೆಲ್ಲ ಕೂಡ ತಾರತಮ್ಯಕ್ಕೆ ಕೌಂಟ್ ಆಗೋದಿಲ್ಲ ಮೊದಲು ಹುಟ್ಟಿದ ತಾರತಮ್ಯಕ್ಕೆ ಕೌಂಟ್ ಆಗುತ್ತೆ ಅರ್ಥ ಆಯ್ತಾ ಈಗ ಮಧ್ಯೆ ಮಧ್ಯೆ ಎಲ್ಲೋ ಲೀವ್ ಬಂದು ಬಂದು ರಿಪೋರ್ಟ್ ಮಾಡ್ಕೊಳ್ಳೋದು ಬೇರೆ ಅಪಾಯಿಂಟ್ ಆಗೋದು ಬೇರೆ ಲೀವ್ಗೆ ಬಂದು ಏನು ಜೂನಿಯರ್ ಅಂತ ತಿಳ್ಕೊಂಡೆ ಜೂನಿಯರ್ ಅಲ್ಲ ಅವ್ರು ಮೊದಲೇ ಅಪಾಯಿಂಟ್ ಆಗಿಬಿಟ್ಟಿದೆ ಈಗಾಗಲೇ ಆದರೆ ಅವತ್ತೇ ಅಪಾಯಿಂಟ್ ಮಾಡೋದು ಯಾರೋ ಅವನು ಜೂನಿಯರ್ ಇಟ್ಟೆ ಅವನು ಏನು ಮಾಡಿದ್ರು ಸೀನಿಯರ್ ಆಗೋದು ಜೂನಿಯರೇ ಅವನು ಇದು ಅರ್ಥ ಮಾಡಿಕೊಂಡ್ರೆ ಮೊದಲು ಹುಟ್ಟಿದ ಬೇರೆ ಆಮೇಲೆ ಬರೋದು ಬೇರೆ ಆದಿಸೃಷ್ಟೋ ಪೂರ್ವಜಾಯೇ ತೇಜಿಕಾ ಸರ್ವತೋ ಗುಣೈ ಆದಿಸೃಷ್ಟಿಯಲ್ಲಿ ಮೊದಲು ಹುಟ್ಟಿದವರು ಭಾಳ ದೊಡ್ಡವರಾಗಿರಲೇಬೇಕು ಅನಾದ್ಯನಂತ ಕಾಲೇಶು ಮುಕ್ತಾವಪಿ ಯಥಾಕ್ರಮಂ ಅವ್ರ ತಾರತಮ್ಯ ಹೇಗಿರುತ್ತೆ ಅಂದರೆ ಅದು ಅನಾದಿ ಮತ್ತು ಅನಂತ ಮುಕ್ತಿಯಲ್ಲೂ ಹಾಗೆ ಉಳ್ಕೊಳ್ಳುತ್ತೆ ಚೇಂಜ್ ಆಗೋದೇ ಇಲ್ಲ ತೇಭ್ಯ ಪಿತೃಭ್ಯ ತತ್ಪುತ್ರಾಹ ದೇವ ದಾನವ ಗುಹ್ಯಕಾಹ ಮನುಷ್ಯಾಹ ಸಿದ್ಧಗಂಧರ್ವಾಹ ಸವಿದ್ಯಾಧರ ಚಾರಣಾಹ ಕಿಂದೇವಾಹ ಕಿನ್ನರಾಹ ನಾಗಾಹ ರಕ್ಷ ಕಿಂ ಪುರುಷಾದಯಃ ಬಹ್ವ್ಯಃ ತೇಷಾಂ ಪ್ರಕೃತಯೋ ರಜಸ್ಸತ್ವ ತಮೋಭುವಃ ಅದೇ ರೀತಿ ಮತ್ತೆ ಪರಂಪರೆ ಬೆಳೀತಾ ಬಂತ ಹಾಗೇನೆ ತೇಭ್ಯ ಪಿತೃಭ್ಯ ತತ್ಪುತ್ರಾಹ ತಂದೆಗಳಾದ ಅವರಿಂದ ಅವ್ರ ಮಕ್ಕಳು ಕೇಳಿಕೊಂಡ್ರು ಮಕ್ಕಳಲ್ಲಿ ಎಲ್ಲ ವೆರೈಟಿ ಶುರುವಾಯಿತು ಆಮೇಲೆ ದೇವದಾನವ ಗುಹ್ಯಕಾಹ ಕಶ್ಯಪರ ಮಕ್ಕಳಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಪರಮಯೋಗ್ಯರಿಂದ ಪರಮಯೋಗ್ಯರು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ದೇವದಾನವ ಗುಹ್ಯಕಾಹ ಧರ್ಮ ಎಲ್ಲ ತಿಳ್ಕೊಂಡ್ಬಿಟ್ರು ಫಾಲೋ ಮಾಡಲಿಲ್ಲ ಅವರು ಅಷ್ಟೇ ಮನುಷ್ಯಾಹ ಸಿದ್ಧಗಂಧರ್ವಾಹ ಮನುಷ್ಯರು ಸಿದ್ಧರು ಗಂಧರ್ವರು ಸ ವಿದ್ಯಾಧರ ಚಾರಣಾಹ ವಿದ್ಯಾಧರರು ಚಾರಣರು ಕಿಂದೇವಾಹ ಕಿನ್ನರಾಹ ದೇವತೆಗಳಂತಿದ್ದಾರೆ ದೇವತೆಗಳಲ್ಲ ಅವರು ಕಿಂದೇವಾಹ ಅದು ಕಿನ್ನರಾಹ ಮನುಷ್ಯರಂತಿದ್ದಾರೆ ಮನುಷ್ಯರಲ್ಲ ಕಿನ್ನರರು ನಾಗಾಹ ರಕ್ಷ ಕಿಂ ಪುರುಷಾದಯ ಕಿಂ ದೇವರು ಕಿನ್ನರರು ಕಿಂ ಪುರುಷರು ಬಹ್ವ್ಯಸ್ತೇಷಾಂ ಪ್ರಕೃತಯ ರಜಸ್ತತ್ವ ತಮೋಹುವಃ ಅನೇಕವಾದ ಸ್ವರೂಪ ದೇಹ ಹೊಂದಿರತಕ್ಕಂಥ ಜನಗಳೆಲ್ಲ ಅದನ್ನೆಲ್ಲ ಕೇಳ್ತಾ ಬಂದರು ಯಾವಿರ್ಭೂತಾನಿ ಭಿದ್ಯಂತೆ ಭೂತಾನಾಂ ಮತಯಸ್ತಥಾ ಯಥಾ ಪ್ರಕೃತಿ ಸರ್ವೇಷಾಂ ಚಿತ್ರಾವಾಚಸ್ರವಂತಿ ಯಾವಿರ್ಭೂತಾನಿ ಭಿದ್ಯಂತೆ ಭೂತಾನಾಂ ಮತಯಸ್ತಥಾ ಯಥಾ ಪ್ರಕೃತಿ ಸರ್ವೇಷಾಂ ಚಿತ್ರಾವಾಚ ಸ್ರವಂತಿ ಕಲ್ತೇನೋ ಕಲ್ತರು ಆದರೆ ಅನುಷ್ಠಾನ ಮಾತ್ರ ಯೋಗ್ಯತೆ ತಕ್ಕಂತೇನೆ ಹೊರತು ಅದನ್ನು ಒಳಗಿಂದ ಹೊರಗಿಂದ ಮಾಡಿಸೋಕ್ಕಾಗೋದಿಲ್ಲ ತತ್ ಕಿಂ ತತ್ರಾಹ ಏವಮಿತಿ ಯಥಾ ದ್ವೇದವಾಚ ಚಿತ್ರಾಹ ಸ್ರವಂತಿ ಧರ್ಮಾದಿ ಅಶೇಷಾರ್ಥ ಪ್ರತಿಪಾದಕಾಹ ವಾಚ ಸ್ವಮನಿಷಿತಾರ್ಥೇ ಪ್ರಮಾಣವದ್ಭಾಂತಿ ಇತ್ಯರ್ಥ ಯಥಾ ಪ್ರಕೃತಿ ವೈಚಿತ್ರ್ಯಾತ್ ವೇದವಾಗ್ ಅರ್ಥ ಪ್ರತೀತಿ ವೈಚಿತ್ರ್ಯಂ ಏವಂ ಮತಯೋಪಿ ವಿಚಿತ್ರಾಹ ಆದ್ದರಿಂದನೇ ಅವ್ರು ಕೇಳಿದರು ಅಂತ ಹೇಳಿದ್ದೆ ಹೊರತು ಅರ್ಥ ಮಾತ್ರ ಒಂದೇ ರೀತಿ ಎಲ್ಲ ಮಾಡ್ಕೊಳ್ಳಿಲ್ಲ ಬರುತ್ತಾರೆ ತಿನ್ನು ಸರ ನೋಡ್ತಾನೆ ಒಬ್ಬ, ಅವ್ರು ಹ್ಯಾಕ್ ಕೊಳ್ಳೋದು ಒಬ್ಬನು ಯೋಚನೆ ಮಾಡ್ತಾನೆ, ಒಬ್ಬನು ಬರೀ ಭಾರಿ ಚೆನ್ನಾಗಿದೆ ಅಷ್ಟೇ, ಇನ್ನೊಬ್ರು ಹ್ಯಾಗೆ ಹಾರಿಸೋದು ಯೋಚನೆ ಮಾಡಿರ್ತಾರೆ. ಯಾಕೆ ನೋಡಿದ್ದು ಒಂದನ್ನೇ, ಅವ್ರ ಬುದ್ಧಿ ತಕ್ಕಂತೆ ಏನು ಐಡಿಯಾ ಬರುತ್ತೆ ಅವರಿಗೆ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ವೇದವಾಕ್ಯಗಳನ್ನು ಕೂಡ ವೇದವಾಕ್ಯದ ಅರ್ಥ ತಿಳ್ಕೊಂಡ್ರು ಕೆಲವರು, ತಮ್ಮ ಅರ್ಥಕ್ಕೆ ವೇದವನ್ನು ಅಡ್ಜಸ್ಟ್ ಮಾಡಿಕೊಂಡ್ರು ಕೆಲವರು, ಅದನ್ನು ಹೇಳ್ತಾನೆ. ಅದೇ ಇವರೆಲ್ಲ ಉಳಿದವ್ರು ಮಾಡಿದ್ದೇನೆ, ಗೀತಾದಿಗಳನ್ನು ಮೆಂಡ್ ಮಾಡಿಕೊಂಡ್ರು ತಮ್ಮ ಅರ್ಥಕ್ಕೆ ತಕ್ಕಂತೆ. ನಾವು ಹೇಳೋದನ್ನೇ ಗೀತೆ ಹೇಳುತ್ತೆ ಅಂತ ಹೇಳಿ ಶುರು ಮಾಡಿದ್ರು. ಗೀತೆ ಹೇಳಿದ್ದನ್ನು ನಾವು ಹೇಳಬೇಕು ಅಲ್ಲ, ನಾವು ಹೇಳೋದನ್ನೇ ಗೀತೆ ಹೇಳಿದ್ರೆ ತೋರಿಸ್ಬೇಕಷ್ಟೇ. ಆ ಮಾತು ಹೇಳ್ಬಿಡ್ತಾರ, ಈಗ ತೋರಿಸಕ್ಕೆ ಹೊರಟಿರೋ ನಾವು ಅಂತ ಹೇಳ್ತಾರೆ. ಅದು ಮೋಸ ಆಗಲಿಲ್ಲ, ಅದು ಹೇಳೋದಿಲ್ಲ. ತಲೆ ತಕ್ಕದೆ ಟೋಪಿ ಕಟ್ ಮಾಡಬೇಕು, ಟೋಪಿ ತಲೆ ಕಟ್ ಮಾಡಬೇಕು, ಗೊತ್ತಾಯ್ತಿಲ್ಲ. ತಲೆ ತಕ್ಕದೆ ಟೋಪಿ, ಟೋಪಿ ತಗಲೇ ಮಾಡಿದ್ರೆ ಎಷ್ಟು ತಲೆ ಹೋಗುತ್ತಾಗ ಲೆಕ್ಕ ಹಾಕ್ರಿ, ಮರ್ಡರ್ ಆಗಿಬಿಡುತ್ತೆ. ಆ ರೀತಿ ಮಾಡಿದರು. ವೇದವಾಕ್ಯಕ್ಕೆ ನಾವು ಅಡ್ಜಸ್ಟ್ ಆಗಬೇಕೆ ಹೊರತು ನಮ್ಮ ತಕ್ಕಂತೆ ವೇದವಾಕ್ಯ ಹೇಳೋದಿಲ್ಲ. ಭ್ರಾಂತಿಗೊಳಗಾದರು ಇದು ಅದಕ್ಕೆ ಒತ್ತು ಕೊಟ್ಟರು ಅಂದರೆ, ಎಲ್ಲರೂ ಕೇಳಿದ ಮೇಲೆ ಎಲ್ಲರೂ ಅದೇ ರೀತಿ ಜ್ಞಾನ ಬಂದಿರಬೇಕಾಗಿತ್ತಲ್ಲ ಅಂದರೆ ಬರೋದಿಲ್ಲ. ದೇವರು, ದಾನವರು, ದೈತ್ಯರುಗಳು ಎಲ್ಲರ ಕೇಳಿದರೂ ಕೂಡ ಮತಯೋ ಯಥ, ಮತಿ ತಕ್ಕಂತೆ, ಮತಯಸ್ತಥ, ಅವರ ಬುದ್ಧಿ ತಕ್ಕಂತೆ ಅರ್ಥ ಮಾಡಿಕೊಂಡ್ರೆ ಹೊರತು ಪೂರ್ಣ ಅರ್ಥ ಅವ್ರಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮುಂದೆ ವಿಚಾರ ಬರುತ್ತೆ, ಹೇಳ್ತಾರೆ. ಓಂ ನಾರಾಯಣ ಮೇಘದ ಪೂರ್ಣ ಗುಣಾರಣ ಮುಚ್ಚ ಸುರ್ಯಾಭಿತ ದ್ವಿಜಿಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರು ಮದೇಶ ನುತಂ ಪ್ರಣಮ್ಯ ವಕ್ಷ್ಯಾಮಿರುಗರ್ಥಮತಿ ತುಷ್ಟಿಕರಂ ತದಸ್ಯ ಅಪ್ಸುಮೇ ಸೋಮಃ ಅಬ್ರವೀತ್ ಅಂತರ್ವಿಶ್ವಾನೇ ಭೇಷಜ ಅಗ್ನಿಂಚ ವಿಶ್ವಶಂಭುವಂ ಆಪಶ್ಚ ವಿಶ್ವಭೇಷಜೀಹಿ ತಾತ್ಪರ್ಯಾರ್ಥಂ ಪುನರ್ವಾಕ್ಯಂ ಸುಖಾಧಾರೋ ಹುತಾಶನಃ ಅಪ್ಸುಮೇ ಸೋಮಃ ಅಬ್ರವೀತ್ ಅಂತರ್ವಿಶ್ವಾನೇ ಭೇಷಜ ನೀರಿನೊಳಗೆ ಎಲ್ಲ ದೇವತೆಗಳಿದ್ದಾರೆ, ನೀರು ಔಷಧಿಯಾಗಿದೆ, ನೀರೊಳಗೆ ಅಗ್ನಿ ಇದೆ, ಅಗ್ನಿಂಚ ವಿಶ್ವಶಂಭುವಂ ವಿಶ್ವಶಂಭುವಂ ಜಗತ್ತಿಗೆ ಸುಖ ಕೊಡತಕ್ಕಂಥ ಅಗ್ನಿ ಇದೆ, ಆಪಶ್ಚ ವಿಶ್ವಭೇಷಜೀಹಿ ಇಡೀ ಲೋಕಕ್ಕೆ ನೀರು ಔಷಧಿಯಾಗಿದೆ ಅಥವಾ ಎಲ್ಲ ರೋಗಗಳಿಗೂ ನೀರೇ ಔಷಧಿಯಾಗಿದೆ, ಅದಕ್ಕೆ ನೀರು ಮಂತ್ರಿಸಿ ಕೊಟ್ಬಿಟ್ಟಾಗ ಏನಾಗುತ್ತದೋ ಔಷಧಿ ಆಗಿಬಿಡುತ್ತೆ. ಎಪ್ಪಿಬೇ ಜಲಮೇತೇನ ಸ್ತೋತ್ರೇಣೇ ವಾಭಿಮಂತ್ರಿತ, ಸ್ತೋತ್ರದಿಂದ ಅಭಿಮಂತ್ರಣ ಮಾಡಿದಾಗ ನೀರಿಗೇನು ಬಂತು, ಶಕ್ತಿ ಬಂತು. ನಮಗೇನು ಬರೀ ನೀರು, ಏನು ಶಕ್ತಿ ಬಂತು ಅಂದರೆ ನೀರೇ ಔಷಧಿ, ಮಂತ್ರಿಸಿದಾಗ ದೊಡ್ಡ ಔಷಧಿ ಆಗೋಯ್ತು. ಇದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಅಪೂರ್ವ ವಿಚಾರ ಅದು. ವಿಶ್ವಭೇಷಜಿ ಅದಕ್ಕೆ ರೀತಿ ಅದನ್ನು ಹೇಳಬೇಕಾದ್ರೆ ಅದಕ್ಕೆ ಹೇಳೋದು, ಅದನ್ನು ಮೈ ಮೇಲೆ ಬಿದ್ದರೆ ಅಷ್ಟು ನಮಗೆ ಅದು ವಿಶೇಷವಾದ ಮಂಗಳಕರ. ತಾತ್ಪರ್ಯಾರ್ಥಂ ಪುನರ್ವಾಕ್ಯಂ ಸುಖಾಧಾರೋ ಹುತಾಶನಃ, ದೇವರು ಯಾರು ಅಂದರೆ ಹುತಾಶನ, ಸುಖಕ್ಕೆ ಆಧಾರ. ವಿಶ್ವಶಂಭುವ ಅಂದರೆ ಸುಖಕ್ಕೆ ಆಧಾರನಾದವ, ವಿಶ್ವದ ಸುಖಕ್ಕೆ ಆಧಾರನಾದವ. ಆಪ ಪ್ರಣೀತ ಭೇಷಜಂ ವರೂಥಂ ತನ್ಮೇ ಮಮ ಜೋಕ್ತ ಸೂರ್ಯಂ ದೃಶೇ, ಆಪಃ ಪ್ರಣೀತ ಭೇಷಜಂ ವರೂಥಂ, ವರೂಥಂ ತನ್ಮೇ ಮಮ, ವರೂಥ ಅಂದರೆ ಗುಪ್ತಿ, ರಕ್ಷಣೆ ಕೊಡಿ ನಮಗೆ, ನಮಗೆ ರಕ್ಷಣೆಯನ್ನು ಕೊಡಿ, ನೀರುಗಳೇ, ನೀರು ಅಭಿಮಾನಿ ದೇವತೆಗಳೇ, ರಕ್ಷಣೆ ಕೊಡಿ ಅಂತ ಅರ್ಥ. ಜ್ಯೋತಿರ್ ವಿಷ್ಣು ದೃಶೇ ತಥಾ, ಮತ್ತೆ ಜೋಕ್ತ ಸೂರ್ಯಂ ದೃಶೇ, ಸೂರ್ಯಂ ದೃಶೇ, ದೇವರನ್ನು ನೋಡಬೇಕು ನಾವೀಗ, ಆ ರೀತಿ ಅನುಗ್ರಹ ಮಾಡಿ ಅಂತ ಕೇಳ್ತಾರೆ. ಸೊ ನೀರಿನೊಳಗೆ ದೇವತೆಗಳಿದ್ದಾರೆ. ನೀರು ಅಂದರೆ ಶಾಸ್ತ್ರ, ಶಾಸ್ತ್ರದಲ್ಲಿ ಯಾರಿದ್ದಾರೆ, ದೇವತೆಗಳಿದ್ದಾರೆ. ಹೇಗೆ ಶಾಸ್ತ್ರ ಎಂಬುದೇನು, ಶಬ್ದಾತ್ಮಕ, ಶಬ್ದಗಳಿಗೆಲ್ಲ ಅಜ ಆನಂದಾದಿ ಭಗವತ್ ರೂಪಗಳಿವೆ, ಅದ್ರ ಪ್ರತಿಯೊಂದು ಶಬ್ದ ಕೂಡ ಏನು ಮಾಡುತ್ತದೋ ಏನು ತಿಳಿಸ್ಕೊಳ್ಳಿ. ನೀರಿನಲ್ಲಿ ದೇವರು, ಶಾಸ್ತ್ರದಲ್ಲಿ ದೇವರು, ವರ್ಣಮಯ ವರ್ಣಾತ್ಮಕ ಅಂತ ಹೇಳಿದ ತಕ್ಷಣ ಮಾತೃಕಾನ್ಯಾಸ ಅರ್ಥ ಆಗಿಬಿಡಬೇಕು. ಯಾವುದೇ ಒಂದು ವಾಕ್ಯ ಸೃಷ್ಟಿಯಾದಾಗಲೇ ಏನಿರಬೇಕು, ಅದರೊಳಗೆ ಅಕ್ಷರಗಳು ಇರಲೇಬೇಕು. ಅಕ್ಷರಕ್ಕೆ ಭಗವತ್ ರೂಪಗಳು, ನಿಯಾಮಕ ರೂಪಗಳಿದ್ದೇ ಇದೆ, ಪ್ರತಿಪಾದಿತ ರೂಪಗಳಿದ್ದೇ ಇದೆ. ಆದ್ದರಿಂದ ನಮಗೆ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗುತ್ತೆ ಅಂತ ಅರ್ಥ. ಸೂರ್ಯಪ್ರಾಪ್ಯೋ ಯಥೋ ವಿಷ್ಣು ಸೂರ್ಯ ಇತ್ಯಭಿಧೀಯತೆ, ನೋಡೋದಕ್ಕೆ ಏನಿಸುತ್ತೆ, ಸೂರ್ಯಂ ದೃಶೆ, ಸೂರ್ಯ ನೋಡಬೇಕಾಗಿದೆ, ಅನುಗ್ರಹ ಮಾಡಿ ಅಂತ ಕೇಳಿದರೆ ಸೂರ್ಯನ ನೋಡಬೇಕಲ್ಲ, ಸೂರ್ಯ ಅಲ್ಲ, ಸೂರ್ಯಪ್ರಾಪ್ಯತ್ವ ಸೂರ್ಯ ವಿಷ್ಣು ಅಂತ ಅರ್ಥ. ಸೂರ್ಯ 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 ಅಂದರೆ ಜ್ಞಾನಿಗಳು, ಯ ಅಂದರೆ ಹೊಂದಲ್ಪಡುವವನು. ಜ್ಞಾನಿಗಳಿಂದ ಹೊಂದಲ್ಪಡೋದ್ರಿಂದ ದೇವರಿಗೆ ಏನಂತ ಹೆಸರಿದೆ, ಸೂರ್ಯ ಅಂತ ಕರೀತಾರೆ. ಸೂರ್ಯ ಇತ್ಯಭಿಧೀಯತೆ ಪ್ರಣತಾನೆ ಪ್ರಣೀತ, ನಮಗೆ ಅವು ಭೇಷಜಂ ಪ್ರಣೀತ, ಭೇಷಜವನ್ನು ಕೊಡಿ ನನಗೆ, ಔಷಧಿಯನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿಗೆಲ್ಲೇ ನಾಡು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನಾ ಪ್ರಿಯತಾ ಪ್ರಮದಾ.